ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದಾನು ಆತ್ಮ ಬಗ್ಗೆ ನಾವು ಏನು ಮಾಡ್ತಾ ಇದ್ರಿ, ನಾವು ಸತ್ಯವೇದದಲ್ಲಿ ಏನಪ್ಪ ಹೇಳ್ತಾರೆ ಅಂತ ನಾವು ನೋಡ್ತಾ ಇದ್ರಿ. ಅದರಲ್ಲಿ ಪ್ರಮುಖವಾಗಿ ನಾವು ಕಂಡು ಬಂದಿದ್ದು ಏನಪ್ಪ ಅಂತಂದ್ರೆ, ಆತ್ಮ ಏನಾಗ್ತದೆ, ಸಾಯ್ತದೆ, ಆತ್ಮಗೆ ಸಾವಿದೆ ಅಂತಂದ್ಬಿಟ್ಟು ಸುಮಾರು ವಾಕ್ಯಗಳು ಏನ್ ಮಾಡಿದ್ವಿ ನಾವು ನೋಡಿದ್ರಿ. ಅಂದ್ರೆ ಅದಾಗಿದ್ಮೇಲೆ ಎರಡನೇ ಭಾಗದಲ್ಲಿ ಏನಪ್ಪ ನೋಡಿದ್ರೆ, ಮನುಷ್ಯ ಸತ್ಯಮಿಲ್ಲಂಗರಿ ಏನು ಅವ್ನ ಗತಿ ಏನು, ಅವ್ನು ತಿರ್ಗಾ ಮನೆಗೆ ಬರ್ತಾನ, ಅವನ ಆತ್ಮ ಥರ ಅವನ ಆತ್ಮಕ್ಕೆ ಶಾಂತಿ ಇಲ್ದಿರ್ತಾರ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾನ ಅಂತ ನಾವು ಕೂಡ ಏನು ಮಾಡಿದ್ರಿ, ಅದನ್ನು ವಾಕ್ಯದ ಮುಖಾಂತರ ನೋಡಿದ್ರಿ. ಆ ಥರ ಯಾವುದೇ ರೀತಿ ವಾಕ್ಯದಲ್ಲಿ ಎಲ್ಲೂ ಹೇಳ ಅಂತ ಹೇಳ್ತಾರೆ, ಅದರ ಬದಲಾಗಿ ಸ್ಪಷ್ಟವಾಗಿ ಆ ವಾಕ್ಯ ಏನಪ್ಪ ಅಂತಂದರೆ, ಸತ್ತವರ ಏನು ಪ್ರೇತಗಳು ಎದ್ದು ಬರುವುದಿಲ್ಲ ಅಂತ ನಾವು ಬಹು ಸ್ಪಷ್ಟವಾಗಿ ನಾವೇನು ಮಾಡ್ತೀವಿ ನೋಡ್ತೀರಿ. ಯಾವತ್ತು ಅವ್ರು ಸತ್ತರೋ ಆವತ್ತಿನ ದಿನ ಏನಾಯ್ತೋ ಅವ್ರ ಆಲೋಚನೆಗಳೆಲ್ಲ ಹೋಯ್ತು ಅಂತ ಕೂಡ ನಾವೇನು ಮಾಡ್ತೀರಿ, ಸ್ಪಷ್ಟವಾಗಿ ಸತ್ಯವೇದದಲ್ಲಿ ನಾವೇನು ಮಾಡ್ತೀವಿ ನೋಡ್ತೀರಿ. ಅದರ ಅದು ಮಾತ್ರ ಅಲ್ಲ, ಅದಾಗಿದ ನಂತರ ಸತ್ಯವೇದಲ್ಲೇ ಏನ್ರಿ ಒಂದು ಭಾವನೆ ಬಳಗೆ ಬರೋಂಥದ್ದು, ಅಂದರೆ ವಾಕ್ಯಗಳು ಹೋದರೆ ಆತ್ಮ ಸತ್ತಿಲ್ಲ ಅಂತ ಅಭಿಪ್ರಾಯ ಬರೋಂಥ ಒಂದು ವಾಕ್ಯಗಳನ್ನ ನಾವೇನು ಮಾಡಿದ್ರಿ, ಅದನ್ನು ಸ್ಟಡಿ ಮಾಡ್ತಾ ಹೋದ್ರಿ. ಮೊದಲನೇದಾಗಿ ನೋಡಿರೋದಂಥದ್ದು ಏನಪ್ಪ ಅಂದ್ರೆ, ಸತ್ತೋಗಿದಂಥ ಸ್ಯಾಮ್ಯಲು ಎದ್ದು ಬರೋದು. ಅಲ್ವರ ಸ್ಯಾಮ್ಯಲ್ ಸತ್ತೋಗಿರ್ಬೇಕಾದ್ರೆ ಹೇಗೆ ಎದ್ದು ಬರೋಕ್ಕೆ ಸಾಧ್ಯ? ಕ್ರಿಸ್ತನ ಎರಡನೇ ಬರಕೆವರೆಗೂ ಸತ್ತೋದವ್ರು ಯಾರು ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಸ್ಯಾಮ್ಯಲ್ ಹೇಗೆ ಎದ್ದು ಬಂದ ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ. ಅದರ ಯಾರು ಉತ್ತರ ಕೊಡ್ತೀರಾ? ಅಲ್ಲಿ ಸತ್ತೋಗಿರೋಂಥ ಸ್ಯಾಮ್ಯಲ್ ಹೇಗೆ ಎದ್ದು ಬಂದರು, ಅದು ಎದ್ದು ಬಂದಿದ್ದು ಯಾರು?
ಸಾಮ್ಯಲ್ ಬಂದಿಲ್ಲ, ಅದ್ ಮಾಟಗಾತಿ ಸಾಮ್ಯಲ್ ರೂಪದಲ್ಲಿ ಮಾತಾಡಿದ್ರು ಅಂತ ಕರೆದವ್ರು ನೋಡಿದ್ರು
ವೆರಿ ಗುಡ್
ಅಷ್ಟೇ.
ಸರ್, ವೆರಿ ಗುಡ್. ಅಲ್ವರ ನೋಡ್ಬೇಕ್ರೆ ಅಲ್ಲಿ ಸ್ಯಾಮ್ಯಲ್ ಏನಾಗಿಲ್ಲ, ಎದ್ದು ಬಂದಿಲ್ಲ. ಅದರ ಪರಿಶುದ್ಧ ಪ್ರವಾದಿಯಾಗಿರೋಂಥ ಸ್ಯಾಮ್ಯಲ್ನ ಒಂದು ಮಾಟಗಾತಿ ಸ್ತ್ರೀ ಎಬ್ಬಿಸೋದಿಕ್ಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅಲ್ವರ ಅದರಿಂದ ಅಲ್ಲಿ ಮಾಟಗಾತಿ ಸ್ತ್ರೀ ಬಂದ್ಬಿಟ್ಟು ಏನ್ರಿ ಸತ್ತೋಗಿರೋ ಸ್ಯಾಮ್ಯಲ್ನ ನೋಡೋ ಥರ ಏನು ಮಾಡ್ತಾಳೆ, ಅವಳು ಹೇಳ್ತಾಳೆ ಅಷ್ಟೇ. ಅದರ ಅದನ್ನು ಸೌಲು ದುಡುಕ್ಬಿಟ್ಟು ಏನು ಮಾಡ್ಬಿಡ್ತಾನೆ, ಏನ್ರಿ ಹೌದೌದು ಬಿಳಿ ನಿಲ್ವಂಗಿಲ್ ಬರ್ತಾ ಇರೋದು ಯಾರು ಅಂತ ಹೇಳಿದ ತಕ್ಷಣ ಅವ ಹೌದೌದು ಅದು ಏನು ಮಾಡ್ತಾನೆ, ಅದು ಅದು ಸ್ಯಾಮ್ಯಲ್ ಇರಬೇಕು ಅಂತ ಅವ್ನು ಊಹೆ ಮಾಡ್ಕೊಂಬಿಡ್ತಾನೆ. ಅದರ ಅಲ್ಲಿ ನೇರವಾಗಿ ನೋಡಿರಂಥದ್ದೇನಿಲ್ಲ ಇಲ್ಲ ಅಲ್ವರ. ಆಮೇಲೆ ಅದನ್ನು ಮಾತಾಡಿದ್ದು ಯಾರಪ್ಪ ಅಂತ ನೋಡ್ತೀನಿ ಅಂದರೆ ಸೇತಾನ್ ರೀ. ಸೇತಾನ್ ಹೆಂಗೆ ಮಾತಾಡ್ತಾನೆ ಅಂತಂದರೆ, ಏನ್ರಿ ಅಪ್ಪಟ ಸತ್ತಿ ಥರನೇ ಮಾತಾಡ್ತಾನೆ ರೀ. ಯುದ್ಧಕ್ಕೆ ಹೋದ್ರೆ ಏನಾಗ್ತೀಯಾ ಅಂದರೆ ಯುದ್ಧಕ್ಕೆ ಹೋದ್ರೆ ಸಾಯ್ತಾರೆ. ಅಲ್ಲರ ಯೋಚನೆ ಮಾಡಿ ಅಂತೀನಿ, ದೇವರು ಕೈ ಬಿಟ್ಟಿರೋಂಥ ಮನುಷ್ಯ ಯುದ್ಧಕ್ಕೆ ಹೋದ್ರೆ ಏನಾಗ್ತಾನೆ, ನೀವು ಹೇಳ್ರಿ. ಸಾಯ್ತಾನೆ. ಅದನ್ನು ಹೋಗಿ ಇನ್ನೊಬ್ರು ಯಾರು ಹೇಳ್ಬೇಕಾ? ಯೋಚನೆ ಮಾಡಿರ್ತೀನಿ, ದೇವರು ಅವನ್ನ ಕೈಯೇ ಬಿಟ್ಬಿಟ್ಟವೆ, ಅವನ ಹತ್ರ ದೇವರು ಎಂಥ ಸಂಬಂಧನೇ ಇಟ್ಕೊಂಡಿಲ್ಲ. ಹಂಗಿರ್ಬೇಕು, ಅವನು ಯುದ್ಧಕ್ಕೆ ಹೋದ್ರೆ ಅವನು ಗೆಲ್ತಾನ? ಅದನ್ನ ಹೋಗಿ ಒಂದು ಇನ್ನೊಬ್ಬರ ಹತ್ರ ಕೇಳಬೇಕಾ? ಅದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಯುದ್ಧಕ್ಕೆ ಹೋದ್ರೆ ನಾನು ಖಂಡಿತವಾಗಿ ಏನಾಗ್ತೀನಿ, ನಾನು ಸಾಯ್ತೀನಿ, ನಾನು ತಿರ್ಗಾ ಬರಲ್ಲ ಅಂತಂದ್ಬಿಟ್ಟು. ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಅಸಲೇ ಅಲ್ಲೇನು ಮುಂದಕ್ಕೆ ಆಗ್ಬೇಕಾಗಿತ್ತು ಅದನ್ನೇ ಹೇಳ್ತಾರೆ. ಏನೋ ಮುಂದಕ್ಕೆ ಆಗಿರೋಂಥ ವಿಚಾರ ಹೇಳಿದ ತಕ್ಷಣ ಅದು ಏನ್ರಿ ಸತ್ಯ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ವರ ಅದು ಮಾತ್ರ ಅಲ್ಲ, ಅಲ್ಲಿ ಎದ್ದು ಬಂದಂಥ ಸ್ಯಾಮ್ಯಲು ಅವನು ಅಪ್ಪಟ್ಟ ಸತ್ಯ ಹೇಳದ್ನ, ಸತ್ಯ ಅವನು ಎಲ್ಲ ಎಲ್ಲ ವಿಚಾರ ಹಂಗೆ ಹೇಳ್ಬಿಟ್ಟ. ಹಾಂ ಮೋಹನ್ ಬಾಲ, ನಿಮ್ಮ ಸೌಂಡ್ ಕೇಳಿಸ್ತಾ ಇಲ್ಲ, ಹೇಳ್ರಿ. ಹೇಳ್ರಿ
ಇಲ್ಲ ಫಸ್ಟ್
ಇಲ್ಲ ಬ್ರದರ್.
ಅಲ್ವರ ನೋಡ್ಬೇಕಾರೆ ಏನು ನೋಡ್ತೀರಿ ಅಲ್ಲಿ, ಏನ್ರಿ ಅವನೇನು ಹೇಳ್ತಾನ ಅವನು ನಾಳೆ, ಏನ್ರಿ ನೀನು ನಿನ್ನ ಮಕ್ಕಳು ಎಲ್ಲರೂ ನನ್ನ ಜೊತೆಗೆ ಏನಾಗ್ತೀರಾ ಇರ್ತೀರಾ ಅಂತ ನೋಡ್ತಾರೆ. ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ನಾವೇನು ಮಾಡ್ತೀರಿ ಅದನ್ನ ನೋಡ್ತೀರಿ. ಅಲ್ವರ ಎಲ್ಲ ಸೌ ಎಲ್ಲ ಮಕ್ಳು ಸತ್ತೋಗ್ಬಿಟ್ರ, ಏನ್ರಿ ಸೌಲಿನ ಎಲ್ಲ ಮಕ್ಳು ಸತ್ತೋಗ್ಬಿಟ್ರ ಇಲ್ವಾ?
ಇಲ್ಲ ಫಸ್ಟ್ ಒಬ್ಬರು ಉಳಿದಿದ್ರು,
ವೆರಿ ಗುಡ್
ಒಬ್ಬ
ಸರ್.
ಮಗ.
ಏನು ಅವ್ರ ಹೆಸರೇನ, ಯಾರು ಉಳಿದಿರೋ ಮಗನ ಹೆಸರೇನ?
ಇಶ್ಭೂಷ
ಈಶ್ಭೋಷತ್ ಅವ್ನು ಬದುಕಿರ್ತಾನೆ ಗೊತ್ತಾ, ಅವ್ರ ಅಪ್ಪ ಸತ್ತೋಗಿ ಅವನು ಆಳ್ವಿಕೆ ಮಾಡ್ತಾನೆ ಆ್ಯಕ್ಚುಲಿ. ಅಲ್ವರ ಮತ್ತೆ ಎಲ್ಲಿ ಸತ್ತೋಗ್ಬಿಟ್ರ? ಅದರ ದೇವರ ಪ್ರವಾದಿ ಹಿಂಗೆಲ್ಲ ಯಾರಾಗಲಿ, ದೇವರ ಪ್ರವಾದಿ ಹೇಳಿದ್ರೆ ಸತ್ಯ ಹೆಂಗೆ ನೆರವೇರ್ತಾರೆ ಅಂದರೆ ನೂರಕ್ಕೆ ನೂರು ಏನಾಗ್ತದೆ ರೀ, ನೆರವೇರ್ತಾರೆ, ಏನು ಸಂದೇಹನೇ ಇರಲ್ಲ ರೀ, ಅದು 100 out of 100% ರೀ. ಹೆಂಗೆ ನೆರವೇರ್ತದೆ ಏ ಎಲಿಯ ಏನಂತಂದ್ರು ಏನ್ರಿ ಆಹಾ ಅಬ್ಬೋ, ಮತ್ತೆ ಜೆಜಬೆಲ್ಗೆ ಹೇಳ್ಬೇಕಾರೆ ಹೆಂಗೆ ಪ್ರವಾದಿ ಹೇಳ್ತಾರೆ, ಯಾವ ಸ್ಥಳದಲ್ಲಿ ಏನ್ರಿ ಹಾಂ ನಾಬೋತಿನ ರಕ್ತ ನಾಯಿಗಳು ನೆಕ್ಕಿದೆಯೋ ಅದೇ ಸ್ಥಳದಲ್ಲಿ ನಿನ್ನ ಒಂದು ರಕ್ತ ಕೂಡ ಏನು ಮಾಡ್ತಾರೆ ನಾಯಿಗಳು ನೆಕ್ತಾರೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ದೇವರು ಹೇಳ್ತಾರೆ. ಅದೇ ರೀತಿ ಅವ್ನು ನೋಡ್ದಂತಾನೆ ಹೇಳ್ತಾರೆ, ಪ್ರವಾದಿ ಮಾತಲ್ಲಿ ನೆರವೇರ್ತಾರೆ. ಸೊ ಅದರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಅಲ್ಲಿ ಎದ್ದು ಬಂದು ಮಾತಾಡಿರೋದು ಏನಲ್ಲ, ಒಂದು ಸ್ಯಾಮ್ಯುಲ್ ಅಲ್ವೇ ಅಲ್ಲ, ಅದು ಸೇತಾನ್ ಏನ್ ಮಾಡಿರೋದು ಅದು ಮಾತಾಡಿದಂತ ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದು ಮಾತ್ರ ಅಲ್ಲ, ಅದರಿಂದ ಅದು ಆತ್ಮ ಸಾಯಲ್ಲ ಅಂತ ಒಂದು ಏನ್ರಿ ಮಾತಿಗೆ ತಗೊಳಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕೂಡ ನಾವೇನ್ ಮಾಡಿದ್ರಿ ನೋಡಿದ್ರಿ ಕಳೆದ ವಾರ ಅಲ್ವರ, ಏನಪ್ಪ ನೋಡಿದ್ರಿ ಏನ್ರಿ, ಯೇಸು ಕ್ರಿಸ್ತು ಮರುರೂಪ ಆಗೋದು ಅಲ್ವರ ಏನ್ರಿ. ಆ ಕಡೆ ಈ ಕಡೆ ಯಾರು ಇರ್ತಾರೆ, ಮೋಶಸ್ಸು ಮತ್ತೆ ಎಲಿಯ ಕಾಣಿಸ್ಕೊಂತಾರಲ್ವಾ. ನೋಡ್ರಿ ಓದೋಣ ವಾಕ್ಯ, ಮತ್ತೆ 17ನೇ ಅಧ್ಯಾಯ 1-3 ಓದ್ರಿ ದಯವಿಟ್ಟು ಯಾರಾದ್ರ. ಮತ್ತೆ 17ನೇ ಅಧ್ಯಾಯ 1-3 ಓದ್ರಿ.
6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು.
ಕಂಟಿನ್ಯೂ.
ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಗಿತ್ತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು.
ನೋಡ್ರ ಮೋಸೆ ಮತ್ತೆ ಎಲಿಯ ಆತನ ಸಂಗಡ ಮಾತಾಡೋ ಏನ್ ಮಾಡಿದ್ರೆ ಕಾಣಿಸಿಕೊಂಡರು ಅಲ್ವರ. ಇವಾಗ ಸತ್ತೋರು ಯಾರು ಪರಲೋಕಕ್ಕೆ ಹೋಗಿಲ್ಲ, ಯಾರು ಇದ್ದೂ ಇಲ್ಲ ಅಂತ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನೇ ಬಹು ಸ್ಪಷ್ಟವಾಗಿ ಏನ್ರಿ ಯೋಹಾನ 3:13 ಹೇಳ್ತಾರೆ. ಹಂಗಿರ್ಬೇಕಾರೆ ಇಲ್ಲಿ ಮೋಸೆ ಮತ್ತೆ ಎಲಿಯ ಹೆಂಗ್ ಕಾಣಿಸ್ಕೊಳಕ್ ಸಾಧ್ಯ ಹೇಳ್ರಿ, ಮೋಸೆ ಮತ್ತೆ ಎಲಿಯ ಹೆಂಗ್ ಕಾಣಿಸ್ಕೊಂಡ್ರು?
ದರ್ಶನ ಅಷ್ಟೇ ಬ್ರದರ್,
ವೆರಿ ಗುಡ್. ಏನದು, ಅದು ನಡೆದಿರೋದು ಗೊತ್ತು,
ದರ್ಶನ.
ದರ್ಶನ. ಅದು ನಿಜವಾಗಿ ನಡೀತಾ ಅಂದ್ರೆ ಇಲ್ಲ ರೀ ಅಂದ್ರ, ನಾವು ಸತ್ಯವೇದದಲ್ಲಿ ಎಷ್ಟೋ ದರ್ಶನದ ಬಗ್ಗೆ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅಲ್ವರ. ನಾವು ಇದುವರೆಗೂ ನೋಡಿದಂತ ದರ್ಶನದಲ್ಲಿ ಯಾವ್ದಾದ್ರು ಒಂದು ದರ್ಶನ ಹೇಳ್ತೀರಾ ಯಾರಾದ್ರ? ದಾನಿಯಲ್ ಪುಸ್ತಕದ ಒಂದು ದರ್ಶನ ನೋಡಿದಲ್ಲ, ಯಾವ ದರ್ಶನ ನೋಡಿದ್ದೀರಿ? ಎಲ್ಲ ಮರ್ತೋಗ್ಬಿಟ್ರ ಜಲ್ದಿ. ಹಾ ಹೇಳ್ರಿ, ಎಲ್ಲಿ ಜೇಕಬ್ ಬ್ರದರ್? ಹಾ ಯಾವ ದರ್ಶನ ನೋಡಿದ್ರಿ ಸತ್ಯವೇದದಲ್ಲಿ? ದಾನಿಯಲ್ ಪುಸ್ತಕದ ಒಂದು ದರ್ಶನ ನೋಡಿದ್ರಲ್ಲಿ ಯಾವ್ದು ನೋಡಿದ್ರಿ? ಸೈಮನ್ ಬ್ರದರ್, ಶ್ವೇತಾ ಸಿಸ್ಟರ್ ಹೇಳ್ರಿ, ಕೇಳಿ ಗೋಪಾಲ ಬ್ರದರ್, ದಾನಿಯಲ್ ಪುಸ್ತಕದಲ್ಲಿ ಏನ್ ದರ್ಶನ ನೋಡಿದ್ರಿ? ಹಾ 2ನೇ ಅಧ್ಯಾಯದಲ್ಲಿ ಮತ್ತೆ 7ನೇ ಅಧ್ಯಾಯದಲ್ಲಿ ದರ್ಶನ ನೋಡಿದ್ರ ಇಲ್ವಾ? ಅಯ್ಯೋ ಏನು ಎಲ್ಲ ಮರೆತು ಹೋಗ್ಬಿಟ್ಟಿದ್ರಾ, ಏನು ಒಬ್ರು ಉತ್ತರ ಕೊಡ್ತಾ ಇಲ್ಲ? ಹಾ ಏನ್ರಿ ದಾನಿಯಲ್ಲು 7ನೇ ಅಧ್ಯಾಯದಲ್ಲಿ ರಾಜ ಏನ್
ಪ್ರಥಮ
ಮಾಡ್ತಾನೆ?
ದರ್ಶನ, ಅದ್ಭುತ ಪ್ರಥಮ ದರ್ಶನ.
ಹಾ ನೋಡೋಣ ಅದೇನು ನಿರ್ಜನ ನಿಜವಲ್ಲ ಆಗ್ಬಿಡ್ತಾ, ಪ್ರತಿಮೆ ಬಾಬಿಲೋನಲ್ಲಿ ಇತ್ತು ಕಲ್ಬು ನಿಜವಲ್ಲ ಹೊಡ್ಬಿಡ್ತಾ, ದರ್ಶನ ಅರಿಯೋದು ಅಲ್ವರ. 7ನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀರಿ ಏನ್ರಿ, ಆ ಮೃಗಗಳ ಬಗ್ಗೆ ದರ್ಶನ ಏನ್ ಮಾಡ್ತೀರಿ ನೋಡ್ತೀರ, ಮೃಗಗಳು ನಿಜವಲ್ಲ ಬಂತ. ಅದೇ ರೀತಿ ಇಲ್ಲಿ ನೋಡ್ಬೇಕಾದ್ರೆ ದರ್ಶನದಲ್ಲಿ ಏನ್ ಮಾಡ್ತಾರೆ, ಅಮಾವಾಸ್ಯೆ ಮತ್ತೆ ಎಲಿಯ ಬರೋದನ್ನ ನೋಡ್ತಾರೆ ಅಲ್ವರ. ಅದಕ್ಕೆ ಇದೊಂದು ದರ್ಶನ ನೋಡಿಬೇಕು. ಅದರಲ್ಲೇ ಓದೋಣ ಮತ್ತೆ 17:9 ಓದ್ರಿ, ಮತ್ತೆ 17:9 ಓದ್ರಿ ಯಾರಾದ್ರೂ ಜಲ್ಲಿ. ಇಲ್ಲಿ ರಮ್ಯ ಅಷ್ಟ ಓದ್ತೀರಾ? ಹ್ಮ್ ಶ್ವೇತಾ ಅಷ್ಟ ಓದಿ.
ಬೆಟ್ಟ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು.
ನೋಡ್ರ ನೀನು ಕಂಡಂತ ದರ್ಶನವನ್ನು ದರ್ಶನ ನೋಡ್ಸಿರ ಲಿಟ್ರಲ್ಲ. ಅಯ್ಯೋ ನಮ್ಮ ಮನೆಗೆ ಬನ್ನಿ, ನಾನು ದೂರದರ್ಶನ ನೋಡಿಸ್ತೀನಿ ಅದರ. ನಾನು ನಮ್ಮ ಮನೇಲಿ ಏನ್ರಿ ನನ್ನ ದರ್ಶನದಲ್ಲಿ ಏನ್ರಿ ಯೋಸೆಫ್ ನೋಡಿದ್ದೀನಿ ರೀ ಅದರ, ದಾನಿಯೆಲ್ಲ ನೋಡಿದ್ದೀನಿ ನಾನು ಅದರ, ದಾವಿದನ್ ನೋಡಿದ್ದೀನಿ, ಅಬ್ರಾಹ್ಮನ ಕೂಡ ನೋಡಿದ್ದೀನಿ ರೀ ಅದರ. ಯಾವ ದರ್ಶನ? ದೂರದರ್ಶನ ಅಂದ್ರ ಟೆಲಿವಿಷನ್ ಅಂದ್ರ ಅದೆಲ್ಲ ರಿಯಲ್ ಆಗೋಯ್ತರ? ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಅದಕ್ಕೆ ದರ್ಶನಕ್ಕೂ ನೇರವಾಗಿ ನೋಡಿದ್ರೆ ವಿಚಾರಕ್ಕೆ ಏನ್ ಮಾಡಕ್ ನಾವು ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ದು, ಈಗ ನೀವು ಕಂಡಿರೋಂಥ ದರ್ಶನ ದಯವಿಟ್ಟು ಏನ್ ಮಾಡಕ್ ಹೋಗ್ಬಿಡಿ ಯಾರಿಗೋ ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಸರಿ, ಇವಾಗ ಏನ್ ಮಾಡೋಣಂದ್ರೆ ಈ ವಾರ ಒಂದು ಮುಖ್ಯವಾಗಿರೋಂಥ ಇನ್ನ ಬಾಕಿ ಇರೋಂಥ ವಿಚಾರಗಳು ಏನ್ ಮಾಡೋಣ, ಇವತ್ತು ನಾವು ಧ್ಯಾನ ಮಾಡೋಣ ರೀ ಅದರ. ಇವತ್ತು ನಾವು ಸ್ಟಡಿ ಮಾಡೋಂಥದ್ದು ಯಾವುದಪ್ಪ ಅಂದರೆ, ಶಿಲ್ಬೆ ಮೇಲೆ ನನ್ನ ಕಳ್ಳನಿಗೆ ಯೇಸು ಕ್ರಿಸ್ತ ಹೇಳಿರೋಂಥ ಮಾತು ಅದರ. ಸೊ ಅದು ಓದೋ ನೋಡಿರಿ, ಲೂಕ್ 23:43. ರಮ್ಯಾಷ್ಟು ಓದ್ಬೋದಾ ಲೂಕ್ 23:43?
ಓದ್ತೀನಿ ಕಷ್ಟ.
ಲೂಕ್ 23:43.
ಈವತ್ತೇ ಅದಕ್ಕೆ ಯೇಸು, ಈವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು.
ನೋಡ್ರ, ಅದಕ್ಕೆ ಯೇಸು ಕ್ರಿಸ್ತು ಆ ಕಳ್ಳನಿಗೆ ಏನಪ್ಪ ಹೇಳ್ತಾರೆ, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರುವಿ, ಇನ್ನು ನಿನ್ಗೆ ಏನ್ ಮಾಡ್ತೀನಿ, ನಿಜ ನಿಜವಾಗಿಯೂ ಏನ್ರಿ ಹೇಳ್ತೀನಿ ಅಂತ ಉತ್ತರ ಕೊಟ್ಟರು ನೋಡ್ತೀರಿ. ಅದರ ಸೊ ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ ಕಳ್ಳಂಗೆ, ಈ ಹೊತ್ತೇ ನನ್ನ ಸಂಗಡ ಎಲ್ಲಿರ್ತೀಯ, ಪರದೇಶದಲ್ಲಿ ಇರುವಿ, ಈ ಹೊತ್ತೇ ಅಂದ್ರ ಈ ಹೊತ್ತೇ ನನ್ನ ಸಂಗಡ ಎಲ್ಲಿರ್ತೀಯ, ಪರದೇಶಲ್ಲಿರ್ತೀಯ ಅಂತ ಬಿಟ್ರು. ಅದಕ್ಕೆ ಎಷ್ಟೋ ಜನ ಏನಂತ ಅಂದ್ಬಿಡ್ತಾರೆ ಅಂದರೆ, ಆ ದಿನಾನೇ ಆ ಹೊತ್ತೇ ಕಳ್ಳ ಎಲ್ಗೋಗ್ಬಿಟ್ಟ ಸೀದಾ ಪರದೇಶಕ್ಕೆ ಹೋಗ್ಬಿಟ್ಟ ಅಲ್ವರ, ಎಲ್ಗೋಗ್ಬಿಟ್ಟ ಸೀದಾ ಪರಲೋಕಕ್ಕೆ ಹೋಗ್ಬಿಟ್ಟ ಅಂತ ಏನು ಮಾಡ್ತಾರೆ ಅಲ್ವರ, ಅಲ್ಲೇನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಕಳ್ಳ ಅವತ್ತೇ ಪರದೇಶಕ್ಕೆ ಹೋಗ್ಬಿಟ್ನ, ಅವತ್ತೇ ಪರಲೋಕಕ್ಕೆ ಹೋಗ್ಬಿಟ್ನ, ಯೋಚನೆ ಮಾಡಿರ್ತೀರಿ ಅಲ್ವರ. ಇವಾಗ ಏನ್ರಿ ಯೇಸು ಕ್ರಿಸ್ತು ಏನ್ರಿ ಎಲ್ಲಿದ್ರು ಆವತ್ತಿನ ದಿನ ಪ್ರಾಣ ಬಿಟ್ರು ಅಂದ್ರ, 3 ದಿನ ಎಲ್ಲಿದ್ರು ಯೇಸು ಕ್ರಿಸ್ತು, 3 ದಿನ ಎಲ್ಲಿದ್ರು
ಸಮಾಧಿಯಲ್ಲಿ
ಸಮಾಧಿ
ಸಮಾಧಿ
ಇದ್ರು ಅಲ್ವರ, ಸಮಾಧಿಲಿ ಇದ್ದು ದೇವರನ್ನು ಎಬ್ಬಿಸಿರೋದೆ 3ನೇ ದಿನ ರೀ ಅಲ್ವರ. ಅಲ್ಲಿವರೆಗೂ ಅವ್ರು ಸಮಾಧಿಲಿ ಏನೋ ಇದ್ರು ಇದ್ರು. ಆಗಿರ್ಬೇಕ್ರೆ ಈ ಹೊತ್ತೇ ನೀ ನನ್ನ ಸಂಗಡ ಏನ್ರಿ ಪರದೇಶಲ್ಲಿ ಇರ್ತೀಯ ಅಂತ ಹೆಂಗೆ ಹೇಳಕ್ ಸಾಧ್ಯ ಅಲ್ವರ, ಯೋಚನೆ ಮಾಡಿರ್ತೀನಿ ಸಾಧ್ಯನಾ? ಅವರೇ ಅವತ್ತು ಪರಲೋಕಕ್ಕೆ ಹೋಗಿಲ್ಲ ಅಲ್ವರ. ಮತ್ತೆ ಕಳ್ಳಂಗೆ ಹೆಂಗೆ ಹೇಳಕ್ ಸಾಧ್ಯ, ಈ ಹೊತ್ತೇ ನೀನು ನನ್ನ ಸಂಗಡ ಎಲ್ಲಿರ್ತೀಯ, ಪರದೇಶಲ್ಲಿ ಇರ್ತೀಯ ಅಂತ ಹೆಂಗೆ ಹೇಳಕ್ ಸಾಧ್ಯ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ತಗಳೇ, ಅದು ಮಾತ್ರ ಅಲ್ಲ ಏನ್ರಿ ಎಷ್ಟೋ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಆ ಕಳ್ಳ ಏನು ಕೇಳ್ಬಿಟ್ಟ, ಮಾನಸಾಂತರ ಹೊಂದ್ಬಿಟ್ಟು ತನ್ನ ಪಾಪನೆಲ್ಲ ಹರಿಕೆ ಮಾಡ್ಬಿಟ್ಟ. ಅದಕ್ಕೆ ಏನ್ರಿ ಕ್ರಿಸ್ತನು ಅವನ ಪಾಪನೆಲ್ಲ ಅವತ್ತೇ ಕ್ಷಮಿಸ್ಬಿಟ್ರು ಏನ್ರಿ, ಅದಕ್ಕೆ ಅವತ್ತೇ ಎಲ್ಗೋಗ್ಬಿಟ್ಟ ಅವನು ಅವನು ಪರಲೋಕಕ್ಕೆ ಹೋಗ್ಬಿಟ್ಟ ಅಂತ. ಅದರ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಇವತ್ತು ಕೂಡ ನೀವು ಕೂಡ ಕಳ್ಳನ ಥರನೇ ನಿಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡಿದ್ರೆ, ಈ ಕ್ಷಣವೇ ಅರಿಕೆ ಮಾಡಿದ್ರೆ ನೀವು ಕೂಡ ಕಳ್ಳನ ಥರ ಎಲ್ಗೊಟ್ಟೋಗ್ಬಿಡ್ತೀರಾ, ಪರಲೋಕ ಕೊಟ್ಟೋಗ್ಬಿಡ್ತೀರಾ ಅಂತಂದ್ರು ಅಲ್ವರ. ಆ ಕಳ್ಳ ಕ್ಷಮಾಪಣೆ ಕೇಳದ್ನ? ಹಾಂ, ಕಳ್ಳ ಎಲ್ಲೋ ಕ್ಷಮಾಪಣೆನೆ ಕೇಳಿಲ್ಲ ರೀ ಅಲ್ವರ. ನೋಡ್ರಿ ಇಂತೀನಿ ನೋಡಿ, ವಾಕ್ಯ ಓದ ನೋಡಿಂತೀನಿ ಏನಂತ ಹೇಳ್ತಾರೆ. ಲೂಕಾ 23:42, ಕಳ್ಳ ಏನು ಕೇಳ್ದ ಓದ ನೋಡಿ. ಲೂಕಾ 23:42 ಓದಿ.
ಯೇಸುವೆ, ನೀನು ನನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು.
ನೋಡ್ರ, ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರ್ಬೇಕಾರೆ ನನ್ನನ್ನು ಏನು ಮಾಡು, ನೀನು ನೆನೆಸ್ಕೊ ಅಂತಂದ್ರೆ, ನನ್ನ ಪಾಪನೆಲ್ಲ ಕ್ಷಮಿಸ್ಬಿಡು, ನಾನು ಪಾಪ ಮಾಡಿದ್ದೀನಿ, ತಪ್ಪು ಮಾಡಿಬಿಟ್ಟೆ, ಕಳ್ಳತನ ಮಾಡಿಬಿಟ್ಟೆ, ಮೋಸ ಮಾಡಿಬಿಟ್ಟೆ, ನಾನು ಕ್ಷಮಿಸು ಅಂದ್ರ ಅದೆಲ್ಲ ಕೇಳಲೇ ಇಲ್ಲ ರೀ. ಇವ್ರೇನು ಮಾಡ್ತಾರೆ, ಇವರೇ ಏನು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡ್ತಾರೆ ರೀ, ಊಹೆ ಮಾಡ್ಕೊಂಡ್ಬಿಡ್ತಾರೆ, ಅವ್ನು ತನ್ನ ಪಾಪನೆಲ್ಲ ಅರಿಕೆ ಮಾಡಿಬಿಟ್ಟ, ಅದಕ್ಕೆ ಯೇಸು ಕ್ರಿಸ್ತು ಕ್ಷಮಿಸ್ಬಿಟ್ರು ಅಂತ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಈ ರೀತಿ ಏನ್ರಿ ಸಾಯೋದಕ್ಕಿಂತ ಒಂದು ಸ್ವಲ್ಪ ಕ್ಷಣ ಮುಂಚೆ ನಮ್ಮ ಪಾಪನೆಲ್ಲ ಹರಿಕೆ ಮಾಡಿಬಿಟ್ರೆ, ನಮ್ಮ ಪಾಪನೆಲ್ಲ ಕ್ಷಮಿಸ್ಬಿಟ್ರೆ ನಾವು ಪರಲೋಕಕ್ಕೆ ಹೋಗ್ತೀನಿ ಅಂತಂದರೆ ನಾವೇ ಕಷ್ಟಪಡಬೇಕು ಹೇಳ್ರಿ ಅಂತ ಬೈಬಲ್ ಇಟ್ಕೊಂಡು ನಾವೇ ಇಷ್ಟೆಲ್ಲ ಕಷ್ಟಪಡಬೇಕು. ಬೈಬಲ್ ಹೇಳ್ತಾರೆ, ನೀವು ಬಹು ಏನ್ರಿ ಹಾಂ ನಿಮ್ಮ ರಕ್ಷಣೆ ನೀವು ಸ್ವಂತ ರಕ್ಷಣೆ ಮಾಡಿ ನೀವು ಕಷ್ಟಪಟ್ಟು ನೀವು ಸಾಧಿಸ್ಕೊಳ್ಳಿ ಅಂತ ಹೇಳ್ತಾರೆ. ಬಹು ನಡುಕದಿಂದ ಭಯಭೀತಿಯಿಂದ ನಿಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಳಿ ಅಂತ ನಮಗೆ ಹೇಳ್ತಾರಲ್ವಾ, ಯಾಕೆ ಹೇಳ್ಬೇಕಾಯ್ತು ಹಂಗಾರೆ? ಯೋಚನೆ ಮಾಡಿ, ಹಂಗಾದ್ರೆ ಬೈಬಲ್ ಒಂದೇ ವಾಕ್ಯ ಹೇಳ್ಬೋಯ್ತು, ಸುಮ್ಮನೆ ನಿಮ್ಮ ಪಾಪನೆಲ್ಲ ಕನ್ಫೆಸ್ ಮಾಡಿ ಪಡ್ಲಕ್ಕೆ ಹೊರಟೋಗ್ತೀರಾ ಅಂತ. ಇಷ್ಟೊಂದೆಲ್ಲ ಬೈಬಲ್ ಹೆಂಗೆ ಬರೆಸ್ಬೇಕಾಯ್ತು? ನಾವ್ಯಾಗೆ ಬೈಬಲ್ ಇಟ್ಕೊಂಡಿದ್ರೆ ತಲೆ ಕೆಡಿಸ್ಕೊಬೇಕು, ಎಲ್ಲ ಬಿಟ್ಬಿಟ್ಟು ಹೆಂಗೋ ಸಾಯೋದಕ್ಕಿಂತ ಒಂದು ನಿಮಿಷ ಮುಂಚೆ ನಮ್ಗೆ ಖಂಡಿತ ಗೊತ್ತಾಗ್ಬಿಡ್ತದೆ. ಆ ಕ್ಷಣದಲ್ಲಿ ದಯವಿಟ್ಟು ಕರ್ತನೇ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸು ಅಂತ ಬಿಟ್ಟು ಟಕ್ ಅಂತ ನಮಗೆ ಕೊಟ್ಟೈತೆ ಸೀದಾ ಪರ್ಲಕ್ಕೆ ಹೊರಟೈತಲ್ಲ, ಇಷ್ಟು ಈಸಿನಾ? ಹಾಂ, ಪರ್ಲಕ್ಕೆ ಹೋಗೋದು ಇಷ್ಟು ಈಸಿನಾ ಏನ್ರಿ? ಪರ್ಲಕ್ಕೆ ಹೆಂಗೆ ಹೋಗೋದಂತೆ ಓದ್ರಿ ವಾಕ್ಯ ಅಂತೀನಿ. ಅಪೋಸ್ತಲ ಕೃತ್ಯಗಳು 14:22, ಅಪೋಸ್ತಲ ಕೃತ್ಯಗಳು 14:22 ವಾಕ್ಯ ಓದಿಸ್ತಾರ.
ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು.
ನೋಡ್ರ ಹೆಂಗಂತೆ, ಪರಲೋಕ ರಾಜ್ಯ ಸೇರ್ಬೇಕು, ಬಹು ಕಷ್ಟ ಸಂಕಟಗಳನ್ನು ತಾಳಿ ದೇವರಾಜ್ಯಕ್ಕೆ ಸೇರಬೇಕ್ರಿ. ಹಂಗೆ ಸುಮ್ಮನೆ ಹಂಗೆ ಹೋಗ್ಬಿಡ್ಕಾಯ್ತಾರ ದೇವರಾಜ್ಯಕ್ಕೆ ಪುಟ್ಟಕ್ಕಂತ? ಬಹು ಕಷ್ಟ ಸಂಕಟಗಳನ್ನ ತಾಳಿ ಹೋಗ್ಬೇಕು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಹೆಸರುಗಳೇ, ಲಾಸ್ಟ್ ಮುಟ್ಟನ ಪಾಪನೆಲ್ಲ ಅರಿಕೆ ಮಾಡಿದೆ ಪರಲೋಕಕ್ಕೆಲ್ಲ ಕಾಣೋದಲ್ಲ ರೀ. ಕಳ್ಳ ಕೂಡ ಪಾಪನೆಲ್ಲ ಕ್ಷಮಿಸು ಅಂತ ಕೇಳಲಿಲ್ಲ ರೀ. ನಿನ್ನ ರಾಜ್ಯದಲ್ಲಿ ಬರಬೇಕಾದ್ರೆ ನನ್ನನ್ನು ಏನು ಮಾಡು ನೀನು ನೆನೆಸ್ಕೋ ಅಂತ ಕೇಳ್ತಾನೆ. ಸರಿ, ಈ ಕಳ್ಳನ್ಗೆ ಯೇಸು ಕ್ರಿಸ್ತನ ರಾಜ್ಯದ ಬಗ್ಗೆ ಹೆಂಗ್ ಗೊತ್ತಾಯ್ತು? ಇವನ್ ಕಳ್ಳ ತಾನೆ, ಇವನ್ಗೇನು ರಾಜ್ಯದ ಬಗ್ಗೆ ಗೊತ್ತಾಯ್ತು ಅಲ್ವರ? ಹೆಂಗ್ ಗೊತ್ತಾಯ್ತು? ಹೆಂಗೆ ಗೊತ್ತಾ? ಯೇಸು ಕ್ರಿಸ್ತು ಸಾಯ್ಬೇಕಾರೆ ಯೇಸು ಕ್ರಿಸ್ತು ತಲೆ ಮೇಲೆ ಒಂದು ಬೋರ್ಡ್ ಹಾಕಿದ್ರು ಅಲ್ವರ? ಏನಂತ ಬೋರ್ಡ್ ಹಾಕಿದ್ರು ಯಾರಿಗೆ ಗೊತ್ತಿದೆಯಾ? ಇವನು ಯಹೂದ್ಯನ ಅರಸ ಅಂತ,
ಅರಸನಂತ
ಅದರ ಓದಿ ವಾಕ್ಯ ಅಂತೀರಿ ಇಲ್ಲಿ ಲೂಕ 23:38. ಇಲ್ಲಿ ಕೆಂಪರಾಜ ಬದರ್ ಓದ್ತೀರಾ? ಕೆಂಪರಾಜ ಬದರ್ ಲೂಕ 23:38 ಓದ್ಬೋದಾ? ಕೆಂಪರಾಜ ಬದರ್, ಓಕೆ ಬದರ್ ಓದಿ.
ಇದಲ್ಲದೆ ಆತನು ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು.
ಯೋಧ್ಯನ ಅರಸ ಅಂತ ಏನಾಗಿತ್ತು? ವಿಳಾಸವಿತ್ತು. ಇವ್ರು ನೋಡ್ತಾರೆ, ಈಗೇನಪ್ಪ ಇದು ರಾಜ ಅಂತ ಹಾಕೋಣವ್ರೆ, ಏನು ನೋಡಿದ್ರೆ ರಾಜಂತರ ಕಾಣ್ತಾ ಇಲ್ವಲ್ಲ, ಸರಿ ಇರಲಿ. ಅದಕ್ಕೆ ಏನು ಮಾಡ್ತಾರೆ, ಏನೋ ರಾಜ ಅಂತ ಹಾಕಿದ್ರೆ ಸರ್ ದಯವಿಟ್ಟು ನಿಮ್ಮ ರಾಜ್ಯದಲ್ಲಿ ಬರಬೇಕಾದ್ರೆ ನನ್ನೇನು ಮಾಡೋ ನೀವು ನೆನೆಸ್ಕೋ ಅಂತ ಏನು ಮಾಡ್ತಾರೆ ಅಲ್ಲಿ, ಅಲ್ಲಿ ಕೇಳ್ತಾನೆ ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಅವನ ಮೇಲೆ ಒಂದು ಬೋರ್ಡ್ ಹಾಕಿತ್ತು. ಏನ್ರಿ ಆ ಭಾಷೆಗಳಲ್ಲಿ ಏನಾಗಿತ್ತಂತೆ, ಇವರು ಯಹೂದ್ಯರ ಅರಸ ಅಂತ ಬೋರ್ಡ್ ಹಾಕಿರುತ್ತೆ ಅಲ್ವರ? ಅದಕ್ಕೆ ಕಳ್ಳ ಏನ್ರಿ ಅವ್ರಿಗೆ ಮಾನಸ ಅಂತ ಒಂದು ನನ್ನ ಪಾಪನೆಲ್ಲ ಕ್ಷಮಿಸು ಅಂತ ಕೇಳಲಿ. ಕಳ್ಳ ಏನು ಮಾಡ್ತಾನೆ ಮತ್ತೆ ಅದರ? ಆ್ಯಕ್ಚುಲಿ ಯೇಸು ಕ್ರಿಸ್ತನ್ಗೆ ಆ ಕಡೆ ಈ ಕಡೆ ಇಬ್ಬರು ಕಳ್ಳರು ಏನಾಗಿರ್ತಾರೆ, ಶಿಲುಬೆ ಮೇಲೆ ಹಾಕಲ್ಪಟ್ಟಿರ್ತಾರೆ ಯಾರು? ಇಬ್ಬರು ಕಳ್ಳರುಗಳು ಅದರ. ಸರಿ, ಇಬ್ಬರು ಕಳ್ಳರುಗಳು, ಒಬ್ಬರು ಏನು ಮಾಡ್ತಾರೆ ಯೇಸು ಕ್ರಿಸ್ತನ ದೂಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಿನ್ನ ದೇವ್ರ ಮಗನಾಗಿದ್ದು ಇಳಿದ್ಬಿಡು, ನನ್ನ ಇಳಿಸ್ಬಿಡು ಅಂತಂದ್ಬಿಟ್ಟು, ಹಿಂಗಾರ ಅಟ್ಲೀಸ್ಟ್ ತಪ್ಪಿಸ್ಕೊಂಬಿಡೋಣ ಅಂತ ಅದರ. ಆದರೆ ಯೇಸು ಕ್ರಿಸ್ತು ಏನು ಪ್ರತಿ ಉತ್ತರನೇ ಕೊಡಲ್ಲ, ತುಂಬ ತಾಳ್ಮೆಯನ್ನು ಎಲ್ಲಾನು ಸಹಿಸ್ಕೊಳ್ತಾರೆ, ಎಲ್ಲ ಮನುಷ್ಯರು ಗೇಲಿ ಮಾಡ್ತಿರ್ತಾರೆ, ಅವಮಾನ ಮಾಡ್ತಿರ್ತಾರೆ. ಅದನ್ನು ನೋಡ್ಬಿಟ್ಟು ಇನ್ನೊಬ್ಬ ಕಳ್ಳ ಏನು ಹೇಳ್ತಾನೆ, ಏ ನೀ ಹಂಗೆಲ್ಲ ಹೇಳ್ಬೇಡಿ, ನಾವಾರು ಏನು ಮಾಡ್ತೀರಿ ನ್ಯಾಯವಾಗಿ ಇದನ್ನೆಲ್ಲ ಅನುಭವಿಸ್ತೀರಿ. ಅವ್ರು ನೋಡಿದ್ರೆ ಆ ಥರ ಕಾಣಿಸೋದಿಲ್ಲ, ಅವ್ರು ಅನ್ಯಾಯವಾಗಿ ಏನು ಮಾಡ್ತಾರೆ ಅನುಭವಿಸ್ತವ್ರೆ, ಆದರೆ ಏನು ಮಾಡಿಬಿಡಿ ನೀವು ಆ ಥರ ಅವ್ರನ್ನ ಗೇಲಿ ಮಾಡಿಬಿಡಿ ಅಂತ ಏನು ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಸಂತೈಸ್ತಾರ್ರಿ. ನೋಡಿ ಓದನ ವಾಕ್ಯ ಅಂತೀನಿ, ಇಲ್ಲಿ ಲೂಕ 23ನೇ ಅಧ್ಯಾಯದಲ್ಲಿ 39-41. ದಯವಿಟ್ಟು ಎಲ್ಲರೂ ಬೈಬಲ್ ತೆಗೆದು ಗಮನಿಸಿ ಎಲ್ಲರೂ ಹೇಳೋದನ್ನ. ಜೇಕಬ್ ಬ್ರದರ್, ಗೋಪಾಲ ಬ್ರದರ್, ಗೋಪಾಲ್ ಬ್ರದರ್, ಕೆಂಪರಾಜ್ ಬ್ರದರ್, ನವೀನ್ ಬ್ರದರ್, ಎಲ್ಲ ಭಾರತಿ ಸಿಸ್ಟರ್ ಎಲ್ಲರೂ ದಯವಿಟ್ಟು, ಕಾರ್ತಿಕ್, ಸುಜಾತ ಅಷ್ಟರ್, ಸುಶೀಲಾ ಅಷ್ಟರ್, ಜೋಸಫ್ ಬ್ರದರ್, ಎಲ್ಲ ದಯವಿಟ್ಟು ಬೈಬಲ್ ಇಟ್ಟು ನೀವು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗೋದು ಈ ವಾಕ್ಯನ. ದಯವಿಟ್ಟು ಗಮನಿಸಿ, ಲೂಕ 23ನೇ ಅಧ್ಯಾಯ 39-41 ಓದಿ ದಯವಿಟ್ಟು.
ಹಾಕಿದ್ದ ಆ ದುಷ್ಟಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾನಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ.
ನೋಡೋಣ ಏನ್ ಹೇಳ್ತಾರೆ. ಆಮೇಲೆ
ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು.
ನೋಡೋಣ ಏನ್ ಹೇಳ್ತಾರೆ. ಈತನಂತೂ ಏನು ಮಾಡ್ದಂಗಿಲ್ಲ, ಅದಕ್ಕೆ ಅದನ್ನ ಹೇಳ್ಬಿಟ್ಟು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ಬರ್ಬೇಕಾದ್ರೆ ನನ್ನೇನ್ ಮಾಡು ನೆನೆಸಿಕೋ ಅಂತ ಹೇಳ್ತಾರೆ ಅಲ್ವರ? ಇವಾಗ ಕಳ್ಳ ಏನ್ ಕೇಳ್ದ, ತನ್ನ ಪಾಪಗಳನ್ನ ಕ್ಷಮಾಪಣೆ ಕೇಳ್ದ? ಇಲ್ಲ ರೀ. ಏನ್ ಕೇಳ್ದ? ಸಿಂಪಲ್ ಆಗಿ ನೀನು ನಿನ್ನ ರಾಜ್ಯದಲ್ಲಿ ಬರ್ಬೇಕು, ಏನ್ ಮಾಡೋದು ನನ್ನ ನೆನೆಸಿಕೋ ಅಂತ ಏನ್ ಮಾಡಿದ್ರು ಕೇಳಿದ್ರು ಅಲ್ವರ? ಸರಿ, ಕಳ್ಳ ಕೇಳಂತ ಈ ಪ್ರಶ್ನೆಗೆ ಯೇಸು ಕ್ರಿಸ್ತ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕಿತ್ತು? ಆಕ್ಚುಲಿ ಏನು ಉತ್ತರ ಕೊಡ್ಬೋದು ಈ ಪ್ರಶ್ನೆಗೆ? ಏನು ಸರಿಯಾದ ಉತ್ತರ? ನನ್ನ ನೆನೆಸ್ಕೋ ಅಂತಂದ್ರೆ ಯೇಸು ಕ್ರಿಸ್ತ ಏನು ಹೇಳಬೇಕು ಆಕ್ಚುಲಿ?
ಆಯ್ತು, ನಾನು ರಾಜ
ಆಯ್ತು,
ಪಡ್ಕೊಂಡು ಬಂದಾಗ ನೀನು ನರಸ್ತೀನಿ ಅಂತ ಹೇಳ್ಬೋದಾಗಿತ್ತು ಅಷ್ಟೇ.
ಎಸ್ ಆಯ್ತು, ಖಂಡಿತವಾಗಿ ಏನು ಮಾಡ್ತೀನಿ ನಾನು ನೆನ್ಸ್ಕೊಂತೀನಿ ಅಂತ ಹೇಳ್ಬೇಕು ತಾನೆ ಅಲ್ವರ?
ಹೌದು,
ಅದು ಬಿಟ್ಬಿಟ್ಟು ನೀನು ಈ ಹೊತ್ತೆ ನನ್ನ ಸಂಗಡ ಪರದೇಶದಲ್ಲಿ ಇರ್ತೀಯ ಅಂತ ಹೆಂಗೆ ಹೇಳಿದ್ರು ಅಲ್ವರ? ಆ್ಯಕ್ಚುಲಿ ಯೇಸು ಕ್ರಿಸ್ತು ಹೇಳೋದು ಅದೇ ರೀ. ಆಯಿತು, ಖಂಡಿತವಾಗೋ ನಿನ್ನ ಏನು ಮಾಡ್ತೀನಿ ನನ್ನ ರಾಜ್ಯದಲ್ಲಿ ನೆನ್ಸ್ಕೊಂತೀನಿ ಅಂತಾನೆ ಯೇಸು ಕ್ರಿಸ್ತು ಏನು ಮಾಡಿದಲ್ಲಿ ಅಲ್ಲಿ ಹೇಳಿದ್ದು ಅಲ್ವರ? ಸರಿ, ಆದ್ರೆ ಅಲ್ಲಿ ಹೇಳಿದ್ದು ಹೇಗಪ್ಪ ಇತ್ತು ಅಂತಂದರೆ, ಬೇರೆ ಒಂದು ಆ್ಯಂಗಲಲ್ಲಿ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಅದೇ ಮಾತನ್ನ ಏನು ಮಾಡ್ತಾರೆ ಹೇಳ್ತಾರೆ. ಹೆಂಗೆ ಅಂತಂದರೆ ನೋಡ್ರಿ ಇರ್ತೀನಿ, ಇವಾಗ ನಾವು ವಾಕ್ಯನ ಓದಿದ್ರೆ ಏನ್ರಿ ಅಲ್ಲಿ ಇನ್ನೊಂದು ಸತಿ ವಾಕ್ಯನ ಓದೋಣ. ಯೇಸು ಕ್ರಿಸ್ತು ಕೊಟ್ಟಂಥ ಉತ್ತರ ಏನು ಉತ್ತರ ಕೊಡ್ತಾರೆ ಇಂಗ್ಲೀಷಲ್ಲಿ ಓದೋಣ ಅಂತೀನಿ ನೋಡಿ ದಯವಿಟ್ಟು. ಯಾರು ಇಂಗ್ಲೀಷ್ ವೇಲಿ ಓದಿದ್ರೆ, ಕೆ ಜೆ ವೇಲಿ ಇದ್ರೆ ಇಂಗ್ಲೀಷಲ್ಲಿ, ಕೆ ಜೆ ವೇಲಿ ಇದ್ರೆ ಓದ್ರಿ ದಯವಿಟ್ಟು. ಓದ್ರಿ ಜೋಯಲ್ ಬದ್ರ ಓದಿ. ಮ್ಯೂಟ್ ಆಗಿದೆ ನೋಡಿ ಬದರ್, ಅನ್ಮ್ಯೂಟ್ ಮಾಡ್ಕೊಂಡು ಓದಿ ಬದರ್.
And Jesus said unto him, Verily I said unto thee, Today shalt thou be with me in paradise.
ನೋಡೋಣ ಇವಾಗ ಇಂಗ್ಲಿಷ್ ಅಲ್ಲಿ ಇದೇ ವಾಕ್ಯ ಹೆಂಗಪ್ಪ ಇದೆ ಅಂತಂದ್ರೆ, ಜೀಸಸ್ ಸೆಡ್ ಅನ್ ಟು ಹಿಮ್, ವೆರಿಲಿ ಐ ಸೇ ಅನ್ ಟು ದಿ, ಟುಡೇ ಶಾಲ್ ದೋ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಅದೇನರ್ಥ ಏನ್ರಿ ಇದನ್ನ ನಾವು ಓದಿದ್ರೆ ಹೆಂಗಪ್ಪ ಇದೆ ಅಂದ್ರೆ, ಈ ಕಾಮ ಟುಡೇಕ್ಕಿಂತ ಮುಂಚೆ ಏನಾಗಿದೆ ಇದೆ. ಅದರಿಂದ ವಾಕ್ಯ ಓದ್ಬೇಕು ಹೆಂಗಿದೆ ಅಂತಂದ್ರೆ, ನಾನು ಸತ್ಯವಾಗಿ ಹೇಳ್ತೇನೆ ಈ ಹೊತ್ತು ನೀನೊಂದು ಸಂಗಡ ಎಲ್ಲಿರ್ತೀಯ, ಪರದೇಶಲ್ಲಿರ್ತೀಯ ಅಂತಂದ್ಬಿಟ್ಟು ಅಂದ್ರೆ. ಇವಾಗ ಇದೇ ವಾಕ್ಯನ ಏನಿಲ್ಲ ಕಾಮನ ಟುಡೇ ಆಗಿದ ನಂತರ ಹಾಕ್ಬಿಟ್ಟು ಓದಿ ಅಂತೀನಿ ನೋಡೋಣ ಹೆಂಗ್ ಬರ್ತಾರೆ ಅರ್ಥ. ಓದ್ತೀರಾ?
To thee today shall thou be with me in
ಕರೆಕ್ಟ್
paradise.
ಓದಿ ಸ್ಟಾರ್ಟಿಂಗಿಂದ.
And Jesus said unto him, Verily I say unto thee today shall thou be with me in paradise.
ನೋಡ್ರ ಏನ್ ಹೇಳ್ತಾರೆ, ಜೀಸಸ್ ಸೆಡ್ ಅನ್ ಟು ಹಿಮ್, ವೆರಿಲಿ ಐ ಸೇ ಅನ್ ಟು ದಿ ಟುಡೇ ಶಾಲ್ ದೋ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಅದೇನರ್ಥ, ನಾನು ನಿಜ ನಿಜವಾಗಿಯೂ ಇವತ್ತು ಹೇಳ್ತಾ ಇದ್ದೀನಿ ನೀ ನನ್ನ ಸಂಗಡ ಎಲ್ಲಿರ್ತೀಯ, ಪರದೇಶಲ್ಲಿ ಇರ್ತೀಯ ಅಂತ ನೋಡಿ ಹೇಳ್ತೀನಿ. ಕಾಮನ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಓದಿದ್ರೆ ಅರ್ಥನೇ ಏನಾಗ್ಬಿಡ್ತಾರ್ರಿ, ಚೇಂಜ್ ಆಗ್ಬಿಡ್ತಾರ್ರಿ. ಅದರ ಆಕ್ಚುಲಿ ಕಳ್ಳನ್ ಕೇಳಿದ ಪ್ರಶ್ನೆಗೆ ಯೇಸು ಕ್ರಿಸ್ತ ಕೊಟ್ಟಿರಂತ ಸರಿಯಾದ ಉತ್ತರ ಇದೆ ರೀ. ಏನಂತಂದ್ರು, ನಿನ್ನ ರಾಜ್ಯದಲ್ಲಿ ಬರ್ಬೇಕಾದ್ರೆ ನೆನ್ಸ್ಕೊ ಅಂತಂದ್ರಲ್ಲ, ಅದೇ ಕರೆಕ್ಟ್ ಆಗಿ ಯೇಸು ಕ್ರಿಸ್ತ ಹೇಳ್ತಾನೆ, ಆಯ್ತಪ್ಪ ನೆನ್ಸ್ಕೊಂತೀನಿ ನಾನು ಅದನ್ನ, ಇವತ್ತೇ ಹೇಳ್ತಾ ಇದ್ದೀನಿ ನಾನು ಅದನ್ನ, ಇವತ್ತು ಹೇಳ್ತಾ ಇದ್ದೀನಿ. ಏನ್ರಿ ನೀನು ನನ್ನ ಸಂಗಡ ಅಲ್ಲಿರ್ತೀಯ, ಪರದೇಶಲ್ಲಿರ್ತೀಯ, ಅದನ್ನ ಇವತ್ತೇ ಹೇಳ್ತೀನಿ ಅಂತ ಹೇಳಲಿಲ್ಲ ರೀ, ಇವತ್ತು ಹೇಳ್ತಾ ಇದ್ದೀನಿ ನೀನು ನನ್ನ ಸಂಗಡ ಏನಾಗಿರ್ತೀಯ ಇರ್ತೀಯ. ಯಾಕೆ ಅವ್ರು ಆ ಹೊತ್ತೆ ಏನಾಗಿಲ್ಲ, ಪರಲೋಕಕ್ಕೆ ಹೋಗೇ ಇಲ್ವಲ್ಲ, ಅವ್ರು ಹೋಗಿದ್ರೆ ಸಮಾಧಿಗೆ ತಾನೆ, ಎಷ್ಟು ಜನ ಇದ್ರು ಸಮಾಧಿಲಿ ಆವತ್ತೆ? 3 ದಿನ ಇರ್ಬೇಕಾರೆ ಅವ್ರ ಕಳ್ಳಿಗೆ ಹೆಂಗೆ ಸುಳ್ಳು ಆಶ್ವಾಸನೆ ಕೊಡಕ್ಕೆ ಸಾಧ್ಯ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸಂಗಡೆ ಕನ್ನಡದಲ್ಲೂ ಕೂಡ ಈ ಪದನ ಆ ಕಡೆ ಇಕ್ಬಿಟ್ಟು ಹಾಕ್ಬಿಟ್ಟು ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ ನೋಡಿದ್ದೀನಿ ಅಲ್ವರ. ನಾನು ಸ್ಕ್ರೀನ್ ಅಲ್ಲಿ ಓದಿ, ಯಾರಾದ್ರು ಅಂತೀರಿ ಸ್ಕ್ರೀನ್ ನೋಡ್ಕೊಂಡು ಓದ್ತೀರಾ ಯಾರಾದ್ರು? ಹ್ಮ್
ಅದಕ್ಕೆ ಏಸು ಅಂದದ್ದು,
ಹಾ
ಈವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂದು
ಹ್ಮ್
ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು.
ನೋಡ್ರ ಇವತ್ತೇ ನನ್ನ ಸಂಗಡ ನೀನು ಪರದೇಶಲ್ಲಿರ್ತೀಯ ಅಂತಂದ್ಬಿಟ್ಟು. ಇವಾಗ ಅದೇ ಒಂದು ಕಾಮ ಇದೆ ಗೊತ್ತಾ, ಕಾಮನ ಏನ್ರಿ ಈ ಹೊತ್ತು ಆಗಿ ಮೇಲೆ ಹಾಕ್ಬಿಟ್ಟು ಅದೇ ಕನ್ನಡದಲ್ಲಿ ಒಂದು ಡ್ಯಾಶ್ ಹಾಕ್ಬಿಟ್ಟಿದ್ರೆ, ಅದಕ್ಕೆ ಯೇಸು ಚಿಕ್ಕದಾಗ ಒಂದು ಡ್ಯಾಶ್ ಇರ್ತದೆ ಕನ್ನಡದಲ್ಲಿ ಅದರ, ಅದನ್ನ ಈ ಹೊತ್ತು ಆಗಿ ಮೇಲೆ ಹಾಕ್ಬಿಟ್ಟು ಓದಿ, ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ನೋಡ್ರಿ, ಓದ್ರಿ.
ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು.
ಏನ್ ಹೇಳ್ತಾರೆ ಗೊತ್ತಾ ಅದಕ್ಕೆ, ಅದಕ್ಕೆ ಯೇಸು ಇವತ್ತೇ ಕಾಮ ನನ್ನ ಸಂಗಡ ಪರದೇಶದಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಒಂದು ಉತ್ತರ ಕೊಟ್ಟನು. ನೋಡ್ರ ಹೆಂಗಿದೆ ಅರ್ಥ ಹೆಂಗಿದೆ ನೋಡ್ರ, ಅದಕ್ಕೆ ಯೇಸು ಇವತ್ತೇ ಹೇಳ್ತಾ ಇದ್ದೀನಿ ನೀನು ನನ್ನ ಸಂಗಡ ಪರದೇಶದಲ್ಲಿ ಏನ್ ಮಾಡ್ತೀಯ ಇರ್ತೀಯ ಅಂತ ನೋಡ್ರ. ಒಂದು ಪಂಕ್ಚುಯೇಷನ್ ಮಾರ್ಕು ಆ ಕಡೆ ಈ ಕಡೆ ಹಾಕಿದ್ರೆ ಒಂದೇ ಒಂದು ಪದದಿಂದ ಸೆಂಟೆನ್ಸ್ ಅರ್ಥನೇ ಏನಾಗ್ಬಿಡ್ತದ್ರಿ, ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಅದಕ್ಕೆ ಸತ್ಯವೇದಲ್ಲಿ ಒಂದೊಂದು ಪದಗಳೇನ್ರಿ ತುಂಬ ಇಂಪಾರ್ಟೆಂಟು. ಏನಿಲ್ಲ ರೀ, ಇವಾಗ ಈಡನ್ ಗಾರ್ಡನ್ನಲ್ಲಿ, ಈಡನ್ ತೋಟದಲ್ಲಿ ದೇವರು ಏನಂದ್ರು, ಆದಮ್ಗೆ ಏನಂತಂದ್ರು, ಹಣ್ಣು ಏನು ಮಾಡೋಕೋಬೇಡ, ತಿಂದಂಗೆ ಹೋಗ್ಬೇಡ ಅದರ, ತಿಂದ್ರೆ ಏನಾಗ್ತಿ ಅಂತಂದ್ರು ಸತ್ತೋಯ್ತು. ನೋಡಿ ಆ ವಾಕ್ಯನ ಓದನ, ಆದಿಕಾಂಡ 2:17, ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯ. ಪ್ರಜ್ವಲ್ ಬದರ್ ಓದ್ತೀರಾ?
ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು.
ತಿಂದ ದಿನ ಏನಾಗ್ತೀಯ ನೀನು, ಸತ್ತೇ ಹೋಗುವಿ ಅಂತಂದ್ರು ಅಲ್ವರ. ಏನ್ರಿ ಇಂಗ್ಲಿಷ್ ಅಲ್ಲಿ ಏನ್ ಬರ್ತಾರೆ, ದೋ ಶಲ್ ಶ್ಯೂರ್ಲಿ ಡೈ ಅಂತ ಬರ್ತಾರೆ, ಕರೆಕ್ಟಾ? ಇಂಗ್ಲಿಷ್ ಅಲ್ಲಿ ಓದ್ರೆ, ಇಂಗ್ಲಿಷ್ ಯಾವ್ದು ಇದೆ ಬೈಬಲ್ ಯಾರು ಓದ್ತೀರಾ?
ಹಾ ಬ್ರದರ್, ಅಂಡ್ ಹೀ ಡ್ರೀಮ್ಡ್ ಎಟ್ ಒನ್ ಆದಿಕಾಂಡ
2:17.
ಒಂದು ನಿಮಿಷ ಅದಕ್ಕೆ. ಬಟ್ ಆಫ್ ದ ಟ್ರೀ ಆಫ್ ದ ನಾಲೆಡ್ಜ್ ಆಫ್ ಗುಡ್ ಅಂಡ್ ಈವಿಲ್ ದೋ ಶಾಲ್ ನಾಟ್ ಈಟ್ ಆಫ್ ಇಟ್ ಫಾರ್ ಇನ್ ದ ಡೇ ದಟ್ ದೋ ಈಸಿಯೆಸ್ಟ್ ದೇರ್ ಈಟೆಸ್ಟ್ ದೇರ್ ಫೋರ್ ದೇರ್ ಫೋರ್ ಆಫ್ ದೋ ಶಾಲ್ ಶೂರ್ಲಿ ಡೈ.
ಇನ್ ದ ಡೇ ದೋ ಈಟೆಸ್ಟ್ ದೇರ್ ಆಫ್ ದೋ ಶಲ್ ಶ್ಯೂರ್ಲಿ ಡೈ. ನೀನು ತಿಂದ ದಿನ ಸತ್ತೇ ಹೋಗಿವಿ ಅಂತಂದ್ರು. ಇವಾಗ ಈ ದೇವ್ರು ಹೇಳಿದ ಮಾತಿಗೆ ಸೇತಾನ್ ಏನ್ ಮಾಡ್ದ, ಒಂದೇ ಒಂದು ಪದ ಸೇರಿಸ್ತಾರೆ ಅಷ್ಟೇ ರೀ, ಅರ್ಥನೇ ಏನಾಗ್ಬಿಡ್ತು, ಚೇಂಜ್ ಆಗ್ಬಿಡ್ತು. ಕನ್ನಡದಲ್ಲಿ ಓದಿಂತೀನಿ ನೋಡಿ, ಆದಿಕಾಂಡ 3:4, ಸೇತಾನ್ ಏನ್ ಹೇಳ್ತಾರೆ ನೋಡಿ ನಿಂತೀನಿ.
ಆಗ ಸರ್ಪವು ಸ್ತ್ರೀಗೆ ಅಂದದ್ದು, ನೀವು ಹೇಗೋ ಸಾಯುವುದಿಲ್ಲ,
ಏನ್ರೀ ದೇವರು
ನೀವು
ಸತ್ತೇ
ಹೇಗೋ
ಹೋಗಿವಿ ಅಂತಂದ್ರೆ ಸೇತನ ಏನ್ ಹೇಳ್ತಾನೆ, ಹೇಗೂ
ಹೇಗೋ
ಸಾಯುವುದಿಲ್ಲ.
ಸಾಯಬಲ್ಲ.
ಒಂದೇ ಒಂದು ಪದ ಚೇಂಜ್ ಮಾಡ್ದ, ಅರ್ಥನೇ ಏನಾಗ್ಬಿಡ್ತಾವ ಅಲ್ರ, ಅರ್ಥನೇ ಚೇಂಜ್ ಆಗ್ಬಿಡ್ತು ನೋಡಿದ್ರ. ಇಂಗ್ಲೀಷಲ್ಲಿ ಕೂಡ ನೋಡಿಂತೀನಿ, ಇಂಗ್ಲೀಷಲ್ಲಿ ಓದಿಂತೀನಿ, Genesis 3:4. ಓದಿ ಶ್ವೇತಾ.
And the serpent said unto the woman, He shall surely die.
We shall surely die. ಬೈಬಲ್ ತೆಗೆದು
Not surely. Not surely.
ಓದ್ರಿ.
Then the serpent said to the woman, You will not surely die.
ಅಲ್ವರ ಯು ಶಲ್ ನಾಟ್ ಶ್ಯೂರ್ಲಿ ಡೈ. ದೇವ್ರೇ ಅಂದ್ರು ಯು ಶಲ್ ಶ್ಯೂರ್ಲಿ ಡೈ ಅಂತ ಅನ್ನೋದನ್ನ ಸೇತಾನ್ ನಾಟ್ ಅಂತ ಸೆಂಟ್ರಲ್ ಸೇರಿಸ್ಬಿಟ್ಟಾರಿ, ಮುಗ್ದೋಯ್ತು. ಅರ್ಥರ ಏನಾಗ್ಬಿಡ್ತಾವ, ಚೇಂಜ್ ಆಗ್ಬಿಡ್ತಾವ. ಯು ಶಲ್ ಶ್ಯೂರ್ಲಿ ನಾಟ್ ಡೈ, ನಿಜ ನಿಜವಾಗಿಯೋ ನೀನು ಸಾಯೋದೇ ಇಲ್ಲ ಅಂತ. ನೋಡ್ರ ಇವತ್ತು ಜಗತ್ತೆಲ್ಲ ಒಂದೇ ಒಂದು ಪದನ ಆ್ಯಡ್ ಮಾಡಿರಂಥ ವಾರ್ತೆನ ಏನು ಮಾಡ್ತಾರೆ, ತುಂಬ ನಂಬ್ತಾರೆ ಅಲ್ಲ. ಅದಕ್ಕೆ ಒಂದು ಪಂಕ್ಚುಯೇಷನ್ ಮಾರ್ಕ್ ಕೂಡ ಲೈಫ್ ಆ್ಯಂಡ್ ಡೆತ್ ಮ್ಯಾಟರ್ ರೀ, ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಂದು ಕೋರ್ಟಲ್ಲಿ ಏನ್ರಿ ಜಡ್ಜು ಜಜ್ಮೆಂಟ್ನ ಡಿಕ್ಟೇಟ್ ಮಾಡ್ತಾ ಇದ್ರಂತೆ. ಕೆಳಗಡೆ ಟೈಪಿಸ್ಟ್ ಏನು ಮಾಡ್ತಾ ಇದ್ದಂತೆ, ಟೈಪ್ ಮಾಡ್ತಾ ಇದ್ದಂತೆ. ಜಡ್ಜ್ ಹೇಳಿದ್ರಂತೆ, ಕಿಲಿಂ ನಾಟ್ ಸ್ಪೇರಿಂ ಅಂತಂದ್ಬಿಟ್ಟು ಜಡ್ಜು ಡಿಕ್ಟೇಟ್ ಮಾಡಿದ್ರಂತೆ. ಇವನು ಟೈಪ್ ಮಾಡ್ಬೇಕಾರೆ ಕಾಮನ್ ಏನು ಮಾಡಬೇಕಾಗಿತ್ತು, ಕಿಲಿಂ ಕಾಮ ನಾಟ್ ಸ್ಪೇರಿಂ ಅಂತ ಹಾಕ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಆಗಿ ಏನು ಮಾಡ್ತಾರೆ, ಕಾಮನ ಏನು ಮಾಡ್ತಾರೆ ಗೊತ್ತಾ, ನಾಟ್ ಆಗಿ ಮೇಲೆ ಹಾಕ್ಬಿಡ್ತಾನೆ ರೀ, ನಾಟ್ ಆಗಿ ಮೇಲೆ ಹಾಕ್ಬಿಟ್ಟು ಅದನ್ನ ಟೈಪ್ ಮಾಡ್ತಾನೆ, ಅರ್ಥನೇ ಚೇಂಜ್ ಆಗಿಬಿಡ್ತಾರೆ. ಏನು ಕಿಲಿಂ ನಾಟ್ ಕಾಮ ಸ್ಪೇರಿಂ ಅಂತ ಅರ್ಥ ಏನಾಯ್ತು, ಜಡ್ಜ್ ಹೇಳಿದ್ದು ಸಾಯ್ಸಾಕು ಅನ್ನ ಬಿಡ್ಬಿಡ ಅಂತ. ಈ ಕಾಮ ಈ ಕಡೆ ಆಗಿದ ತಕ್ಷಣ ಏನಾಗ್ಬಿಡ್ತು, ಬಿಟ್ಬಿಡು ಅವನ್ನ ಸಾಯಿಸ್ಬಿಡ ಅಂತ ಹೇಳ್ದಂಗೆ ಆಗ್ಬಿಡ್ತು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಲ್ಲೂ ಆಗಿರೋದು ಕೂಡ ಅದೇ ರೀ, ಜಸ್ಟ್ ಒಂದು ಸ್ಮಾಲ್ ಪಂಕ್ಚುಯೇಷನ್ ಮಾರ್ಕ್ ಆ ಕಡೆ ಈ ಕಡೆ ಹಾಕಿರೋದನ್ನ ಅರ್ಥನೇ ಏನಾಗ್ಬಿಡ್ತೀರಿ, ಕಂಪ್ಲೀಟಾಗಿ ಚೇಂಜ್ ಆಗ್ಬಿಡ್ತು ಅಲ್ವರ. ಆದರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವೆಲ್ಲ ನಾವು ಸತ್ಯವೇದ ಮುಖಾಂತರ ಓದ್ಬೇಕ್ರೆ ಎಲ್ಲ ಕನ್ಫ್ಯೂಷನ್ ಏನಾಗ್ತದೆ, ಟೋಟಲ್ ಆಗಿ ಕ್ಲಿಯರ್ ಆಗ್ತಾರೆ ಅಲ್ವರ. ಅದಕ್ಕೆ ಈ ಒಂದು ಪಂಕ್ಚುಯೇಷನ್ ಮಾರ್ಕು, ಈ ಚಾಪ್ಟರ್ ಮತ್ತು ವರ್ಸ್ ಡಿವಿಷನು ಇವೆಲ್ಲ ಯಾವುದು ಒರಿಜಿನಲ್ ಬೈಬಲ್ ಇಲ್ಲ ರೀ. ಇವೆಲ್ಲ ಬಂದ್ಬಿಟ್ಟು 15ನೇ ಶತಮಾನದಲ್ಲಿ ಇವೆಲ್ಲ ಏನಾಗಿರೋದು, ಇವೆಲ್ಲ ಬಂದಿರೋದು ಕಾರ್ಡಿನಲ್ ಕ್ಯಾರೋ ಅಂತಂದ್ಬಿಟ್ಟು ಚಾಪ್ಟರ್ ಡಿವಿಷನ್ಸ್ ಮಾಡ್ತಾರೆ. ರಾಬರ್ಟ್ ಸ್ಟೀಫನ್ಸ್ ಅಂದ್ಬಿಟ್ಟು ಏನ್ರಿ ವರ್ಸ್ ಡಿವಿಷನ್ ಮಾಡ್ತಾರೆ. ಅದಕ್ಕೆ ಒರಿಜಿನಲ್ ಮ್ಯಾನ್ಸ್ಕ್ರಿಪ್ಟ್ಸ್ ತೆಗೆದು ನೋಡಿ, ಕಾಮ ಫುಲ್ ಸ್ಟಾಪ್ ಚಾಪ್ಟರ್ ವರ್ಸ್ ಯಾವುದಿಲ್ಲ ರೀ, ಹಂಗೆ ಸರಾಸಟ್ಟಿಗೆ ಏನ್ ಬರೆದಿರೋದು. ಇವೆಲ್ಲ ಆಗಿರೋದು ಯಾವಾಗ ಅಂದ್ರೆ 15th ಸೆಂಚುರಿ ನಂತರ, ಈ ಕಾಮ ಪಂಕ್ಚುಯೇಷನ್ ಎಲ್ಲ ಬಂದಿರೋದು ಇದೆಲ್ಲ ಟೈಮಲ್ಲಿ ರೀ. ಅದಕ್ಕೆ ಈ ಬೈಬಲ್ನ ತರ್ಜುಮೆ ಮಾಡಿರೋರು ಎಲ್ಲರೂ ಅವ್ರಿಗೆ ಅಭಿಪ್ರಾಯ ಏನಪ್ಪಾ ಅಂದರೆ, ಮನುಷ್ಯ ಹೇಗೂ ಸಾಯುವುದಿಲ್ಲ, ಅವನಾತ್ಮ ಸಾಯೋದೇ ಇಲ್ಲ ಅಂತ ತಲೆಯಲ್ಲಿ ಏನಾಗ್ಬಿಟ್ಟಿದೆ, ಫಿಕ್ಸ್ ಆಗ್ಬಿಟ್ಟಿರಂದ ಈ ಕಾಮ ಪಂಕ್ಚುಯೇಷನ್ ಮಾರ್ಕ್ ಎಲ್ಲ ಏನು ಮಾಡ್ರಲ್ಲ, ಹಾಕ್ಬಿಟ್ರು ಅವ್ರ ಅಭಿಪ್ರಾಯ ಬರಂಗೆ ಅಂದ್ರ. ಸರಿ ಇವಾಗ ಕಳ್ಳ ಒಟ್ಟಲ್ಲಿ ಹೇಳದ್ನಲ್ವಾ, ಏನ್ರಿ ಯೇಸು ಕ್ರಿಸ್ತನ್ಗೆ ಮಾತು ಹೇಳದ್ನಲ್ವಾ, ಏನಕ್ಕೆ ಆ ಯೇಸು ಕ್ರಿಸ್ತನ್ಗೆ ಆ ಮಾತು ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಅಷ್ಟೊಂದು ದೊಡ್ಡ ಒಂದು ಮಾತು ಏನಕ್ಕೆ ಹೇಳಿದ್ರು, ನಾನು ಖಂಡಿತವಾಗೂ ನೀನು ಏನು ಮಾಡ್ತೀನಿ, ಹಾಂ ಈ ದಿನಾನೇ ಹೇಳ್ತಾ ಇದ್ದೀನಿ ನೀನು ಸಂಗಡ ಪರದೇಶಿ ಅಂತ ಯಾಕೆ ಹೇಳಿದ್ರು ಅಂತ ನೋಡ್ಬೇಕಾರೆ ನಮ್ಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತ ಕೊನೆ ಕ್ಷಣಗಳು ಅಲ್ವರ. ಅವ್ರು ಶಿಲುಬೆ ಸಾಯಿಬ್ ತರಬೇಕಾರೆ ಅವ್ರಿಗೆ ದುಃಖ ಹಂಚ್ಕೊಳಕ್ಕೆ ಯಾರಿಗೂ ಇಲ್ಲ ರೀ ಅಲ್ವರ. ಅವ್ರು ಸಂತೈಸಕ್ಕೆ ಯಾರು ಇರಲಿಲ್ಲ ರೀ, ಒಬ್ಬರು ಇಲ್ಲ, ಎಲ್ಲ ಶಿಷ್ಯನ ಓಡಾಬಿಟ್ಟಿದ್ರು. ಯೋಹಾನ ಮಾತ್ರ ದೂರದಲ್ಲಿ ಏನಾಗಿದ್ರು ಇದ್ರು ಅಲ್ವರ. ಹಾಗಿರ್ಬೇಕಾರೆ ಅವ್ರಿಗೆ ಎಲ್ಲರೂ ಬೈತಾ ಇದ್ರು ರೀ, ಆದರೆ ಈ ಕಳ್ಳ ಮಾತ್ರ ಹೇಳ್ತಾರೆ ಹಂಗೆಲ್ಲ ಬೈಬೇಡ, ನಾವಂತೂ ಏನ್ರಿ ಅನೀತಿವಂತರು, ನಾ ಮಾಡಿದ ದುಷ್ಕೃತ್ಯಗಳ ಅನುಭವಿಸ ಇವ್ರ ಹತ್ರ ಕಾಣಿಸಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ಬೇಕಾರೆ. ಅದು ಒಂದು ಮಾತು ಏನಾಯ್ತಾನೆ ಕ್ರಿಸ್ತನಿಗೆ ಒಂದು ಸಂತೈಸ ರೀತಿಲಿ ಇತ್ತರಿ, ಅದರ ಒಂಥರ ಕಂಫರ್ಟು ನೋಡಿ. ಓದನ ಕೀರ್ತನೆ 69:20, ಕೀರ್ತನೆ 69:20. ಎಲ್ಲಿ ವರುಣ್ ಬ್ರದರ್ ನಮಸ್ಕಾರ,
ನಮಸ್ತೆ.
ಓದ್ತೀರಾ?
ಹಾ ಬ್ರದರ್ ಓದ್ತೀನಿ.
ಓದಿ ಬ್ರದರ್. ಕೀರ್ತನೆ 69 20 ಬ್ರದರ್. ಸಾಮ್ 69 20.
ಹಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ ದೊರೆಯಲಿಲ್ಲ, ಸಂತೈಸುವವರನ್ನು ಆರೈಸಿದ್ದೇ ಸಿಕ್ಕಲಿಲ್ಲ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿದ ದ್ರಾಕ್ಷರಸವನ್ನು ಕೊಟ್ಟರು.
ನೋಡ್ರ ಏನ್ರಿ, ನಿಂದೆಯಿಂದ ಖಿನ್ನನಾಗಿಯೇ ಕುಂದು ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದನೋ ದೊರೆಯಲಿಲ್ಲ, ಸಂತೈಸುವವನು ಹಾರೈಸಿದೇನೋ ಸಿಕ್ಕಲಿಲ್ಲ. ನೋಡ್ರ ಅಂಥ ಟೈಮಲ್ಲಿ ಕಳ್ಳ ಇಂಥ ಮಾತು ಹೇಳಿರೋದಕ್ಕೆ ಯೇಸು ಕ್ರಿಸ್ತ ಏನಪ್ಪ ಅಂದರೆ, ಈ ಹೊತ್ತೇ ನೀನು ಸಂಗಡಲಿರ್ತೀಯ, ಪರದೇಶಲ್ಲಿರ್ತೀಯ. ಪರದೇಶನೇನು, ಪರದೇಶನೇನು ಪರಲೋಕ, ಅದು ನಾವು ತಿಳ್ಕೊಂಡಿದ್ದೀರಿ. ಬೈಬಲ್ ಐತಾ? ಬೈಬಲ್ ನೋಡಿಸ್ತೀರಾ? ಪರಲೋಕ ಅಂತ ಇದೆ ಅಂತ ಬೈಬಲ್ ನೋಡಿಸ್ತೀರಾ? ವಾಕ್ಯನ
ಇಲ್ಲ ಬರ್ದ ಇಲ್ಲ ಇಲ್ಲ
ನಾನು ನೋಡಿಸ್ತೀನಿ ನೋಡ್ರಿ, ಪರದೇಶನ ಏನು ಅಂತ ನಾನು ಸತ್ಯವೇದ ಮುಖಾಂತರ ನೋಡಿಸ್ತೀನಿ ನೋಡ್ರಿ. ಎಲ್ಲಿ ಕೊಟ್ಟಿದ್ದಾರೆ? ದಯವಿಟ್ಟು ಓದಿ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀರಿ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ ನಾನು ನೋಡ್ತೀನಿ ಸತ್ಯವೇದದಲ್ಲಿ, ಪರದೇಶನ ಏನು ಅಂತ ಓದ್ರಿ.
ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು.
ಬೈಬಲ್ ತೆಗೆದು ಓದ್ತಾ ಇದ್ರೆ ಎಲ್ಲಿ ಓದ್ತಾ ಇದ್ರಾ?
ಬೈಬಲಲ್ಲಿ ಬ್ರದ
ಇನ್ನೊಂದ್ಸತಿ ಓದಿ.
ದೇವರಾತ್ಮನು ಸಭೆಗಳಿಗೆ ಕಿವಿ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು.
ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಏನ್ ಮಾಡ್ತೀನಿ ಕೊಡುವೇನು ಅಂತ ಹೇಳ್ತಾರೆ. ನೋಡ್ರ ಇಲ್ಲಿ ಕೊಟ್ಟಿದ್ದು ಬೈಬಲ್ ಪರದೇಶ ಬಗ್ಗೆ, ಅದರ ಏನೋ ಪರದೇಶದಲ್ಲಿ ಏನೈತೆ ಅಂತ ಅಲ್ಲಿ ಏನಿದೆ ಅಂತೆ, ಪರದೇಶದಲ್ಲಿ ಜೀವದಾಯಕ ವೃಕ್ಷದ ಹಣ್ಣು ಅದರ. ಸರಿ, ಇವ ನೀವೇ ವ್ಯವಸ್ಥೆ ಮಾಡಿ. ಇದೇ ತರ ಎಲ್ಲಾರು ದೇವರು ಜೀವದಾಯಕ ವೃಕ್ಷದ ಹಣ್ಣು ಇಟ್ಟಿದ್ರ
ಇದೇನ್ ತೋಟದಲ್ಲಿ ಗೇಟೇನ್ ತೋಟ ಒಳ್ಳೆದರ ಕೆಟ್ಟದರ ಅರಿವು ನಡೆಸುವಂತ ಮಾರ ಜೀವದಾಯಕ ವೃಕ್ಷ ಬಾಳೆ
ಜೀವದಾಯಕ ವೃಕ್ಷದ ಹಣ್ಣನ್ನ ದೇವರು ಎಲ್ಲಿ ಇಟ್ಟಿದ್ರು ಇದು ಬಿಟ್ರೆ?
ಭೂಮಿ ಮೇಲೆ ಬರದ
ಏದೆನ್ ತೋಟದಲ್ಲಿ
ಈಡೆನ್ ತೋಟದಲ್ಲಿ
ಇದೇ
ಇಟ್ಟಿದ್ರ
ಭೂಮಿಯಲ್ಲಿ
ಇಲ್ವಾ?
ಏದೆನ್ ತೋಟದಲ್ಲಿ
ಈಡೆನ್ ತೋಟದಲ್ಲಿ ಇಟ್ಟಿದ್ರು ನೋಡಿತೀನಿ. ವಾಚ್ಯ ಓದ ನೋಡಿತೀನಿ. ಆದಿಕಾಂಡ 2:9 ಓದಿ. ಆದಿಕಾಂಡ 2:9 ಇಲ್ಲಿ ವರಂಬದವ್ರು ಓದ್ತೀರಾ? ಆದಿಕಾಂಡ 2:9. ಓದ್ರಿ ಓದಿ ಜೋಸೆಫ್ ಬರ್ತಾರೆ ಓದಿ.
ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿರುವ ಎಲ್ಲಾ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆದರ ಕೆಟ್ಟದರ ಅರಿವು ನುಟಿಸುವ ಮರ ವೃಕ್ಷವನ್ನು ಬೆಳೆಸಿದನು.
ನೋಡ್ರ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷ ಇಟ್ಟಿದ್ರಂತೆ. ಇದೇ ಪ್ರಕಟಣೆ ಇದೇ ವಾಕ್ಯ ಹೇಳ್ಬೇಕು ಹೇಳ್ತಾರೆ, ಪರದೇಶ ನಡುವೆ ಜೀವದಾಯಕ ವೃಕ್ಷ ಇಟ್ಟಿದ್ದಂತ ಹೇಳ್ತಾರೆ. ವನದ ನಡುವೆ ಪರದೇಶ ನಡುವೆ, ಆಕ್ಚುಲಿ ಎರಡೂ ಒಂದೇ ವಾರ್ತೆ ರೀ. ಅಂದ್ರೆ ಅದಕ್ಕೆ ಅಲ್ಲಿ ಪರದೇಶ ಬರೋಂಥ ವಾರ್ತೆ ಗ್ರೀಕ್ ಅಲ್ಲಿ ತೆಗೆದು ಹೋದ್ರೆ ಏನು ಗೊತ್ತ ಅರ್ಥ, ಅದು ಪ್ಯಾರಡಿಯೋಸ್ ಅಂತ ಪದ ಬರ್ತದೆ. ಪ್ಯಾರಡಿಯೋಸ್ ಅನ್ನ ಏನರ್ಥ, ತೋಟ ಪಾರ್ಕ್ ಅಂತ ಏನ್ರಿ ಅರ್ಥ. ಅಲ್ರ ಈಡೇನ್ ತೋಟದಲ್ಲಿ ಹೆಂಗಿತ್ತು, ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಕಂಡೀಷನ್ ನಡುವೆ ದೇವರು ಜೀವದಾಕೆ ವೃಕ್ಷ ಇಟ್ಟಿದ್ರು. ಇದೇ ಥರ ಕ್ರಿಸ್ತನ 2ನೇ ಬರೀಕೆಯಲ್ಲಿ ಬರ್ಬೇಕಾದ್ರೆ ಏನ್ರಿ, ಇಡೀ ಭೂಲೋಕ ಏನು ಮಾಡ್ತಾರೆ, ತನ್ನ ರಾಜ್ಯವನ್ನಾಗಿ ಮಾಡಬೇಕಾದ್ರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಹೇಳ್ಕೊಟ್ರಲ್ಲ, ನಿನ್ನ ರಾಜ್ಯವು ಬರುವುದಾಗಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಾರ ಪ್ರಕಾರ ಭೂಲೋಕದಲ್ಲಿ ಏನಾಗಲಿ ನೆರವೇರಲಿ ಅಂತ ಹೇಳ್ತಾರೆ. ಆ ಥರ ದೇವ್ರ ಚಿತ್ತ ಭೂಲೋಕದಲ್ಲಿ ನೆರವೇರ್ಬೇಕಾದ್ರೆ ಇಡೀ ಭೂಲೋಕ ಹೆಂಗಿರ್ತಾರೆ, ಭೂಮಂಡಲ ಪರದೇಶ ಥರ ಇರ್ತದೆ. ಅದರ ಆ ಪರದೇಶದಲ್ಲಿ ಜೀವದಾಯಕ ವೃಕ್ಷ ಏನು ಮಾಡ್ತಾರೆ ದೇವರು ಕೊಡ್ತಾರಂತೆ. ಅದು ಪರಲೋಕನ ಅದರ ಪರಲೋಕ ಅಲ್ಲ ರೀ, ಅದೊಂದು ತೋಟ ರೀ, ಈಡೇನ್ ತೋಟ. ಈಡೇನ್ ತೋಟದ ಕಂಡೀಷನು ಇದನ್ನ ದೇವ್ರು ಏನ್ ಮಾಡ್ತಾರೆ, ತಿರ್ಗಾ ಆತನ 2ನೇ ಬರ್ಬೇಕಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಇದು ಭೂಲೋಕದ ಸ್ಥಾಪನೆ ಮಾಡುತ್ತೆ ಕಂಡೀಷನ್ ಬಗ್ಗೆ ಹೇಳ್ತಾರೆ ಅದು ಅಲ್ವರ. ಇದಕ್ಕೆ ನಾವು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ್ರಲ್ಲ, ಕ್ರಿಸ್ತನ ಸಾವಿರೋತ್ಸವ ಆಳ್ವಿಕೆಯಲ್ಲಿ ಏನಾಗ್ತಾರೆ, ಸಿಂಹ ಏನ್ ತಿಂತದೆ, ಸಿಂಹ ಏನ್
ಹುಲ್ಲು
ತಿಂತದೆ
ಹುಲ್ಲು
ಹುಲ್ಲನ್ನು ತಿಂತದ್ರಿ.
ಅಲ್ವರ. ಎಲ್ಲ ಸಸ್ಯಹಾರಿಗಳಾಗಿರ್ತಾರೆ ನೋಡ್ತೀನಿ, ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಇದೆಲ್ಲ ಎಲ್ಲಿ ನಡೆದು, ಪರಲೋಕದಲ್ಲ ಭೂಲೋಕದಲ್ಲಿ ನಡೀತಾರೆ ನೋಡ್ರಿ. ಅವಾಗ ಭೂಮಿ ಹೆಂಗಿರ್ತಾರಂತೆ, ಖಳಖಳೆಯಾಗಿ ತನ್ನ ಒಂದೇನ್ರಿ ಒಂದು ಫಲವತ್ತನ್ನು ಕೊಡ್ತದೆ, ಸಮೃದ್ಧಿಯನ್ನು ಕೊಡ್ತದೆ ಅಂತ ಬೈಬಲ್ ಹೇಳಲ್ವಾ ಅಲ್ವರ. ಆಗ ಭೂಮಿ ಹೆಂಗಿರ್ತಾರೆ ಅಂತಂದ್ರೆ ಏನ್ರಿ, ದಯವರು ತನ್ನ ಪಾದಪೀಠವನ್ನು ವೈಭವ ಕೊಡಿಸ್ತಾರೆ, ಈಡೇನ್ ತೊಡ್ತಾರೆ, ಏನ್ ಮಾಡ್ತಾರೆ, ವೈಭವ ಕೊಡಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಆ ಕಳ್ಳನ್ಗೆ ಏನಂತ ಯೇಸು ಕ್ರಿಸ್ತ ಹೇಳಿದ್ರು, ಅದಕ್ಕೆ ಹೇಳಿದ್ದು ಏನಂದ್ರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀನು ನನ್ನ ಜೊತೆಗೆ ಎಲ್ಲಿರ್ತೀಯ ಪರದೇಶದಲ್ಲಿ. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಇಡೀ ಭೂಮಿನ ಪರದೇಶನ ಮಾಡ್ಬೇಕಾರೆ ಕಳ್ಳನ್ನ ಅವಾಗ ಏನು ಮಾಡ್ತಾರೆ, ನೆನೆಸ್ಕೊಂತಾರೆ. ಯಾಕೆ ನೆನೆಸ್ಕೊಂತಾರೆ, ಯಾಕಂದರೆ ಯೇಸು ಕ್ರಿಸ್ತು ಒಂದು ಮಾತು ಹೇಳಿದ್ರು, ಬುಡೋತ ಇರ್ಬೇಕಾರೆ ಏನಂತ ಹೇಳ್ತಾರೆ ಗೊತ್ತಾ, ನನ್ನ ನಾಮದಲ್ಲಿ ಈ ಚಿಕ್ಕವರಿಗೆ ಯಾರಾದರೂ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಟ್ಟರು ಸರಿ, ಅವ್ರ ಪ್ರತಿಫಲ ಏನಾಗಲ್ಲ, ತಪ್ಪಲ್ಲ ಅಂತ ಹೇಳ್ತಾರೆ. ನೋಡಿ ಓದೋಣ ವಾಕ್ಯ, ಮತ್ತೆ 10:42 ಗೋಪಾಲ ಬದರ್ ಓದ್ತೀರಾ, Matthew 10:42, Matthew 10:42. ಹ್ಞೂ ಓದಿ ಜೋಸೆಫ್ ಬದರ್ ಓದಿ.
ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು.
ನೋಡ್ರ ನೀರು ಕೊಟ್ರೇ ಪ್ರತಿಫಲಕ್ಕೆ ತಪ್ಪೋದಿಲ್ಲ ಅಂತಂದ್ರೆ ಎಷ್ಟು ದೊಡ್ಡ ಮಾತು ಹೇಳ್ಬಿಟ್ಟು ಆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರ್ಬೇಕಾರೆ ಎಲ್ಲ ಕುಡಿದಿಕ್ಕೆ ಉಳಿದ ದ್ರಾಕ್ಷಿ ಕೊಟ್ರಂತೆ, ಗೇಲಿ ಮಾಡಿದ್ರಂತೆ. ಅಂಥ ಸಂದರ್ಭದಲ್ಲಿ ಕಳ್ಳ ಇವಂಗ ಆತಲ ಮಾಡಬೇಡಿ, ಇವರು ನೀತಿವಂತರು ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತನ್ ಹೆಂಗಿರ್ತಾರೆ, ಒಂಥರ ಸಂತೋಷ ಇರುತ್ತೆ, ಅವನಿಗೆ ಪ್ರತಿಫಲ ಕೊಡ್ತಾರೆ. ಹಂಗಂತ ಬಿಟ್ಟು ಪರಲೋಕಕ್ಕೆ ಹೋಗಲ್ಲ ರೀ ಅದರ ಏನ್ರಿ, ಅವನು ಯೇಸು ಕ್ರಿಸ್ತನ ರಕ್ಷಕನ ಅಂಗೀಕಾರ ಮಾಡದ್ನ ಇಲ್ಲಲ್ಲ ರೀ. ಅದರ ಬೈಬಲ್ ಹೇಳ್ತಾರೆ ನಿನ್ನ ನಾಲ್ಗೆಯಿಂದ ನೀನೇನು ಅರಿಕೆ ಮಾಡಬೇಕು, ಕರ್ತನು ಅಲ್ವರ ರಾಜಾದಿ ರಾಜನು ಅಂತಂದ್ಬಿಟ್ಟು ಅಲ್ಲರ ಎಲ್ಲೈತೆ ಅರಿಕೆ ಮಾಡ್ದವನು, ಪಾಪಗಳನ್ನ ಅರಿಕೆ ಮಾಡ್ದ ಇಲ್ಲ ರೀ. ಅದರಿಂದ ಪರಲೋಕಕ್ಕೆಲ್ಲ ಕೊಡೋಗಲ್ಲ, ಯೇಸು ಕ್ರಿಸ್ತ ಎರಡನೇ ಮರಿಕೆಲ್ವರೆಗೆ ಭೂಲೋಕದಲ್ಲಿ ಅವ್ನು ಏನು ಮಾಡ್ತಾರೆ, ಏನೋ ಏನೋ ಒಂದು ನೆನೆಸ್ಕೊಂಡು ಅವ್ನ ಕೃಪೆ ದಯೆ ಏನು ಮಾಡ್ಬೋದು ಅವನಿಗೆ, ಅವ್ನು ಕೊಡ್ಬೋದು ಅಷ್ಟೇ ಹೊರತು ಪರಲೋಕ ಕೊಡೋಗ್ತಾನೆ ಅಂತ ಏನೂ ಇಲ್ಲ ರೀ. ಅದರಿಂದ ಶಿಲ್ಬೆ ಮೇಲಂತ ಕಳ್ಳ ಅವತ್ತೇ ಸತೋಗ್ಬಿಟ್ಟ, ಸತೋಗಿದ ತಕ್ಷಣ ಅವತ್ತೇ ಅವ್ನು ಏನೋಗ್ಬಿಟ್ಟ ಏನ್ರಿ ಪರಲೋಕಕ್ಕೆ ಹೋಗ್ಬಿಟ್ಟ ಅಂತಂದ್ಬಿಟ್ಟು ಏನ್ರಿ ಹೇಳಂತ ಮಾತನ್ನ ಖಂಡಿತವಾಗೂ ನಾವು ಸತ್ಯವೇದಲ್ಲಿ ಅಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಅದರಿಂದ ಈ ವಾಕ್ಯನ ಇಟ್ಕೊಂಡು ಆತ್ಮ ಸಾಯಲ್ಲ, ಮನುಷ್ಯ ಸತ್ತಿದ ತಕ್ಷಣ ಪರಲೋಕಕ್ಕೋ ನರಕಕ್ಕೋ ಹೋಗ್ಬಿಡ್ತಾನೆ ಅಂತ ಹೇಳೋದನ್ನ ಏನ್ರಿ ಹೇಳೋದು ನಿಜವಾಗ್ಲೂ ಅದು ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥದ್ದು. ಸರಿ ಇನ್ನೊಂದು ಮಾತು ಬರೋಣ ಇವಾಗ ಎಲ್ಲಿ ಅಂತಂದರೆ, ಯೇಸು ಕ್ರಿಸ್ತು ಏನ್ರಿ ಸೆರೆಯಲ್ಲಿರೋಂಥ ಆತ್ಮಗಳಿಗೆ ಹೋಗಿ ಏನು ಮಾಡ್ತಾರೆ ಉಪದೇಶ ಮಾಡ್ತಾರೆ, ಅದನ್ನು ಓದೋಣ. ಎಲ್ಲಪ್ಪ ಕೊಟ್ಟಿದ್ರು ಅಂದರೆ 1 ಪೇತ್ರ 3:19-20, ಸುಶೀಲಾಸ್ಟರ್ ಓದ್ಬೋದಾ, 1 ಪೇತ್ರ 3:19-20, ಸುಶೀಲಾ ಸಿಸ್ಟರ್ ಲೈನ್ ಇದ್ದೀರಾ, ಸುಶೀಲಾಸ್ಟರ್ ಸರಿ ಓಕೆ. ಸೈಮನ್ ಬದರ್, ಸೈಮನ್ ಬದರ್ ಭಾರತಿ ಸಿಸ್ಟರ್, ಭಾರತಿ ಸಿಸ್ಟರ್ ಓಕೆ. ಓದಿ ಪ್ರಜ್ವಲ್ ಬದರ್ ಓದಿ.
ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ
ನೋಡ್ರಿ
ನಾವೆಯೊಳಗೆ
ಸಾಕು ಬಿಡಿ, ಥ್ಯಾಂಕ್ ಯು. ಅದಿಗೆ ನೋಡ್ಬೇಕಾರೆ ಅಲ್ಲಿ ಏನ್ರಿ ಹಾ ಸೆರೆಯಲ್ಲಿರೋಂಥ ಆತ್ಮಗಳಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡೋರಂತೆ ಅಲ್ಲಿ ಸುವಾರ್ತೆನ ಸಾರಿದ್ರು ಅಂತ ಹೇಳ್ತಾರೆ. ಯಾರು ಇದು ಸೆರೆಯಲ್ಲಂಥ ಆತ್ಮಗಳಿಗೆ, ಅದಕ್ಕೆ ಹೇಳ್ತಾ ಬ್ರದರ್ ನಿಮ್ಗೆ ಗೊತ್ತಿಲ್ವಾ ಅಷ್ಟು ಪರಲೋಕಕ್ಕೆ ಹೋಗ್ತಾ ಇರ್ಬೇಕಾರೆ ಎಷ್ಟೋ ಆತ್ಮಗಳಿಗೆ ಶಾಂತಿ ಇಲ್ವಲ್ಲ, ಅದೆಲ್ಲ ಒದ್ದ ಇಲ್ಲ ಇಲ್ಲ ಒದ್ದಾಡ್ತಿದ್ದಲ್ಲ, ಅದಕ್ಕೆ ಯೇಸು ಕ್ರಿಸ್ತ ಹೋಗ್ಬೇಕಾರೆ ಆತ್ಮಗಳಿಗೂ ಬಿಡಿಲ್ವಂತೆ, ಅವ್ರಿಗೂ ಸುವಾರ್ತೆಯನ್ನು ಸಾರ್ಬಿಟ್ಟು ಅಯ್ಯೋ ಮಾನಸಾಂತರ ಒಂದಪ್ಪ ಒಂದ್ರೆ ನೀವು ಪರಲೋಕಕ್ಕೆ ಬರ್ಬೋದು ಅಂತ ಯೇಸು ಖುಷಿ ಆಗ್ಬಿಟ್ಟು ಹಂಗೇ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರೆ ಅಲ್ವರ. ಅಲ್ಲಿ ವಾಕ್ಯದಲ್ಲಿ ಕೊಟ್ಟಿದ್ಯಾ ಹಂಗೆ, ಆ ನಿಮ್ಗೆ ವಾಕ್ಯದಲ್ಲಿ ಕೊಟ್ಟಿದ್ಯಾ, ಇಲ್ಲ ರೀ ವಾಕ್ಯದಲ್ಲಿ ಕೊಟ್ಟಿಲ್ಲ. ವಾಕ್ಯದಲ್ಲಿ ಏನು ಕೊಟ್ಟಿದ್ದಾರೆ ಇನ್ನೊಂದು ಸತಿ ಓದಿ ಬಿದ್ದಾರೆ, ಇನ್ನೊಂದು ಸತಿ ಓದಿ ಎಲ್ಲ ದಯವಿಟ್ಟು ಗಮನಿಸಿ, ಎಲ್ಲ ಬೈಬಲ್ ಇಟ್ಕೊಂಡು ಕೂತ್ಕೊಬೇಕು. ಹ್ಞೂ ಓದ್ರಿ ಬಿದ್ದಾರೆ.
ಇದಲ್ಲದೆ
ಹ್ಞೂ
ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ,
ಹ್ಞೂ
ಅಂದರೆ
ಅಂದ್ರೆ ವೇಟ್ ವೇಟ್ ವೇಟ್
ಪೂರ್ವಕಾಲದಲ್ಲಿ
ಏನ್ರಿ ಸೆರೆಯಲ್ಲಿರುವಂಥ ಆತ್ಮಗಳು ಅಂದರೆ ಅಂತ ಅಂದ್ಬಿಟ್ಟು ಯಾರಪ್ಪ ಅವರು ಅಂತ ಅಲ್ಲೇ ಉತ್ತರ ಕೊಡ್ತಾರೆ ನೋಡಿರ್ತೀನಿ. ಅದಕ್ಕೆ ಹೇಳೋದು ಸತ್ಯವೇದಕ್ಕೆ ಸತ್ಯವೇದ ಡಿಕ್ಷನರಿ ರೀ, ಸತ್ಯವೇದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳು ಸತ್ಯವೇದನೇ ನೋಡಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯಹೋವನ ಗ್ರಂಥದಲ್ಲಿ ಹುಡುಕಿ ಓದಿರಿ ಅಂತ ಹೇಳ್ತಾರಲ್ಲ. ಅದರಲ್ಲಿ ಸೆರೆಯಲ್ಲಿರುವಂಥ ಆತ್ಮಗಳನ್ನು ಯಾರು, ನಾವೇನೋ ಊಹೆ ಮಾಡ್ಕೊಳ್ಳೋದು ಬೇಡ, ಅಲ್ಲೇ ಕೊಟ್ಟಿದ್ದೆ ವಾಕ್ಯದಲ್ಲಿ ಅಂದರೆ ಏನು ಅಂದರೆ ಮುಂದಕ್ಕೋದಿ.
ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ
ಸರಿ
ಸುವಾರ್ತೆ.
ಬಿಡಿ, ಏನ್ ಹೇಳ್ತಾರೆ, ನೋವ ನಾವೇ ಕಟ್ತಾ ಇರ್ಬೇಕಾರೆ ಅವ್ರಿಗೆ ದೇವರಿಗೆ ಅವಿಧೇಯರಾಗಿದ್ರಲ್ಲ ಅವ್ರ ಹತ್ರಕ್ಕೆ ಹೋಗಿ ಏನ್ ಮಾಡದಂತೆ ಇವರು, ಏನ್ರಿ ಸುವಾರ್ತೆ ಸಾರದಂತೆ. ಯಾರಿಗೆ ಹೋಗಿ ಸುವಾರ್ತೆ ಸಾರದ್ರು? ಎಲ್ಲಾರ್ಗುನ, ಎಲ್ಲಾರ್ಗು ಅಂತ ಕೊಡ್ಲಾರ ಇಲ್ಲಿ. ಏನಂತ ಕೊಟ್ಟರು ಇಲ್ಲಿ? ನೋವ ನಾವೇ ಕಟ್ತಾ ಇರ್ಬೇಕ್ರೆ, ಯಾರು ದೇವ್ರಿಗೆ ಅವಿಧೇಯರಾಗಿದ್ರು ಅವ್ರ ಹತ್ರ ಹೋಗಿ ಏನ್ ಮಾಡಿದಂತೆ ಇವರು, ಇವ್ರು ಸುವಾರ್ತೆ ಸಾರಂತೆ. ನೋಡಿ ಇವಾಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಏನ್ರಿ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ಇದು ಹೆಂಗೆ ಅಂತಂದ್ರೆ, ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಎರಡು ಕಾಲಗಳಿತ್ತು. ಒಂದು ಏನ್ರಿ ನ್ಯಾಯ ಪ್ರಮಾಣದ ಕಾಲ, ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಕೊಟ್ಟಾಗಿಂದ ನ್ಯಾಯ ಪ್ರಮಾಣದ ಕಾಲ ಇತ್ತು. ನ್ಯಾಯ ಪ್ರಮಾಣ ಮುಖಾಂತರ ಅವ್ರಿಗೆ ತೀರ್ಪು ಮಾಡ್ತಾರೆ. ಅದಕ್ಕಿಂತ ಮುಂಚೆ ನ್ಯಾಯ ಪ್ರಮಾಣ ಇಲ್ವಲ್ಲಪ್ಪ ಅಂತಂದ್ಬಿಟ್ರೆ ಅವಾಗ ಏನು ಹೇಳ್ತಾರೆ, ಇದು ಬ್ರದರ್ ಅವಾಗ ಮನಸ್ಸಾಕ್ಷಿ ಇತ್ತು, ಮನಸ್ಸಾಕ್ಷಿ ಆಧಾರದ ಮೇಲೆ ಅವ್ರಿಗೆ ಏನು ಮಾಡ್ತಾರೆ ದೇವರು, ನ್ಯಾಯ ತೀರ್ಪು ಮಾಡ್ತಾರೆ. ಮನಸ್ಸಾಕ್ಷಿ ಪ್ರಕಾರ ನಡ್ಕೊಂಡ್ರೆ ಪರಲೋಕ, ಮನಸ್ಸಾಕ್ಷಿ ಪ್ರಕಾರ ನಡ್ಕೊಂಡಿದ್ರೆ ನರಕ ಅಂತಂದ್ಬಿಟ್ಟು ಅಲ್ವ. ಸರಿ, ಹಂಗಾದ್ರೆ ಯೇಸು ಕ್ರಿಸ್ತು ಏನು ಮಾಡಬೇಕಾಯ್ತು, ಆದಾಮಿಂದ ಮೋಸೆವರೆಗೂ ನ್ಯಾಯ ಪ್ರಮಾಣ ಇಲ್ವಲ್ಲ ಆ ಕಾಲದಲ್ಲಿ ಎಲ್ಲ ಜನಗಳಿಗೆ ಹೋಗ್ಬಿಟ್ಟು ಏನು ಮಾಡ್ಬೇಕು ಸುವಾರ್ತೆನ ಸಾರ್ ಬೇಕಾಗಿತ್ತಲ್ವಾ? ಅದೇ ಬಿಟ್ಬಿಟ್ಟು ಯಾರ ಹತ್ರ ಹೋದ್ರಂತೆ ಏನ್ರಿ ಹೇಳ್ತಾರಲ್ಲಿ, ನೋವನ ಕಾಲದಲ್ಲಿ ನೋವ ನಾವೇ ಕಟ್ಟಬೇಕಾಗಿದ್ರೆ ಮಾತ್ರ, ಆ ಸಮಯದಲ್ಲಿ ಮಾತ್ರ ಯಾರು ಅವಿಧರಾಗಿದ್ರು ಅವ್ರ ಹತ್ರ ಮಾತ್ರ ಹೋಗಿರಂತೀರಿ. ಎಲ್ಲರಲ್ಲ ರೀ, ಆದಾಮಿಂದ ನೋವಿನ ಕಾಲದಲ್ಲಿ ಎಲ್ಲರ ಹತ್ರ ಹೋಗಿಲ್ಲ. ನೋವ ನಾವೇ ಕಟ್ತಾ ಇದ್ರು ಗೊತ್ತಾ, 120 ವರ್ಷ. ಆ 120 ವರ್ಷ ಕಾಲದಲ್ಲಿ ಯಾರಿದ್ರು ಅವ್ರ ಹತ್ರಕ್ಕೆ ಮಾತ್ರ ಏನು ಮಾಡಿದಂತೆ ಹೋಗಿರಂತೆ. ಹಾಗಾದ್ರೆ ಇವ್ರು ಯಾರಿದ್ರು? ಅದಕ್ಕೆ ಯಾಕೆ ಸ್ಪೆಷಲ್ ಆಗಿ ಇವ್ರ ಹತ್ರಕ್ಕೆ ಹೋಗ್ಬೇಕು? ಇವ್ರಿಗೇನು ಸ್ಪೆಷಲ್ಲ, ಇವ್ರಿಗೆ ಮಾತ್ರ ಹೇಳ್ಬೇಕಾ? ಯಾರಿದು? ಅದಕ್ಕೆ ಈ ವಾಕ್ಯನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಇಂಗ್ಲೀಷಲ್ಲಿ ಮತ್ತು ಸ್ವಲ್ಪ ತಮಿಳಲ್ಲಿ ಏನು ಮಾಡ್ತಾವ ನಾವು ಓದಬೇಕು ಅಂದ್ರ, ತಮಿಳ್ ಯಾರ ಹತ್ರ ಇದ್ರೆ ಓದ್ರಿ, ಇಲ್ಲ ಅಂದರೆ ಅಲ್ಲಿವರೆಗೂ ನಾವೇನು ಮಾಡೋದು, ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷಲ್ಲಿ ಓದ್ರಿ ದಯವಿಟ್ಟು. ಫಸ್ಟ್ ಪೀಟರ್ ಏನ್ರಿ 3rd chapter 19th verse ಇಂಗ್ಲೀಷಲ್ಲಿ ಕೆ ಜಿ ವಿಲಿ ಓದ್ರಿ ಯಾರಾದ್ರು.
By whom also he went and preached to the spirit in prison.
ಅಲ್ವರಾ, ಬೈ ವಿಚ್ ಆಲ್ಸೋ ಈ ವೆಂಟ್ ಅಂಡ್ ಪ್ರೀಚ್ಡ್ ಅನ್ ಟು ಸ್ಪಿರಿಟ್ಸ್ ಇನ್
Spirit.
ಪ್ರಿಸನ್. ಸ್ಪಿರಿಟ್ ಸೋಲ್ ಅಂತ ಕೊಟ್ಟಿದ್ದ, ಸೋಲ್ ಅಂತ ಕೊಟ್ಟಿದ್ಯಾ, ಸೋಲ್ಸ್ ಇನ್ ಪ್ರಿಸನ್ ಅಂತ ಕೊಟ್ಟಿದ್ಯಾ? ಇಲ್ಲ ರೀ, ಸ್ಪಿರಿಟ್ಸ್ ಇನ್ ಪ್ರಿಸನ್ ಅಲ್ವರ. ಇದು ತಮಿಳಲ್ಲಿ ಓದೋಣ, ತಮಿಳ್ ಇದೆಯಾ ಯಾರ ಹತ್ರ ಓದ್ತೀರಾ?
ಓದ್ತೀನಿ ಬ್ರದರ್.
ಫಸ್ಟ್ ಪೀಟರ್ 3:19 ಬ್ರದರ್.
அந்த ஆவியில அவர் போய் காவலில் உள்ள ஆவிகளுக்கு பிரசங்கித்தார்.
பார்த்தீங்களா, பாருங்க எவ்வளோ கிளியராக கொடுத்துருக்கார், என்ன கொடுத்துருக்கார் இங்கே. அந்த ஆவியிலே போய் என்ன, அங்க சிறையில்
போய்
இருக்கிற
காவலில்
ஆவிகளுக்கு
உள்ள
என்ன பண்ணியிருக்காரோ, பிரசங்க பண்ணியிருக்காரு.
பிரசங்கித்தார்.
சிறையில் இருக்கிற ஆவிகளுக்கு போயிட்டு என்ன பண்ணியிருக்கார், பிரசங்க பண்ணியிருக்காரோ. யார் இந்த சிறையில் இருக்கிற ஆவிகள்? சிறையில் இருக்கிற ஆத்மான்னு சொன்னாரா? சிறையில் இருந்த ஆத்மான்னு தேடுறாரா? இல்ல ரீ, ஏன் தேடுறாரு? சிறையில் இருவந்த ஆவிகளு ஸ்பிரிட்ஸா அல்லரா? இதேனோ ಸೋಲು ಅಂತ ಕೊಟ್ಟಿದ್ರೆ ಏನೋ ಮುಕ್ಕೊಳಿತು, ಓದಪ್ಪ ಆತ್ಮ ಆಗಿಲ್ಬಿಟ್ಟು ಅಂತ. ಕನ್ನಡದಲ್ಲಿ ಏನು ನಾವು ಹೇಳ್ಬಿಡಿದಿರಿ, ಈ ಸ್ಪಿರಿಟು ಸ್ವರ್ಗ ಎರಡು ಒಂದೇ ವಾರ್ತೆ ಇರೋದು ಏನಾಗಿರೋದು ಹಿಂಗಿರೋದು. ಹಂಗಂದ್ರೆ ನೋವನ್ ಕಾಲದಲ್ಲಿ ಅವಿಧೇಯರಾಗಿರೋಂಥ ಆವಿಗಳು ಯಾವುದು ಅಂದ್ರೆ, ನೀವು ಮೊದಲನೇ ಲೋಕ ಪಾಠ ಕೇಳಿದ್ರಲ್ವಾ, ಇವಾಗ ನೀವು ಹೇಳಿರ್ತೀನಿ. ಮೊದಲನೇ ಲೋಕದಲ್ಲಿ ದೇವ್ರ ವಿರುದ್ಧವಾಗಿ ಪಾಪ ಮಾಡಿರೋಂಥ ಆವಿಗಳು ಯಾವುದು, ಯಾರು ಹೇಳ್ತೀರಾ? ರಮ್ಯಾ ಸ್ಟರ್ ಹೇಳಿ.
ದೇವ
ಯಾರು ಬದರ್?
ದೇವದೂತ
ದೇವದೂತರ. ವೆರಿ ಗುಡ್
ವಾಸ್
ಅಲ್ವರ, ಬಿದ್ದೋಗಿರೋ ದೂತರುಗಳು ಅದರ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತಲ್ವರ ಏನ್ರಿ. ನೋವಿನ ಕಾಲದಲ್ಲಿ ಏನ್ರಿ ಮೊದಲನೇ ಲೋಕದಲ್ಲಿ ದೇವದೂತರಿಗೆ ಏನು ವರ ಕೊಟ್ಟಿದ್ರು? ಆತ್ಮಿಕ ಶರೀರ ಅಂತ ದೇವದೂತರಿಗೆ ಮಾಂಸಿಕ ಶರೀರದಲ್ಲಿ ಬರೋಕ್ಕೆ ಏನು ಮಾಡಿದ್ರು? ಒಂದು ಗಿಫ್ಟ್ ಕೊಟ್ಟಿದ್ರು
ಕೊಟ್ಟಿದ್ದಾರೆ
ಅಲ್ವರ. ಅವ್ರ ಮಾಂಸಿಕ ಶರೀರದಲ್ಲಿ ಬಂದರೆ ಏನು ಮಾಡ್ಬೇಕಾಗಿತ್ತು ಅವರು? ಅವರು ಏನ್ರಿ
ಬಲೋಕಕ್ಕೆ ಬರು.
ಮನುಷ್ಯನ ನಡುವೆ ವಾಸ ಮಾಡಬೇಕಾಗಿತ್ತು. ಆದರೆ ಆ ಮಾಂಸಿಕ ಶರೀರ ಬಂದವಾಗ ಭೂಲೋಕದಲ್ಲಿ ಅಂತ ಸುಂದರವಾಗಿರೋ ಸ್ತ್ರೀಗಳು ನೋಡ್ಬಿಟ್ಟು ಅವ್ರು ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಇದು ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ಅವಾಗ ಅವ್ರು ಹುಟ್ಟಿದ ಮಕ್ಳುಗಳು ಯಾರು ಹುಟ್ಟಿದ್ರು? ರಾಕ್ಷಸಗಳು ಹುಟ್ಟಿದ್ರು ಅಂತೀನಿ. ಅವಾಗ ಏನು ಮಾಡಿದ್ರು ದೇವರು, ಜಳಪಳಯದಲ್ಲಿ ಈ ರಾಕ್ಷಸಗಳನ್ನ ಎಲ್ಲ ಮನುಷ್ಯರು ಏನು ಮಾಡಕ್ಕೋದ್ರು, ಅವಾಗ ನಾಶ ಮಾಡಕ್ಕೋದ್ರು. ಈ ಬಿದ್ದೋಗಿರೋ ದೂತರು ಏನಾದರೂ ಮಾಂಸದಲ್ಲಿದ್ರಂತ ಬಿದ್ದೋಗಿರೋ ಧೃತಿಗಳು ಯಾವಾಗ ಜಳಪಳಿ ಬಂತೋ ಮಾರ್ಪಾಡಾಗಿ ಏನ್ ಮಾಡ್ಬಿಟ್ರು, ಆತ್ಮೀಕ ಶರೀರದಲ್ಲಿ ಎಸ್ಕೇಪ್ ಆಗೋದ್ರು. ಎಲ್ಲಿಗೆ ಹೋದ್ರು? ಪರಲೋಕಕ್ಕೆ ಹೋದ್ರ?
ವಾಯುಮಂಡಲ
ಎಸ್, ಪರಲೋಕಕ್ಕೆಲ್ಲ ಹೋಗಿಲ್ಲ, ಅವ್ರನ್ನ ದೇವರು ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕಿದರೆ. ಅದನ್ನೇ ಸತ್ಯವೇದದಲ್ಲಿ ಹೇಳೋದು ಕತ್ತಲೆ ಗುಂಡಿ ಅಂತ. ಅದರ ಓದಿಂತೀರಿ? ಎರಡನೇ ಪೇತ್ರ 2:4. ಬ್ರದರ್ ಇಮ್ಯಾನ್ಯುಯಲ್, ಇಮ್ಯಾನ್ಯುಯಲ್ ಬ್ರದರ್ ಓದ್ತೀರಾ? 2 ಪೇತ್ರ 2:4. ಇಮ್ಯಾನ್ಯುಯಲ್ ಬ್ರದರ್, ಇಮ್ಯಾನ್ಯುಯಲ್ ಬ್ರದರ್. ಹಾಂ, ಓಕೆ. ಲಕ್ಷ್ಮಿ ಮಿನಿಸ್ಟರ್ ಓದ್ತೀರಾ 2 ಪೇತ್ರ 2:4?
ಓದ್ತೀನಿ ಬ್ರದರ್.
ಹಾಂ.
ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು.
ನೋಡ್ದ, ಕತ್ತಲೆ ಗುಂಡಿಗಳಿಗೆ ಏನ್ ಮಾಡೋಣ ತಪ್ಪಿಸ್ಕೊಂತ? ಎಲ್ಲಿ ಕತ್ತಲೆ ಗುಂಡಿಗಳು ಅಂತಂದ್ರೆ, ಹಾ, ವಾಯುಮಂಡಲ ರೀ ಅಲ್ವರ. ಬ್ರಹ್ಮಾಂಡದಲ್ಲಿ ಏನೈತೆ? ತಲೆ ತೋಟಕ್ಕೆ ಬರೀ ಕತ್ತಲೆ ಇರೋದು, ಯೂನಿವರ್ಸ್ ಅಲ್ಲಿ ಏನಿದೆ ಬರೀ ಕತ್ತಲೆ. ಅದಕ್ಕೆ ಬೈಬಲ್ ಹೇಳೋದು, ಸೇತಾನ ಏನ್ ಹೇಳ್ತಾರೆ ಅಂದ್ರೆ, ವಾಯುಮಂಡಲ ಅಧಿಕಾರಸಂತ ಅಧಿಪತಿ. ಅಂದರೆ ನಂಬಲ್ಲದವರನು ಈಗ ಅವಿದ್ಯತೆಗೆ ಪ್ರೇರಣೆ ಮಾಡಂತ ದುರಾತ್ಮ ಅಂತ ಏನ್ ಮಾಡ್ತಾರೆ ಸತ್ಯವೇದದಲ್ಲಿ ಹೇಳ್ತಾರೆ. ನೋಡ್ತೀನಿ ಎಫಿಷಿಯನ್ಸ್ 2:8 ಹೇಳ್ತಾರಲ್ಲ ಸ್ಪಷ್ಟವಾಗಿ ಅದರ. ಸೇತಾನು ಈ ಬಿದ್ದೋಗಿದ್ರು ದೂತರನ್ನ ಇಟ್ಕೊಂಡು ಇವತ್ತೇನು ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಈ ದೂತರುಗಳಿಗೆ ಯೇಸು ಕ್ರಿಸ್ತ ಏನು ಮಾಡಿದ್ದು? ಹೋಗ್ಬಿಟ್ಟು ಏನ್ರಿ ಸುವಾರ್ತೆ ಸಾರಿದ್ದು ಹೆಂಗೆ ಹೆಂಗೆ ಸುವಾರ್ತೆ ಸಾರಿದ್ರು ಅಂದ್ರ, ಯಾರು ಈ ದೂತರುಗಳು? ಯೇಸು ಕ್ರಿಸ್ತ ಭೂಲೋಕದಲ್ಲಿ ಇರಬೇಕಾದ್ರೆ ಏನ್ರಿ ದೆವ್ವಗಳನ್ನ ಓಡಿಸೋದಲ್ವಾ? ಹಾಂ, ಅವೇ ಇವಲ್ಲ ಅಂದ್ರ, ಮನುಷ್ಯನ ಹಿಡ್ಕೊಂಬಿಡೋದು. ಆ ಮನುಷ್ಯನ ದೇಹದ ಮುಖಾಂತರ ಎಲ್ಲ ದುಷ್ಟ ಕೆಲಸಗಳು ಏನು ಮಾಡ್ತಾ ಇದ್ರು ಮಾಡ್ತಾರೆ. ಅದಕ್ಕೆ ಆ ದೆವ್ವಗಳು ಯೇಸು ಕ್ರಿಸ್ತ ನೋಡಿದ ತಕ್ಷಣ ಹೇಳ್ತಾರೆ, ಅಯ್ಯೋ ಏನ್ರಿ, ಹಾಂ ಹಾಂ ಏನ್ರಿ ಕರ್ತನೆ ನೀವು ಯಾರೆಂದು ಬಲ್ಲೆವು, ನಮ್ಮ ಗೊಡವೆ ನಿಮಗೇಕೆ? ಇವ್ರಿಗೆ ಹೆಂಗೆ ಗೊತ್ತು ಯೇಸು ಕ್ರಿಸ್ತ ಯಾರು ಅಂತ? ಯಾಕಂದ್ರೆ ಒಂದು ಕಾಲದಲ್ಲಿ ಇವ್ರು ತಾನೇ ಅವನ್ನೆಲ್ಲ ಸೃಷ್ಟಿ ಮಾಡಿರೋದ, ಇವ್ರ ಜೊತೆಗಿದ್ದವರಲ್ಲ, ಇವ್ರ ಜೊತೆಗಿದ್ದವ್ರು ತಾನೆ. ಅದಕ್ಕೆ ಚೆನ್ನಾಗಿ ಗೊತ್ತು ರೀ ಅಲ್ವರ, ನಮ್ಮ ಗೊಡವೆ ನಿಮಗೇಕೆ? ಅದರ ಕಾಲ ಬರೋದಕ್ಕಿಂತ ನಮ್ಮ ನಾಶ ಮಾಡಕ್ಕೆ ಬಂದಿದ್ಯಾ ಅಂತ ಏನು ಮಾಡ್ತಾರೆ, ನಮ್ಮನ್ನು ಕಾಡಿಸ್ಪಡ ಪೀಡಿಸ್ಪಡ ಅಂತ ಸಹಾಯ ಎಲ್ಲ ಕೇಳ್ತಾರೆ. ಅದರ ಈ ದೆವ್ವಗಳು ಯೇಸು ಕ್ರಿಸ್ತನ ಕಾಲದಲ್ಲಿ ಏನ್ರಿ ಎಲ್ಲ ಇರ್ತಾಯ್ತು ನೋಡಿರ್ತೀರಿ ಅದರ ಏನ್ರಿ ದೇವದೂತರುಗಳು ಮನುಷ್ಯನ ದೇಹ ಇಟ್ಕೊಂಡು ಎಲ್ಲ ದುಷ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಅದರ. ಆದರೆ ಯೇಸು ಕ್ರಿಸ್ತು ಇವ್ರ ಥರನೇ ಎಲ್ಲಿದ್ರು? ಪರಲೋಕದಲ್ಲಿದ್ದರು. ದೂತರುಗಳು ಪರಲೋಕದಲ್ಲಿದ್ದಾರ? ಅದೇ ಥರ ಯೇಸು ಕ್ರಿಸ್ತು ಕೂಡ ಎಲ್ಲಿದ್ದು? ಪರಲೋಕದಲ್ಲಿ ಏನಾಗಿದ್ದು ಇದ್ದಿದ್ದು. ಅರೆ ಭೂಲೋಕಕ್ಕೆ ಬರ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಗಪ್ಪ ಬಂದರು? ಏನ್ರಿ ಮನುಷ್ಯನ ರೂಪ ತಗೊಂಡು, ಏನ್ರಿ ದಾಸನ ರೂಪ ತಗೊಂಡು, ಏನ್ರಿ ಮರಣನ ಕೂಡ ಏನು ಮಾಡೋರು ಅಂತ ಅನುಭವಿಸೋರು ಅಂತೀನಿ. ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬರ್ಬೇಕಾದ್ರೆ ಮನುಷ್ಯನ ಥರ ಬಾಳಿ ಮನುಷ್ಯನ ನಡೀತಾ ಇರ್ಬೇಕಾದ್ರೆ ಈ ದೇವ ದೂತರುಗಳ ಥರ ಏನ್ರಿ ಯಾವುದೇ ರೀತಿ ಕೆಟ್ಟದ ಆಸೆಗಳಿಗೆ ಏನು ಮಾಡಲಿಲ್ಲ, ಮನಸ್ಸು ಪಡಲಿಲ್ಲ ರೀ. ಎಲ್ಲವನ್ನು ತ್ಯಾಗ ಮಾಡಿ ದೇವ್ರಿಗೆ ಸ್ವಲ್ಪ ತಗ್ಗಿಸ್ಕೊಳಕ್ಕೆ ಏನಾಗಿದ್ರು ಅಂತೀನಿ, ಸಿದ್ಧವಾಗಿದ್ರು ಅಂತೀನಿ ಅಲ್ವರ. ಏನ್ರಿ ಹಾಂ, ಶಿಲ್ವೆ ಮನೆ ಅಷ್ಟು ಜನ ಗೇಲಿ ಮಾಡೋ ಸರಿ, ಅಷ್ಟು ಜನ ಅವಮಾನ ಮಾಡೋ ಸರಿ, ಯೇಸು ಕ್ರಿಸ್ತು ಅದಕ್ಕೆ ಏನು ಮಾಡಲಿಲ್ಲ, ಯಾವುದಕ್ಕೂ ಅಕ್ಸೆಪ್ಟೇ ಮಾಡಲಿಲ್ಲ ರೀ, ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸಗಳೇ ಕ್ರಿಸ್ತನ ಏನು ಮಾಡ್ತಾರೆ, ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಏನು ಮಾಡ್ತಾರೆ ಅಂತ ಪ್ರಣಾಮ ಏನು ಮಾಡ್ತಾರೆ ಬಿಡ್ತಾರೆ. ಇದೆಲ್ಲ ಯಾರು ನೋಡ್ತಾವ್ರೆ? ಪರಲೋಕದಲ್ಲಿ ದೇವದೂತರುಗಳೆಲ್ಲ ನೋಡ್ತಾವ್ರಿ ಅಲ್ವರ. ನೋಡ್ತಾ ಇದ್ದಾರೆ, ಏನಪ್ಪ ನಮ್ಮ ಥರನೇ ಇವರು ಮಾಂಸದಲ್ಲಿ ಬಂದರು, ನಾವು ಅವರ ಮಾಂಸದಲ್ಲಿ ಬರ್ಬೇಕಾದ್ರೆ ಎಲ್ಲ ದುಷ್ಟ ಕೆಲಸಗಳಿಗೆ ಕೈ ಹಾಕ್ಬಿಟ್ರಿ. ಇವರಾದ ದೇವ್ರ ಕುಮಾರ ಸ್ವತಃ ಅವರೇ ಬಂದು ಇಷ್ಟೆಲ್ಲ ಅನುಭವಿಸ್ತಾ ಇದ್ರು ಸರಿ, ಇಷ್ಟೆಲ್ಲ ಮನುಷ್ಯರು ಹಿಂಸೆ ಕೊಟ್ಟರು ಸರಿ, ಒಂದೇ ಒಂದೊಬ್ಬರಿಗೆ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಲಿಲ್ಲ, ಕೆಟ್ಟದ್ದು ಅವ್ರ ಬಾಯಿನಲ್ಲಿ ಯಾವತ್ತೂ ಕಣ್ಣೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ಬೇಕು ದೇವ್ರಿಗೆ ಹೆಂಗಿದೆ, ದೊಡ್ಡ ಗ್ರ್ಯಾಂಡ್ ಎಕ್ಸಾಂಪಲ್. ಅದು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ದೇವರಿಗೆ ನಂಬಿಕಸ್ತನಾಗಿರೋದ್ರಿಂದ ಅವ್ರನ್ನ ಸತ್ತರೊಳಗಿನ ಪುನರುತ್ಥಾನ ಮಾಡಿ ದೊಡ್ಡ ಸ್ಥಾನಕ್ಕೆ ದೇವರು ಏರಿಸ್ಬಿಟ್ಟಿರೋದು ದೇವತರಿಗೆ ಹೆಂಗಿದೆ ಒಂದು ಪಾಠ. ಓಹೋ, ನಾವು ಕೂಡ ನಮ್ಮ ತಪ್ಪುಗಳನ್ನ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಿದ್ರೆ ದೇವ್ರು ನಮ್ಮನ್ನು ಕೂಡ ಏನು ಮಾಡ್ತಾರೆ, ಕ್ಷಮಿಸೇ ಕ್ಷಮಿಸ್ತಾರೆ ಅಂತ ಅಂದ್ಬಿಟ್ಟು ಒಂದು ಭರವಸೆ ಅದರ. ಅದಕ್ಕೆ ನೋಡ್ರಿ ಏನ್ರಿ ದೇವದೂತರಿಗೆ ನೋಟವಾಗಿದೆ ಅಂತ ನಾವು ಎಲ್ಲಿ 1 ಕೊರಿಂಥ 4:9. ರಮೇಶ್ ಸರ್ ಓದ್ತೀರಾ 1 ಕೊರಿಂಥ 4:9? ರಮ್ಯಾ ಸಿಸ್ಟರ್, 1 ಕೊರಿಂಥಿಯನ್ಸ್ 4:9 ಓದ್ತೀರಾ?
ಓದ್ತೀನಿ.
ನೋಡಿ,
ಆಗಾಗದೆ ದೇವರು ಅಪೊಲ್ಲಸ್ಥರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು.
ನೋಡ್ರ ಅಂತೂ ಜಗತ್ತಿಗೆಲ್ಲ ನಾವೇನದವ ನೋಟವಾದೇವು. ನೋಡ್ರ ಜಗತ್ತಿಗೆಲ್ಲ ನಾವು ಏನ್ರಿ ನೋಟ ಅಂತೀರಿ? ಜಗತ್ತೆಲ್ಲ ನಮ್ ನೋಡ್ತಿದ್ರೆ ದೇವದೂತರು ನಮ್ ನೋಡ್ತಾವ್ರಿ. ದೇವದೂತರು ನಮ್ ನೋಟವಾದಂತೆ ನಮ್ಮನ್ನೇ ನೋಡಿ ದೇವತರು ಪಾಠ ಕಲ್ತಿರ್ಬೇಕ್ರಿ. ಯೇಸು ಕ್ರಿಸ್ತ ನೋಡಿ ಪಾಠ ಕಲ್ತಿರಲ್ಲ. ದಿಟ್ ಈಸ್ ದ ಗ್ರೇಟೆಸ್ಟ್ ಸರ್ಮನ್ ರೀ, ದ ಗ್ರೇಟೆಸ್ಟ್ ಸರ್ಮನ್. ಇದುವರೆಗೂ ಆಗಿರಂತ ದೊಡ್ಡ ಉಪದೇಶ ಏನಪ್ಪ ಸುವಾರ್ತೆ ಅಂದ್ರೆ ಯಾವ ಸುವಾರ್ತೆ ಗೊತ್ತಾ? ಕ್ರಿಸ್ತನ ಒಂದು ಶಿಲುಬೆಯ ಮರಣದ ಸುವಾರ್ತೆ. ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿದ್ದೀರಾ ಏನ್ರಿ? ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿ ಎಷ್ಟೋ ಜನ ಕ್ರಿಸ್ತನ ರಕ್ಷಣೆಗೆ ಬಂದಿದ್ದಾರೆ ಅಂತ ರೀ. ಯೋಚನೆ ಮಾಡಿ ಅದು ನೋಡಿದ್ರೆ ನಾವು ಏನ್ರಿ ಒಂದು ಸಿನಿಮಾ ರಿಯಲ್ ಅಲ್ಲ ರೀ, ರಿಯಲ್ ಆಗಿ ನೋಡಿರ್ಬೇಕ್ರಿ. ಏನು ಮನಸ್ಸಾಂತರ ಆಗಿರ್ಬೇಕು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಜೊತೆಗಿರ್ಬೇಕಾರೆ. ಬರೀ 12 ಜನ ಅಪೊಸ್ತಲರು ರೀ, ಅವ್ರು ಸತ್ತಿದ ಮೇಲೆ 500 ಜನ ಬಂದರು ಅಂತ ಸತ್ಯವೇದ ರೆಕಾರ್ಡ್ ಇದೆ ರೀ ಅದರ ಪೆಂಟಿಕಾಸ್ಟ್ಗಿಂತ ಮುಂಚೆ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ, ಇನ್ನು ದೇವದೂತಲ್ಲಿ ಮಾನಸಾಂತರ ಆಗಿರಲ್ವಾ? ಖಂಡಿತವಾಗಿರ್ತಾರೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ. ಅದರಿಂದ ಏನ್ರಿ ಈ ಸೆಲ್ಲರಂತ ಆತ್ಮಗಳು ಅಂದರೆ ಯಾವುದೋ ಸತ್ತೋಗಿರೋಂಥ ಆತ್ಮಗಳು, ಪೂರ್ವಿಕರ ಆತ್ಮಗಳು, ವಿಲ ವಿಲ ಅಂತ ಪರಲೋಕದಲ್ಲಿ ಏನು ಉದ್ರಕ ಸ್ಥಳದಲ್ಲಿ ಒದ್ದಾಡ್ತಿರೋದು ಅದೆಲ್ಲ ಯಾವುದಿಲ್ಲ ರೀ. ಇದೆಲ್ಲ ಬಿದ್ದೋಗಿರೋ ದೂತರುಗಳು ಅವರಿಗೆ ಯೇಸು ಕ್ರಿಸ್ತ ಒಂದು ಮಾದರಿಯಾಗಿರೋ ಬಗ್ಗೆ ಏನು ಮಾಡ್ತಾ ಇದ್ದಲ್ಲಿ ಹೇಳ್ತಾರೆ. ಓಕೆನಾ? ಸರಿ ಏನ್ರಿ ಇನ್ನೊಂದು ವಾಕ್ಯ ಓದೋಣ. ಎಲ್ಲೆಂದ್ರೆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 11ನೇ ವಾಕ್ಯ. ಬ್ರದರ್ ಇಮ್ಯಾನ್ಯುಲ್, ಇಮ್ಯಾನ್ಯುಲ್ ಬ್ರದರ್, ಇಮ್ಯಾನ್ಯುಲ್ ಬ್ರದರ್, ಬ್ರದರ್ ಇಮ್ಯಾನ್ಯುಲ್, ಇಮ್ಯಾನ್ಯುಲ್ ಬ್ರದರ್ ಎಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ? ಭಾರತಿ ಸಿಸ್ಟರ್, ಭಾರತಿ ಸಿಸ್ಟರ್, ಸರಿ. ಸೈಮನ್ ಬ್ರದರ್ ಓದ್ತಿರೋ ವಾಕ್ಯನ ಅಪೊಸ್ತಲ ಕೃತ್ಯಗಳು 10:11. ಸಿಮಿಯನ್ ಸೊಲಾಸಿಕರ್ ಬ್ರದರ್, ಸಿಮಿಯನ್ ಸೊಲಾಸಿಕರ್ ಬ್ರದರ್, ಬ್ರದರ್ ಓಕೆ, ಯಾರು ಓದ್ತೀರಾ ಅಪೊಸ್ತಲ ಕೃತ್ಯಗಳು 10:11? ದಯವಿಟ್ಟು ಎಲ್ಲ ಕ್ಲಾಸಿಗ್ ಜಾಯ್ನ್ ಆದರೆ ಅಟೆಂಟಿವ್ ಆಗಿ ಕೇಳ್ರಿ. ಸುಮ್ಮನೆ ಮೊಬೈಲ್ ಇಟ್ಬಿಟ್ಟು, ಒಂದು ನಿಮಿಷ ಮೊಬೈಲ್ ಇಟ್ಬಿಟ್ಟು ಅಲ್ಲಿ ಇಲ್ಲಿ ನೀವು ಸುಮ್ಮನೆ ನೀವು ಟೈಮ್ ಪಾಸ್ ಮಾಡಂಗಿದ್ರೆ ದಯವಿಟ್ಟು ಜಾಯ್ನ್ ಆಗಿಬಿಡಿ ಆಯ್ತಾ? ಬೇಜಾರಿಲ್ಲ ನಮಗೆ ಆಯ್ತಾ? ಇದು ಉಚಿತವಾಗೇನ ಮಾಡ್ತಾರಂತ ಒಂದು ಸೇವೆ ಆಯ್ತಾ? ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ಬೈಬಲ್ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇಲ್ವಾ ನಮ್ಗೆ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡಕ್ಕೆ ಬರ್ತಿದ್ರೆ ದಯವಿಟ್ಟು ಬರೋದು ನೀವು ವ್ಯರ್ಥ. ನಿಮ್ಮ ಕಾಲಗಳನ್ನ ವೇಸ್ಟ್ ಮಾಡ್ತೀರಾ ಸುಮ್ಮನೆ ಮೊಬೈಲ್ ಇಟ್ಬಿಟ್ಟು ನೀವು ಪಕ್ಕದಲ್ಲಿ ಕೂತ್ಕೊಳ್ಳೋದಲ್ಲಿ ಅದು ನಿಮ್ಮಿಂದ ದೇವ್ರು ನಮಗೆ ದೂಷಣ ಆಗ್ತದೆ ತಿಳ್ಕೊಳ್ಳಿ. ಬೈಬಲ್ ಏನು ಹೇಳ್ತಾರೆ, ಸತ್ಯವೇದಕ್ಕೆ ಯಾರು ಇಂಪಾರ್ಟೆನ್ಸ್ ಕೊಟ್ಟಿಲ್ವೋ ದೇವ್ರವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು ಅಂತ ಸತ್ಯವೇದರು ಹೇಳ್ತಾರೆ. ಅದರ ದೇವ್ರ ಮೇಲೆ ಭಯಭಕ್ತಿ ಇತ್ತು, ದಯವಿಟ್ಟು ಇದಕ್ಕೆ ಸೀರಿಯಸ್ನೆಸ್ ಕೊಟ್ಟು ಕೇಳಿ. ಅರ್ಥದ ನಾವೆಲ್ಲ ನಿಮಗೆ ತಮಾಷೆ ಹೇಳ್ಕೊಡ್ತಾ ಇಲ್ಲ, ಜೋಕ್ಸ್ ಹೇಳ್ಕೊಡ್ತಾ ಇಲ್ಲ, ಏನೋ ಗಲಿಬಿಲಿ ಅಂತ ಸಾಂಗ್ಸ್ಗಳೆಲ್ಲ ಹೇಳ್ಕೊಡ್ತಾ ಇಲ್ಲ ಅಲ್ವರ? ಹೇಳ್ಕೊಡ್ತಾ ಸತ್ಯವೇದ ವಾಕ್ಯ ಒಂದೊಂದು ನಾವು ಹೇಳೋಂಥದ್ದಕ್ಕೂ ಸತ್ಯವೇದ ವಾಕ್ಯ ಇದೆ, ಪ್ರೂಫ್ ಇದೆ. ತೆಗೆದ್ಬಿಟ್ಟು ದಯವಿಟ್ಟು ಓದ್ಬೇಕು ಎಲ್ಲರೂ ಆಯ್ತಾ? ಎಲ್ಲರೂ ಕೂತ್ಕೊಂಡು ಬೈಬಲ್ ತೆಗಿಬೇಕು, ಎಲ್ಲರೂ ಬೈಬಲ್ ತೆಗೆದು ಓದ್ಬೇಕು ಕಂಪಲ್ಸರಿ ಆಯ್ತಾ? ದಯವಿಟ್ಟು ಬೈಬಲ್ ತೆಗೆದು ಓದ್ರಿ, ಓದ್ರಿ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 11ನೇ ವಾಕ್ಯ.
ಪರವಶನಾಗಿ ಆಕಾಶವು ತೆರೆದಿರುವುದನ್ನು ನಾಲ್ಕು ಮೂಲೆಗಳನ್ನು ಹಿಡಿದು ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು.
ಆಮೇಲೆ
ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು.
ನೋಡ್ರ ಅಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸರಗಳೇ ಒಂದು ಜೋಳಿಗೆ ಇಳಿದು ಬರೋದು ನೋಡ್ತೀನಂತೆ. ಆ ಜೋಳಿಗೆಯಲ್ಲಿ ಏನಪ್ಪ ಇತ್ತು ಅಂತಂದ್ರೆ ಎಲ್ಲ ಅಶುದ್ಧವಾಗಿರೋಂಥ ಒಂದು ಏನ್ರಿ ಪ್ರಾಣಿಗಳಿತ್ತು ಅಂತ ಹೇಳ್ತಾರೆ. ಪೇತ್ರ ಹೇಳ್ತಾರೆ ಎಲ್ಲ ಎದ್ಬಿಟ್ಟು ಕಡಿದ್ಬಿಟ್ಟಿನ್ನು ಅಂತ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬ್ರದರ್ ನೋಡಿ ಆತ್ಮ ಐತೆ, ಪರಲೋಕದಿಂದ ಒಂದು ಏನು ಪರಲೋಕದಿಂದನೇ ಪ್ರಾಣಿ ಬಂದ್ಬಿಡ್ತು ಆತ್ಮಗಳೆಲ್ಲ ಐತೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ. ಅದರ ಮತ್ತಿನ್ನು ಇದು ಅರ್ಥ, ಇದರ್ಥ ಅಲ್ಲೇ ಕೊಟ್ಟಿದ್ದು ನೋಡಿದ್ದೀನಿ. 17ನೇ ವಾಕ್ಯ ಓದ್ರಿ ಯಾರಾದ್ರು, 17ನೇ ವಾಕ್ಯ ಅಪೊಸ್ತಲ ಕೃತ್ಯಗಳು 10:17.
ಪೇತ್ರನು ತನಗಾದ ದರ್ಶನವು ಏನಾಗಿರಬಹುದೆಂದು ತನ್ನಲ್ಲಿ ಕಳವಳ ಪಡುತ್ತಿರುವಾಗಲೇ ಕೊರ್ನೇಲನು ಕಳುಹಿಸಿದ್ದ ಆ ಮನುಷ್ಯರು ಸೀಮೋನನ
ಆಗ್ಬಿಡಿ, ತನಗೆ ಕಂಡಂತ ದರ್ಶನವನ್ನು ಏನೆಂದು ಏನ್ರೆ ಅವ್ರು ಚಿಂತೆ ಮಾಡ್ತಾ ಇರ್ಬೇಕಾರೆ. ಹಂಗ ದೇವ್ರು ನೋಡ್ಸಿರೋದು ಏನ್ರಿ ಒಂದು ದರ್ಶನ, ಇದು ಕೂಡ ನೇರವಾಗಿರೋದು ಅಲ್ವೇ ಅಲ್ಲ. ಓಕೆನಾ, ಸರಿ. ಕೊನೆಯದಾಗಿ ಒಂದು ವಾಕ್ಯ ಇದೆ, ಅದನ್ನು ಓದ್ಬಿಡೋಣ. ಯಾವ್ದಪ್ಪ ಅದು ಅಂತಂದ್ರೆ ಮತ್ತೆ ಬರೆದ ಸುವಾರ್ತೆ 27ನೇ ಅಧ್ಯಾಯ 52 ಮತ್ತೆ 53. ದಯವಿಟ್ಟು ಓದ್ರಿ. ಇಲ್ಲಿ ನಮ್ಮ ಪ್ರಜ್ವಲ್ ಬ್ರದರ್ ಓದ್ತೀರಾ? Matthew 27 ಚಾಪ್ಟರ್ ವರ್ಸ್ 52 ಅಂಡ್ 53.
ಓಕೆ ಬ್ರದರ್. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು.
ನೋಡ್ರ ಅದಕ್ಕೆ ಏನ್ರಿ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ ಮೇಲೆ ಏನ್ರಿ ಸಮಾಧಿಗಳೇನು ಅಂತ ಅಲ್ಲಿ ಭೂಮಿಗಳು ಅದರಿತು, ಬಂಡೆಗಳು ಸಿಳಿದವು, ಸಮಾಧಿಗಳು ತೆರೆದವು, ನಿದ್ರೆ ಹೋಗಿರೋಂತ ಅನೇಕ ಭಕ್ತರುಗಳ ದೇಹ ಅಂತ ಎದ್ದವು. ಅದಕ್ಕೆ ಬ್ರದರ್ ಯೇಸು ಕ್ರಿಸ್ತು ಸತ್ತ ತಕ್ಷಣ ಎಲ್ಲ ಎದ್ ಬಂದ್ಬಿಟ್ರು ಬ್ರದರ್, ಎಲ್ಲ ಎದ್ ಬಂದು ಸೀರೆ ಎಲ್ಗೆ ಹೋಗ್ಬಿಟ್ರು, ಪರಿಶುದ್ಧ ಪಟ್ಟು ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಏನ್ ಮಾಡ್ತಾರೆ ಹೇಳ್ಬಿಡ್ತಾರೆ ಅಲ್ವರ. ಆದ್ರೆ ಸ್ವಲ್ಪ ನಾವು ನಿಧಾನವಾಗಿ ಮಾಡೋಕೆ ವಾಕ್ಯನ ಓದ್ಬೇಕ್ರಿ ಅಲ್ವರ. ಬ್ರದರ್ ಇಮ್ಯಾನ್ಯುಯಲ್, ಇಮ್ಯಾನ್ಯುಯಲ್ ಬ್ರದರ್, ಇಮ್ಯಾನ್ಯುಯಲ್ ಬ್ರದರ್. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರು ಏನ್ ಮಾಡ್ಬಿಟ್ರು ಅಲ್ಲಿ, ಅವರು ಹೊಟ್ಟೋಗ್ಬಿಟ್ರು. ಇಮ್ಯಾನ್ಯುಯಲ್ ಬ್ರದರ್ ನಮಸ್ಕಾರ. ಬ್ರದರ್ ಇಮ್ಯಾನ್ಯುಯಲ್ ಹಲೋ, ಬ್ರದರ್ ಇಮ್ಯಾನ್ಯುಯಲ್ ನಮಸ್ಕಾರ. ಅಲ್ವರ ಸರಿ, ಇದು ನೋಡೋಣ. ಇವಾಗ ಏನಂತಂದ್ರೆ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಸ್ವಲ್ಪ ನಾವು ಏನು ಮಾಡಬೇಕು, ವಾಕ್ಯಗಳನ್ನ ನಿಧಾನವಾಗಿ ಓದಬೇಕು. ಅದರ ಫಸ್ಟ್ ಏನು ಹೇಳ್ತಾರೆ ಇಲ್ಲಿ ಏನ್ರಿ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ಮೇಲೆ ಇವರು ಪರಿಶುದ್ಧ ಪಟ್ಟಣಕ್ಕೆ ಬಂದರು ಅಂತ ನೋಡ್ತೀರಿ. ಸರಿ, ಇವಾಗ ಸತ್ತವರೆಲ್ಲ ಎದ್ದೊಳೋದು ಯಾವಾಗ ಹೇಳ್ರಿ? ಎಲ್ಲ ಸತ್ತೋಗಿರೋಂಥವ್ರು ಪುನರುತ್ಥಾನಕ್ಕೆ ಬರೋದು ಯಾವಾಗ?
ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದ ಮೇಲೆ ಬ್ರದರ್
ಕ್ರಿಸ್ತನ ಎರಡನೇ
ಬರುವಕ್ಕೆ, ಎರಡನೇ ಬರುವಕ್ಕೆ.
ಕ್ರಿಸ್ತನ ಎರಡನೇ ಬರುವಿಕೆಲೇನೆ ನೋಡಿ ವಾಕ್ಯ ಓದನ. 1 ತಿಸಲೋನಿಕ 4:16 ಓದ್ರಿ. 1 ತಿಸಲೋನಿಕ 4:16 ಓದ್ರಿ. First Thessalonians 4:16 ಓದ್ರಿ. ಯಾರು ಬೈಬಲ್ ತೆಗಿತಾರೆ ಜಲ್ದಿ ಓದ್ಬೇಕು.
ಕರ್ತನು ತನ್ನೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತುರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ಆಗ ಕ್ರಿಸ್ತನಲ್ಲಿರೋರು ಮೊದಲು, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಏನ್ ಮಾಡ್ತಾರೆ ಎದ್ ಬರ್ತಾರೆ. ಅಲ್ಲಿವರೆಗೆ ಯಾರು ಎದ್ ಬರ್ಲಾರೆ? ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರು ಏನ್ ಬೇಕಾದ್ರೆ ಹೇಳ್ಬಾರ್ದು, ಸತ್ಯವೇದ ಹಂಗೆ ಹೇಳೋದೇ ಇಲ್ಲ ರೀ. ಸತ್ಯವೇದ ಹೇಳ್ತಾರೆ ಕ್ರಿಸ್ತನು ತಾನೇ ಬರಬೇಕಾದ್ರೆ ಎರಡನೇ ಬರುವಿಕೆಯಲ್ಲಿ ಬರಬೇಕಾದ್ರೆ ಮಾತ್ರ ಎಲ್ಲರೂ ಫಸ್ಟ್ ಎದ್ ಬರಲ್ಲ ರೀ. ಫಸ್ಟ್ ಕ್ರಿಸ್ತನ ಸತ್ಯಗಿರೋರು ಮಾತ್ರ ಫಸ್ಟ್ ಏನಾಗದ್ರಿ ಹೇಳ್ಬೋದು. ಹಂಗಿರ್ಬೇಕ್ರೆ ಇದ್ಯಾರು ಇವರು ಕ್ರಿಸ್ತನ ಏನ್ರಿ ಎರಡನೇ ಬರೋಕೆ ಬರೋದಕ್ಕಿಂತ ಮುಂಚೆ ಎದ್ ಬಂದ್ಬಿಟ್ರಲ್ಲ. ಅದು ಯಾವಾಗ ಅಂತ ಹೇಳ್ತಾರೆ, ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ಮೇಲೆ ಅಂತ ಹೇಳ್ತಾರೆ. ಏನ್ರಿ ಯಾವಾಗ, ಯಾರು ಇವರು? ಆಮೇಲೆ ಹೇಳ್ತಾರಲ್ಲಿ ಇವರು ಸಮಾಧಿಗಳಿಂದ ಹೊರಗಡೆ ಬಂದರು ಅಂತ ಹೇಳ್ತಾರೆ ಅದರ. ಸರಿ, ಇವಾಗ ನೀವು ಹೇಳ್ರಿ ಯೇಸು ಕ್ರಿಸ್ತನ ಕಾಲದಲ್ಲಿ ಸಮಾಧಿ ಅಂದರೆ ಹೇಗಿತ್ತು? ಇವಾಗ ನಮ್ಮ ಕಾಲದಲ್ಲಿ ಇತ್ತಲ್ಲ ಸಮಾಧಿ, ಸಿಮೆಂಟ್ರಿ ನೋಡಿದ್ದೀರಾ, ಕ್ರಿಶ್ಚಿಯನ್ ಸಿಮೆಂಟ್ರಿ ಆ ಥರ ಇತ್ತಾ ಅಥವಾ ಯೇಸು ಕ್ರಿಸ್ತನ ಕಾಲದಲ್ಲಿ ಹೇಗಿತ್ತು?
ಗುಹೆಗಳ ತರ ಇತ್ತು ಬ್ರದರ್.
ಅಂದ್ರ ಬಂಡೆ ಇತ್ತು, ಬಂಡೆಗಳಲ್ಲಿ ಕೆತ್ತಿಬಿಡೋ ನೋಡಿ ಅಂತಾರ ಏನ್ರಿ, ಒಂದು ಗುಹೆ ಕೆತ್ತದಂಗೆ ಆ ಥರ ಇತ್ತು ಅಲ್ಲರ. ಇದು ಸಮಾಧಿ. ಅದಕ್ಕೆ ಹೇಳ್ತಾರೆ ತಮಿಳು ಚೆನ್ನಾಗಿ ಬರ್ತಾರೆ ವಾರ್ತೆ, ಕಲ್ಲರೈ ಅಂತ ಹೇಳ್ತಾರೆ. ಕಲ್ಲರೈ ಅಂದ್ರೆ ಏನು, ಕಲ್ಲಿನಾಲೆ ಅರಿಕಪಟ್ಟ ಎಡಂ ಅದ್ದ ಕಲ್ಲರೈ ಅಲ್ವರ. ಇವತ್ತಿರೋದೆಲ್ಲ ಕಲ್ಲರೆ ಅಲ್ಲ, ಮಣ್ಣರೆ, ಮಣ್ಣಲ್ಲಿ ಕೆತ್ತ ಬಿಡೋರೆ ಅದರ, ಮಣ್ಣ ಕೆತ್ತಿಬಿಟ್ಟು ಊದ್ ಬಿಡ್ತಾರೆ. ಕಲ್ಲರೆಗಳೇನ್ರಿ ಇವತ್ತು ಯಾವುದು ಇಲ್ಲ ರೀ ಅದರ. ಅದು ಏನ್ರಿ ಬೈಬಲ್ ಪ್ರಕಾರ ಇರೋಂಥ ಸಮಾಧಿ. ಯೇಸು ಕ್ರಿಸ್ತ ಸತ್ಮೇಲೆ ಕೂಡ ಏನ್ ಹೇಳಿಟ್ಟಿದ್ದವ್ರ ಅಲ್ಲೇ ತಾನೇ ಏನ್ ಮಾಡಿದ್ದ ಇಟ್ಟಿದ್ದ ಅದರ ಏನ್ರಿ ಈ ತರ ಕಲ್ಲಿಂದ ಇಂತ ಅರಿಯಲ್ಪಟ್ಟಂತ ಸ್ಥಳದಲ್ಲೇ ಮಾಡಿದ್ದ ಅದನ್ನ ಅದರ ಇಟ್ಟಿದ್ದ ನೋಡಿ ವಾಕ್ಯ ಓದನ ಮ್ಯಾಥ್ಯೂ 27 ಚಾಪ್ಟರ್ 59 and 60 ಮ್ಯಾಥ್ಯೂ 27 59 and 60 ಓದ್ರಿ.
ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು.
ನೋಡಿದ್ರ ಬಂಡೆಯಲ್ಲಿ ತೋಡಿಸಿದಂತ ಹೊಸ ಸಮಾಧಿ, ಬಂಡೆಯಲ್ಲಿ ತೋಡ್ತಾ ಇದ್ರಿ ಸಮಾಧಿ ಕಲ್ಲಲ್ಲಿ ಅಲ್ವರ. ಸರಿ ಇದು ಇವಾಗ ಇರಲಿ, ಯೇಸು ಕ್ರಿಸ್ತ ಸತ್ತಿದ್ ಯಾವ ಬೆಟ್ಟದ ಮೇಲೆ, ಯಾವ ಬೆಟ್ಟದ ಮೇಲೆ?
ಕಲ್ವರಿ
ಯಾವ ಬೆಟ್ಟ ಬಂದ?
ಗೊಲ್ಗೊತಾ ಬೆಟ್ಟ.
ವೆರಿ ಗುಡ್ ನೋಡಿ,
ಕಲ್ವರಿ
ಗೊಲ್ಗೊತಾ
ಬೆಟ್ಟ
ಬೆಟ್ಟ ಅಲ್ವರ. ಗೊಲ್ಗೊತಾ ಅಂದ್ರೆ ಪದದ ಅರ್ಥ ಏನು?
ಗೋಲ್ಗತ ಅಂದ್ರೆ ಇದು ಸಮಾಧಿ ಬ್ರದರ್.
ಕರೆಕ್ಟ್. ಸತ್ಯವಾದ ಪ್ರಕಾರ ಹೇಳಿ.
ಕಪಾಳ ಸ್ಥಳ. ಕಪಾಳ
ಕಪಾಳ ಸ್ಥಳ. ಏನ್ ಕಪಾಳ ಸ್ಥಳ ಅಂದ್ರೆ ವಾಕ್ಯದಲ್ಲಿ ಓದಿ ಅಂತೀನಿ ನೋಡೋಣ.
ಅದು
ಮ್ಯಾಥ್ಯೂ
ಇದು ಬುರುಡೆ ತರ ಇದೆ ಅಂತ ಬರೋದು.
ವೆರಿ ಗುಡ್. ಮ್ಯಾಥ್ಯೂ 27:33 ಓದ್ರಿ. ಇಂಗ್ಲಿಷ್ ಅಲ್ಲಿ ಕೂಡ ಓದೋಣ, ಕನ್ನಡದಲ್ಲಿ ಕೂಡ ಓದೋಣ. ಓದಿ ದಯವಿಟ್ಟು.
ಮತ್ತು ಗೋಲ್ಗೊತ್ತ ಅಂದರೆ ಕಪಾಳ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ.
ನೋಡ್ರ ಗೋಲ್ಗೊತ್ತ ಅಂದ್ರೆ ಏನ್ರಿ ಏನ್ರಿ? ಕಪಾಳ ಸ್ಥಳಕ್ಕೆ ಬಂದಾಗ ಏನ್ ಕಪಾಳ ಅಂದ್ರೆ? ಇಂಗ್ಲಿಷ್ ಓದಿ ನೋಡೋಣ. ಇಂಗ್ಲಿಷ್ ಓದ್ತಿರ್ಬೋದಾರೆ ಯಾರಾದ್ರು?
ಕಪಾಲ ಅಂದ್ರೆ ಬುರುಡೆ ಆಗುತ್ತೆ ಬ್ರದರ್.
ಬುರುಡೆ. ಕರೆಕ್ಟ್. ಓದಿ ಕನ್ನಡದಲ್ಲಿ ಓದ್ರಿ. ಐ ಮೀನ್ ಸಾರಿ, ಶಂಶಿ ಇಂಗ್ಲಿಷ್ ಓದ್ರಿ.
And when they came to a place called Golgotha, that is to say, place of a skull.
ಪ್ಲೇಸ್ ಆಫ್ ಎ ಸ್ಕಲ್. ಏನಕ್ಕೆ ಸ್ಕಲ್ ಅಂತಾರೆ? ಬರೀ ಬುಡೆಗಳಿತ್ತ ಇಲ್ಲಿ, ಬುಡೆಗಳು ಇಲ್ಲ ರೀ. ಅದ್ ಹೆಂಗಪ್ಪ ಇತ್ತು ಅಂದ್ರೆ ಬೆಟ್ಟ ದೂರದಿಂದ ನೋಡಿದ್ರೆ ಒಂದು ಏನ್ರಿ ಮನುಷ್ಯನ ಬುಡೆ ತರ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಂಡಿದ್ದೀನಿ ಎಲ್ಲೋ ರಿಂಗ್ ಹಾಕಿ ಗ್ರೀನ್ ಕಲರ್ ರಿಂಗು ಅದ್ರ ಆತರ ಕಾಣಿಸೋದು ನೋಡಿ. ಈ ಇಮೇಜಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣಿಸ್ತದೆ ನೋಡಿರ್ತೀನಿ. ಏನ್ರಿ ಯೇಸು ಕ್ರಿಸ್ತು ಅವ್ರ ಶಿಲ್ವೆ ಮೇಲೆ ಹಾಕಿರಂತ ಬೆಟ್ಟ ಅದು ದೂರದಿಂದ ನೋಡಿದ್ರೆ ಮನುಷ್ಯನ ಒಂದು ಬುಡೆ ತರ ಕಾಣಿಸೋದು. ಮನುಷ್ಯನ ಬುಡೆನ ಏನ್ರಿ? ಇಲ್ಲೊಂದು ತೂತು, ಇಲ್ಲೊಂದು ತೂತು, ಇಲ್ಲೊಂದು ತೂತು ಇಟ್ಕೊಂಡಿದ್ವಿ ಗುಹೆಗಳು. ಅಂದ್ರೆ ಯೇಸು ಕ್ರಿಸ್ತ ಸತ್ತಿರಂತ ಗೊಲ್ಗೊಟ್ಟ ಬೆಟ್ಟದ ಕೆಳಗಡೆ ಅನೇಕ ಗುಹೆಗಳೇನಾಗಿತ್ತು ಇತ್ತು ಗುಹೆಗಳೇನ್ರಿ ಸಮಾಧಿಗಳಿತ್ತು. ಅರ್ಥ ಆಯ್ತರಾ? ಇಲ್ಲಿ ಆಕ್ಚುಲಿ ಈ ಒಂದು ಗುಹೆಗಳಲ್ಲಿ ಸಮಾಧಿಗಳ ಹತ್ರ ಶವಗಳೇನ್ ಮಾಡ್ತಾ ಇರ್ಲಿಲ್ಲ, ಇಡ್ತಾ ಇರಲಿಲ್ಲ. ಮತ್ತೆ ಏನಪ್ಪ ಇದ್ರು, ಯಾರಿದ್ರು ಅಂತ ನೋಡಿದಾದ್ರೆ ಈ ಒಂದು ಗುಹೆಗಳಲ್ಲಿ ಯಾರಪ್ಪ ವಾಸ ಮಾಡ್ತಾ ಇದ್ರು ಅಂತಂದ್ರೆ ಕುಷ್ಠರೋಗಿಗಳು ವಾಸ ಮಾಡ್ತಿದ್ರು. ಇದೆಲ್ಲಿತ್ತು? ಇದು ಊರೊಳಗೆ ಇರಲಿಲ್ಲ, ಚೆನ್ನಾಗಿ ಯಾಕೆ ನೋಡ್ಕೊಳ್ಳಿ. ಗೊಲ್ಗೊತ್ತಾ ಬೆಟ್ಟ ಊರು ಒಳಗಡೆ ಇರಲಿಲ್ಲ, ಅದೆಲ್ಲಿತ್ತು? ಊರು ಹೊರಗಡೆ ಇತ್ತು, ಊರ ಆಚೆ ಇತ್ತು. ನಮ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಪಿಲಾತ್ ಏನ್ ಮಾಡ್ತಾನೆ ಊರಿನ ಆಚೆಗೆ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಇಸ್ರೇ ಜನಗಳು ಶವನ ಮುಟ್ಟಬಾರ್ದ್ರಿ, ಶವನ ಮುಟ್ಟಿದ್ರೆ ಅವರು ಅಶುದ್ಧ ಆಗ್ಬಿಡ್ತಾರೆ ಅಲ್ವರ. 7 ದಿನ ಅಶುದ್ಧ ಆಗ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಎಲ್ಲ ಶವಗಳನ್ನ ಊರು ಹೊರಗಡೆ ಏನ್ ಮಾಡೋರು ಅವರು, ಅವರು ದಫನ್ ಮಾಡೋರು ಅಥವಾ ಏನ್ ಮಾಡೋ ಸಾಯ್ಸಿ ಹಾಕ್ಬಿಡೋರು ಅಲ್ವರ. ಸರಿ, ಇವಾಗ ಯೇಸು ಕ್ರಿಸ್ತನ ಕಾಲದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು ಎಷ್ಟೋ ಕುಷ್ಠರೋಗಿಗಳೇನಾಗಿದ್ರು ಇದ್ರು ಅಲ್ವರ. ಈ ಕುಷ್ಠರೋಗ ಬಂದ್ಬಿಟ್ಟ ಅಂತಂದ್ರೆ ಯಾರು ನಗರದೊಳಗೆ ಬರಂಗಿಲ್ಲ ರೀ. ಯಾಕಂದ್ರೆ ಆ ಕಾಲದಲ್ಲಿ ಈ ಕುಷ್ಠರೋಗ ಅಂಟ್ರೋಗ ತರ ಏನ್ರಿ, ಇದಕ್ಕೆ ಟ್ರೀಟ್ಮೆಂಟೇ ಇರಲ್ಲ, ವಾಸಿನೇ ಆಗ್ತಾ ಇರಲ್ಲ ರೀ ಅಲ್ವರ. ಇದು ಯಾರಿಗಾರೋ ಒಬ್ರು ಬಂದ್ಬಿಟ್ಟ ಅಂದ್ರೆ ಇನ್ನೊಬ್ರು ಟಚ್ ಮಾಡ್ಬಿಟ್ರೆ ಮುಗೀತು, ಹಂಗೆ ಅಂಟ್ಕೊಂಡು ಹೋಗ್ಬಿಡ್ತಾ ಇತ್ತು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕುಷ್ಠರೋಗ ಇರೋರು ನಗರದಲ್ಲಿ ಬರಂಗಿಲ್ಲ. ಈಗ ಕೊರೋನಾ ಇತ್ತಲ್ಲ ನೋಡಿ, ಇವಾಗೆಲ್ಲ ಏನು ವಾಪಸ್ ತಿರ್ಗಾ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾರೆ ಅಲ್ವರ. ಹೋಯ್ತಲ್ಲ ಒಂದು 2-3 ವರ್ಷ ಕೊರೋನಾ ಏನ್ರಿ? ಕೊರೋನಾ ಬಂದ್ಬಿಟ್ರು ಎಲ್ಲರಿಗೂ ಸ್ಪ್ರೆಡ್ಡು, ಅವನೇ ಐಸೋಲೇಟ್ ಮಾಡ್ಬೇಕು, ಅವ್ನು ಊರಲ್ಲಿ ಸೇರ್ಸಂಗಿಲ್ಲ, ಎಲ್ಲ ಒಂದ್ ಕಡೆ ಹಾಕ್ಬಿಡೋರು. ಆ ತರ ಕುಷ್ಠರೋಗ ರೀ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಅರ್ಥ ಇದೆಯಾ? ಯೇಸು ಕ್ರಿಸ್ತು ಒಂದ್ಸರಿ ಏನ್ರಿ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕ್ರೆ 10 ಜನ ಕುಷ್ಠರೋಗಿಗಳು ದೂರ ದಿನ ಕುಕ್ಕೊಂತಾರೆ. ಯಾಕೆ ದೂರ ದಿನ ಕುಕ್ಕೊಂಡ್ರು? ಹತ್ರ ಬರಂಗಿಲ್ಲ ರೀ. ಅದರ ಯೇಸು ಸ್ವಾಮಿ ನೋಡ್ಬಿಟ್ಟು ಅಯ್ಯೋ ಸ್ವಾಮಿ ಕರುಣೆ ನೋಡಿಸೋ, ಕೃಪೆ ನೋಡಿಸೋ, ದಾವಿದನ ಕುಮಾರನೇ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಕುಷ್ಠರೋಗನ ವಾಸಿ ಮಾಡ್ತಾರೆ ಅದರ. ಕುಷ್ಠರೋಗನ ವಾಸಿ ಮಾಡ್ತಾರ್ರಿ. ಕುಷ್ಠರೋಗ ಇರೋರು ಯಾರು ನಗರದಲ್ಲಿ ಇರಂಗಿಲ್ಲ ರೀ ಅದರ. ಅದಕ್ಕೆ ನಮಗೆ ಬೈಬಲ್ ರೆಕಾರ್ಡ್ ಇದೆ, ನೀವು ಬೇಕಾದ್ರೆ ಯಾಚಕ ಕಾಂಡದಲ್ಲಿ ಬರ್ತಾರ್ರಿ, ಅಲ್ಲಿ ಹೋದ್ರಿ. ಕುಷ್ಠರೋಗ ಬಂದರೆ ಅವನು ಸಿಟಿಯಲ್ಲಿ ಇರಂಗಿಲ್ಲ, ಅದು ಕುಷ್ಠರೋಗಕ್ಕೆ ಬಂದರೆ ಕೆಲವೊಂದು ಟ್ರೀಟ್ಮೆಂಟ್ಗಳು ಮಾಡ್ತಾರೆ. ಆಮೇಲೆ ಕೆಲವೊಂದು ಕುಷ್ಠರೋಗ ವಾಸಿ ಆದರೆ ಅದು ವಾಸಿ ಆಗಿದೆ ಅಂತ ಕಂಡುಹಿಡಿಯೋದಕ್ಕೆ ಕೆಲವೊಂದು ಟೆಸ್ಟ್ಗಳಿದೆ, ಅದನ್ನು ಮಹಾಯಾಜಕ ಮಾಡಬೇಕು. ಮಹಾಯಾಜಕ ಮಾಡಿ ಅವನು ಕುಷ್ಠರೋಗ ವಾಸಿ ಆಗಿದೆ ಅಂತ ಸರ್ಟಿಫೈ ಮಾಡಿದ್ರೆ ಮಾತ್ರ ಅವನು ವಾಪಸ್ ಏನು ಮಾಡೋದು ಮನೆಗೆ ನಗರದಲ್ಲಿ ಬರ್ಬೋದು. ಅಲ್ಲಿವರೆಗೂ ಬರಂಗಿಲ್ಲ, ಬಂದರೆ ಕಲ್ಲು ಹೊಡೆದು ಸಾಯ್ಸಾಕೋರು. ವಾಕ್ಯ ಓದ ನೋಡಿ ಇಲ್ಲಿ ಯಾಜಕ ಕಂಡ 13ನೇ ಅಧ್ಯಾಯ 45 46.
ಯೇಸು ಸ್ವಾಮಿ ಅವ್ರನ್ನ ಮುಟ್ಟಿದ್ರು ಬ್ರದರ್, ಮುಟ್ಟಿ ವಾಸ ಮಾಡಿ.
ಹೋದ್ರಿ
ಯಾರು
ಸರ್,
ಮುಟ್ಟಲೆ ಮುಟ್ಟಾರ್ಲಿಲ್ಲ ಅಂತವ್ರನ್ನ ಅವ್ರು ಮುಟ್ಟಿ ವಾಸ ಮಾಡಿ.
ಖಂಡಿತವಾಗೂ ಯೇಸು ಕುಸುಮ್ಗೆ ಯಾವುದು ಅಂಟನೇ ಇರಲ್ವಲ್ಲ. ಓದಿಂತೀನಿ ಲೆವಿಟಿಕಸ್ 13 ಚಾಪ್ಟರ್ 45 46. ಲೆವಿಟಿಕಸ್ 13 ಚಾಪ್ಟರ್ 45 46 ಓದಿ.
ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರುಕೊಂಡು ಬಾಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು.
ನೋಡ್ರ ಅನೇ ಮಾಡಕ್ಕೆ ಅಶುದ್ಧನ ಅಶುದ್ಧ ಅಂತ ಕೂಗಿಕೊಳ್ಳಬೇಕು. ಆಮೇಲೆ ಮುಗಿತಾ 45 46?
ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು
ನೋಡ್ರ
ಅಶುದ್ಧನಾದದ್ದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು.
ನೋಡ್ರ ಅವ್ನ ಪ್ರತ್ಯೇಕ ವಾಸ ಮಾಡಿರ್ಬೇಕ್ರಿ, ಅವ್ನು ಬರಂಗೆ ಇಲ್ಲ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಉಜಿಯ ರಾಜ ಕೂಡ ಅಲ್ಲೇ ಇರ್ತಾರೆ. ನಾಮಾನ್ ಬಗ್ಗೆ ಕತೆ ಕೇಳಿದಲ್ಲ, ನಾಮಾನ್ಗೆ ಕುಷ್ಠರೋಗ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಸ್ರೇಲ್ ಬರ್ತಾರೆ, ಎಲಿಶಾ ಏನ್ ಮಾಡ್ತಾರೆ, ಯೋರ್ದನಲ್ಲಿ 7 ಸರಿ ಮುಳುಗು ಅಂತ ಹೇಳ್ತಾರಲ್ವ. ಸೊ ಇದೆಲ್ಲ ಏನಪ್ಪ ರೆಫರೆನ್ಸ್ ಅಂತಂದ್ರೆ, ಕುಷ್ಠರೋಗ ಬಂದ್ರೆ ಸಿಟಿಗೆ ಏನ್ ಮಾಡಂಗಿಲ್ಲ, ಬರಂಗಿಲ್ಲ ಅದರ. ಯೇಸು ಕ್ರಿಸ್ತು ಎಷ್ಟೋ ಜನ ಕುಷ್ಠರೋಗಿಗಳಿಗೆ ಏನ್ ಮಾಡ್ತಾರೆ, ವಾಸಿ ಏನ್ ಮಾಡ್ತಾರೆ ಅದವರ. ಆದ್ರೆ ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬ ಕುಷ್ಠರೋಗಿಗೂ ವಾಸಿ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ. ಏನ್ ಮಾತು ಹೇಳ್ತಾರೆ, ದಯವಿಟ್ಟು ಮಹಾಯಾಜಕನಿಗೆ ಹೋಗಿ ನೋಡಿಸ್ಬಿಟ್ಟು ಏನೆಲ್ಲ ಬಲಿಗಳು ಕೊಡಬೇಕು, ನಿಮ್ ಬಲಿಗಳು ಕೊಡು ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದನ, ಮತ್ತೆ 8ನೇ ಅಧ್ಯಾಯ 3 ಮತ್ತು 4 ಓದ್ರಿ. ಮ್ಯಾಥ್ಯೂ 8 ಚಾಪ್ಟರ್ 3 ಅಂಡ್ 4 ಓದಿ.
ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಆಗ ಯೇಸು ಅವನಿಗೆ ಯಾರಿಗೂ ಹೇಳಬೇಡ ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು.
ನೋಡ್ರಿ ಹೇಳ್ತಾರೆ, ಯಾರಿಗೂ ಹೇಳ್ಬೇಡ ಅಂತ ಯಾಕೆ ಹೇಳ್ತಾರೆ? ನೀನೇ ಹೋಗಿ ಹೇಳಿದ್ರೆ ಯಾರು ನಂಬಲ್ಲಪ್ಪ, ಹೊಡೆದು ಬಿಡ್ತಾರೆ, ಸತ್ತೋಗಿ ತೊಗೊಬಿಡ್ತೀಯ. ಅದಕ್ಕೂ ಫಸ್ಟ್ ಹೋಗಿ ಏನ್ ಮಾಡಿ ನೀನು, ಯಾಜಕನಿಗೆ ನೋಡಿಸಿ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಏನ್ ನೇಮಿಸಿದ ಕಾಣಿಕೆ ಏನ್ ಮಾಡಿ ನೀನು ಉಡೋದ್ರೆ ಐತಲ್ಲ, ಯಾಜಕ ಕಂಡ 16ನೇ ಅಧ್ಯಾಯದಲ್ಲಿ ಓದ್ರಲ್ಲ. ಇವಾಗ ರೂಲ್ಸ್ ಇದೆ, ಅದನ್ನ ದಯವಿಟ್ಟು ನೀನ್ ಮಾಡಿ ನೀನು ಫಾಲೋ ಮಾಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಯಾಜಕ ಸರ್ಟಿಫೈ ಮಾಡ್ಬೇಕು ಮನೆಗೆ ಹೋಗ್ಬೇಕೋ ಇಲ್ವೋ ಅಂತಂದ್ಬಿಟ್ಟು ಅಲ್ರ. ಇದು ಜನರುಗಳಿಗೆ ಏನಾಗಿರ್ತಾರೆ, ಸಾಕ್ಷಿಯಾಗಿರ್ತಾರೆ ಅಂತ ಹೇಳ್ತಾರೆ ಅಲ್ಲರ. ಸರಿ, ಇವಾಗ ನೀವೇ ಹೇಳ್ರಿ, ಯಾಜಕ ಮಹಾಯಾಜಕ ಎಲ್ಲಿರ್ತಾನೆ ಇಸ್ರೇಲಲ್ಲಿ?
ಊರೊಳಗೆ
ಊರೊಳಗೆ ಎಲ್ಲಿರ್ತಾನೆ? ಕರೆಕ್ಟ್, ಊರೊಳಗೆ ಎಲ್ಲಿರ್ತಾರೆ?
ತಿನ್ನಬಹುದು
ಎಲ್ಲಿ ಬದರ್? ಕರೆಕ್ಟ್, ಜೋರಿ ಕೇಳ್ರಿ.
ಸಿನಗೋಗ್
ಹಾ,
ಸಿನಗೋಗ್ ದೇವಾಲಯ
ಸಿನಾಗೋಗ ಬಲಿ ಎಲ್ಲಿ ಕೊಡ್ತಾ ಇದ್ರು?
ಮಹಾಪರಿಶುದ್ಧ ಸ್ಥಳ.
ಹಾ, ಬಲಿ ಬಲಿ ಎಲ್ಲಿ ಕೊಡ್ತಾ ಇದ್ರು? ಇಸ್ರೇಲಲ್ಲಿ ದೇವರಿಗೆ ಬಲಿಗಳು ಎಲ್ಲಿ ಕೊಡ್ತಾ ಇದ್ರು?
ಊರಾಚೆ
ಅದರ ದೇವರ ಆಲಯ ಅಲ್ಲರ. ಇಸ್ರೇಲಲ್ಲಿ ದೇವರ ಆಲಯ ಇದ್ರೆ ಬಲಿಗಳನ್ನ ಕೊಡ್ತಾ ಇದ್ದ. ಸರಿ, ಈ ದೇವರ ಆಲಯ ಎಲ್ಲಿತ್ತು? ದೇವರ ಆಲಯ ಎಲ್ಲಪ್ಪ ಇತ್ತು? ಅಯ್ಯಯ್ಯೋ, ನಾನೇನು ಕೇಳ್ಬಾರ್ದು ಕೇಳ್ಬಿಟ್ನ.
ಯೆರೂಸಲೇಮ್ ಯೆರೂಸಲೇಮ್
ಯೆರೂಸಲೇಮ್, ಅಷ್ಟೇ ಸಿಂಪಲ್ ಅಲ್ವರ. ದೇವರ ಆಲಯ ಎಲ್ಲಿತ್ತು? ಯೆರೂಸಲೇಮ್ ಅಲ್ಲಿತ್ತು. ಯೆರೂಸಲೇಮ್ಗೆ ಏನು ಹೆಸರು?
ಪರಿಶುದ್ಧ ಪಟ್ಟಣ.
ವೆರಿ ಗುಡ್. ಯೆರೂಸಲೇಮ್ ಏನ್ ಗೊತ್ತಾ ಹೆಸರು? ಪರಿಶುದ್ಧ ಪಟ್ಟಣ ಅಂತ ಏನ್ರಿ ಹೆಸರು? ಎಲ್ಲಿದೆ ಬೈಬಲ್ ಇದೆ ಅಂತೀನಿ. ಎಲ್ಲಿ? ಮ್ಯಾಥ್ಯೂ, ಮ್ಯಾಥ್ಯೂ 4 ಚಾಪ್ಟರ್ ವರ್ಸ್ 5. ಮ್ಯಾಥ್ಯೂ 4 5 ಓದ್ರಿ ಯಾರಾದ್ರ.
ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ
ನೋಡ್ರ ಏನ್ ಹೇಳ್ತಾರೆ, ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅಲ್ಲಿ ದೇವರಾಲಯ ಇತ್ತಂತದೆ. ದೇವರಾಲಯ ಇದ್ದಿದ್ದೇ ಪರಿಶುದ್ಧ ಪಟ್ಟಣ. ಇವಾಗ ಅರ್ಥ ಆಯ್ತಾ? ಏನ್ರಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಯೇಸು ಕ್ರಿಸ್ತು ಏನ್ರಿ ಶಿಲ್ಬೆ ಮೇಲೆ ಸಾಯ್ಬೇಕಾರೆ ಐತಂತೆ, ಅಲ್ಲಿ ಭೂಮಿಯು ಅದರಿತು, ಬಂಡೆಗಳು ಸೀಳಿದವು ಅನ್ನೇನು ಅರ್ಥ? ಈ ಬಂಡೆಗಳು ಆಮೇಲೆ ಸಮಾಧಿಗಳು ತೆರೆದ ಸಮಾಧಿಗಳು. ಯಾವ ಸಮಾಧಿಗಳು? ಗೊಲ್ಗೊತ್ತ ಬೆಟ್ಟ ಕೆಳಗಡೆ ಅಂತ ಸಮಾಧಿಗಳು ತೆರೆದವು. ಅದರೊಳಗಿರುವಂಥ ಅನೇಕ ಭಕ್ತರು, ಆ್ಯಕ್ಚುಲಿ ಭಕ್ತರು ಅಂತ ಬರೋಂಥ ವಾರ್ತೆ ಕೂಡ ಏನ್ರಿ ರಾಂಗ್ ಆಗಿರೋಂಥ ಒಂದು ಪದ ಟ್ರಾನ್ಸ್ಲೇಷನ್ ರೀ, ಕುಷ್ಠರೋಗಿಗಳು ಅವರು ಹೊರಗಡೆ ಬಂದು ಏನ್ರಿ ಪರಿಶುದ್ಧ ಪಟ್ಟಣಕ್ಕೆ ಏನ್ರಿ ಯೆರೂಸಲೇಮ್ ದೇವರಾಲಯ ಇದ್ದಿದ್ದು ಅಲ್ಲಿ ಅಲ್ಲೋಗ್ಬಿಟ್ಟು ಅನೇಕ ಜನಗಳಿಗೆ ಏನು ಮಾಡ್ತಾರೆ, ನೋಡ್ಸ್ಕೊತಾರೆ. ಯಾಕೆ ಅದಾಗಿದ್ದು ಯಾವಾಗ? ವಾಕ್ಯ ಓದಿದ್ರ ಇನ್ನೊಂದು ಸತಿ ಓದಿ ವಾಕ್ಯನ, ಯಾವಾಗ ಆಯ್ತು ನೋಡೋಣ. ಮ್ಯಾಥ್ಯೂ 27 ಫಿಫ್ಟಿ ಟು ಫಿಫ್ಟಿ ತ್ರೀ ಇನ್ನೊಂದು ಸತಿ ಓದಿ ನೋಡೋಣ. ನಿಧಾನವಾಗಿ ಎಲ್ಲ ದಯವಿಟ್ಟು ಗಮನಿಸಿ, ಬೈಬಲ್ ತೆಗೆದು ಓದಿ ಗಮನಿಸಿ, ಓದಿರ್ತೀನಿ. ಮ್ಯಾಥ್ಯೂ 27 52 53 ಓದಿ.
ಭೂಮಿಯು ಹದರಿತು,
ಹ್ಮ್,
ಬಂಡೆಗಳು ಸೀಳಿದವು.
ಹಾ, ಇದೆಲ್ಲ ಆಗಿದೆ ಯಾವಾಗ? ಭೂಮಿ ಅದರಿತ್ತು, ಬಂಡೆಗಳು ಸೀಳಿದವು, ಆಮೇಲೆ
ಸಮಾಧಿಗಳು ತೆರೆದವು.
ಸಮಾಧಿಗಳು ತೆರೆದವು, ಇವೆಲ್ಲ ಆಗಿದೆ ಯಾವಾಗ?
ಯೇಸು ಸ್ವಾಮಿ ಬಂದಾಗ,
ಯಾವಾಗ?
ಯೇಸು ಕೃಷ್ಣ ಶಿಲುಬೆಯಲ್ಲಿ ಮರಣ ಹೊಂದಿದಾಗ.
ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಒಂದು ಮರಣ ಹೊಂದಾಗ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಶಿಲುಬೆಯಲ್ಲಿ ಮರಣ ಹೊಂದಾಗ. ನೆಕ್ಸ್ಟ್ ಮುಂದಕ್ಕೆ ಓದಿ ವಾಕ್ಯ. ಹಾ
ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು,
ಹಾ,
ಮತ್ತು ಆತನು ಎದ್ದ ಮೇಲೆ
ಅಂಡರ್ಲೈನ್
ಸಮಾಧಿಗಳೊಳಗಿಂದ
ಮಾಡ್ಕೊಳ್ಳಿ, ಅವರು
ಹೊರಗೆ ಬಂದು.
ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬರಲಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ಅವ್ರು ಇಮ್ಮಿಡಿಯೇಟ್ ಆಗಿ ಹೊರಗಡೆ ಬರಲಿಲ್ಲ. ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ಮೇಲೆ ಹೊರಗಡೆ ಬಂದರು. ಅಂದರೆ ಯೇಸು ಕ್ರಿಸ್ತು ಸತ್ತಿ ಪುನರುತ್ಥಾನ ಆಗಕ್ಕೆ 3 ದಿನ ಟೈಮ್ ಇದೆ. ಆ 3 ದಿನದ ನಂತರನೇ ಇವ್ರು ಏನಾಗಿದೆ ಹೊರಗಡೆ ಬಂದಿರೋದು. ಹಂಗಾದ್ರೆ ಏನಾಯಿತು, ಏನಾಯಿತು ಗೊತ್ತಾ? ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಸಾಯ್ಬೇಕಾದ್ರೆ ಅವ್ರಿಗೆ ಎಷ್ಟು ಹೊಡೆದಿದ್ರು ಅಂತಾರೆ, ಮೈಯೆಲ್ಲ ರಕ್ತ ರೀ, ವಿಕಾರ ಮಾಡಿಬಿಟ್ಟಿದ್ರು, ಮನುಷ್ಯನ ತನಕ ಕಾಣಿಸಿಲ್ಲ ರೀ. ಅದರ ಬಂಡೆಗಳು ಸೀಳಿತು, ಭೂಮಿ ಅದರಿತು, ಆಕಾಶ ಹಂಗಿತ್ತಂತೆ, ದಟ್ಟವಾಗಿರಂಥ ಮೋಡ ಮುಚ್ಕೊಂತದ್ದು. ಬೈಬಲನ್ನು ಓದ್ತೀರಿ, 3 ಗಂಟೆ ಕಾಲ, ಮೊಟ್ಟ ಮೊಟ್ಟ ಮಧ್ಯಾಹ್ನ 12 ಗಂಟೆನ 3 ಗಂಟೆವರೆಗೂ ದೇವ್ರು ಏನ್ರಿ ಒಳ್ಳೆ ಮೋಡ ಮುಚ್ಚಿಬಿಟ್ರಿ, ಭಯಂಕರ ಮೋಡ ಮುಚ್ಕೊಂಡ್ರೆ ನೆಕ್ಸ್ಟ್ ಏನು ಬರ್ತದೆ
ಸಿಡಿಲು ಬರ್ತದೆ ಬಿಡುದು,
ಆಮೇಲೆ?
ಗುಡುಗು ಸಿಡಿಲು,
ಆಮೇಲೆ ಗುಡುಗು ಸಿಡ್ಲು, ಆಮೇಲೆ
ಕತ್ತಲ ಉಂಟಾಗುತ್ತೆ,
ಆಮೇಲೆ ಏನು ಬರ್ತದೆ ಹೇಳಿ? ಗುಡುಗು ಸಿಡ್ಲು, ಆಮೇಲೆ ನೆಕ್ಸ್ಟ್ ಏನು ಬರ್ತದೆ?
ಮಳೆನು ಮಳೆ
ಅಯ್ಯೋ
ಬರುತ್ತೆ, ಮಳೆ ಬರುತ್ತೆ,
ಅಯ್ಯೋ ಅಯ್ಯೋ, ನೀವು ಯಾವ ಊರಲ್ಲಪ್ಪ ಇರೋದು? ಗುಡುಗು ಸಿಡ್ಲು ಆಮೇಲೆ ಏನು ಬರ್ತದೆ?
ಮಳೆ ಬರುತ್ತೆ.
ಅಯ್ಯೋ, ಅದನ್ನು ಯೋಚನೆ ಮಾಡ್ತಿರಲ್ಲ. ಗುಡುಗು ಸಿಡ್ಲು ಮಳೆ ಬರ್ತದೆ ಅಂತ ಹೇಳಲ್ವಾ? ಮಳೆ ತಾನೇ ಬರ್ತದೆ, ಗುಡುಗು ಮಿಂಚು ಹೊಡೆದ್ಮೇಲೆ ಮಳೆ ಬರಬೇಕಾ ಬಿಡ್ವಾ?
ಬರ್ಬೇಕು
ಬರಬೇಕು ಅಲ್ವರ? ಮಳೆ ಬಂದಿರ್ತದೆ, ಮಳೆ ಬಂದು ಏನಾಗಿರ್ತ ಗೊತ್ತಾ? ಯೇಸು ಕ್ರಿಸ್ತನ ದೇಹದ ಮೇಲೆ ಏನಂತ ರಕ್ತ ಇರುತ್ತೆಲ್ಲ ಮಿಕ್ಸ್ ಆಗಿ ಎಲ್ಲೋಗಿರ್ತಾರ ಹರ್ಕೊಂಡಂಗೆ, ಆ ಗುಹೆ ಕೆಳಗಡೆ ಇರಂತ, ಆ ಬೆಟ್ಟದ ಕೆಳಗೆ ಗುಹೆಗಳಿತ್ತಲ್ಲ, ಆ ಕುಷ್ಠರೋಗಿಗಳ ಮೇಲೆ ಏನಾಗಿರ್ತಾರೆ ಇವೆಲ್ಲ
ಕರ್ಕೊಂಡು ಹೋಗಿತ್ತು.
ಹರ್ಕೊಂಡೋಗಿರ್ತಾರೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಎಷ್ಟು ಪವರ್ ಇದೆ ಏನ್ರಿ? ಅವ್ರ ಬಟ್ಟೆನ ಮುಟ್ಟಿದ್ರೇನೇ ರಕ್ತ ಕುಸುಮ ರೋಗ ವಾಸಾಗ್ಬಿಡೋದ್ರಿ. ಯೇಸು ಕ್ರಿಸ್ತ ಟಚ್ ಮಾಡಿದ್ರೆ ಎಲ್ಲ ಕಾಯಗಳು ವಾಸಿಯಾಗ್ಬಿಡೋದು. ಆತನ ರಕ್ತದಲ್ಲಿ ಏನ್ರಿ ಪವರು? ಕುಷ್ಠರೋಗಿಗಳು ವಿಧಿದ ತಕ್ಷಣ ಕುಷ್ಠರೋಗಿಗಳು ವಾಸಿಯಾಗಿದೆ. ಅವ್ರಿಗೆ ಗೊತ್ತಾಗಿಲ್ಲ, ಯಾಕಂದರೆ ಕುಷ್ಠರೋಗಿಗಳು ಅವಾಗವಾಗ ಬರ್ತಾ ಇರಲ್ಲ ಆಚೆ ಕಡೆ. ಅವ್ರೇನು ಮಾಡಿದ್ದಾರೆ ಸಮಾಧಿಯಲ್ಲಿ ಅಲ್ಲೇ ನೋಡಿ ನಿಂತೀನಿ. ಯೇಸು ಕ್ರಿಸ್ತು ಪುನರ್ತಾನೆ 3 ದಿವಸ ಆಗೋಯ್ತು ಅಲ್ವರ? ಹೊರಗಡೆ ಎಷ್ಟು ದಿನ ಇರುತ್ತೆ? ಊಟಕ್ಕೆ ಬೇಕಲ್ಲ, ಅವಾಗ ಸ್ವಲ್ಪ ಹೊರಗಡೆ ಬರಬೇಕಲ್ಲ. ಅವಾಗ ಹೊರಗಡೆ ಬಂದಾಗ ನೋಡ್ತಾರೆ ಏನಾಗಿದೆ, ಕುಷ್ಠರೋಗ ಎಲ್ಲ ವಾಸಿ ಆಗ್ಬಿಟ್ಟಿತ್ತು ಅಲ್ವರ? ಈ ಘಟನೆ ಬಗ್ಗೆನೆ ಇಲ್ಲಿ ಸತ್ಯವೇದ್ಯರು ಹೇಳ್ತಾರದು ಏನ್ರಿ? ಗೊಲ್ಗೊತ್ತಾ ಬೆಟ್ಟ ಕೆಳಗಡೆ ಇರೋಂಥ ಲೆಪ್ರಸಿ ಪೇಷಂಟ್ಸ್ಗಳು, ಅವರೆಲ್ಲ ಲೆಪ್ರಸಿ ರೋಗಗಳು ಕುಷ್ಠರೋಗಗಳಲ್ಲಿ ವಾಸಿಯಾಗಿರೋದ್ ಬಗ್ಗೆ ಅವರು ಪರಿಶುದ್ಧ ಪಟ್ಟಣ ಅಂದ್ರೆ ಏನ್ರಿ? ಆಲಯದಲ್ಲಿ ಇರೋಂಥ ಯಾಜಕನಿಗೆ ಯಜ್ಞಗಳು ಕೊಟ್ಟು ಅನೇಕ ಜನಗಳಿಗೆ ಸಾಕ್ಷಿಯಾಗಿ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಏನು ಮಾಡ್ತಾ ಇದ್ದಲ್ಲ ಅಲ್ಲಿ ಹೇಳ್ತಾರದ ಹೊರತು, ಯಾವುದೋ ಎದ್ಬಂದ್ಬಿಟ್ಟು ಸಮಾಧಿಲ್ದಿರೋರು ಎಲ್ಲರೂ ಪರಲೋಕಕ್ಕೆ ಹೋಗ್ಬಿಟ್ರೆ ಅಂತ ಎಲ್ಲೂ ಕೊಟ್ಟಿಲ್ಲ ರೀ. ಅದರ ಇದಕ್ಕೆ ಪ್ರೂಫ್ ಇದೆ. ಎಲ್ಲಿದೆ ಪ್ರೂಫ್ ಅಂತಂದರೆ, ನೀವು ಬೆನರ್ ಅಂತ ಪಿಕ್ಚರ್ ನೋಡಿರ್ಬೋದು, ನೋಡಿರ್ತೀನಿ ಸೀನ್ ನೋಡಿಸಿ ನೋಡಿರ್ತೀನಿ. ಈ ಬೆನರ್ ಅಂತ ಪಿಕ್ಚರು ಕ್ರಿಶ್ಚಿಯನ್ ಒಂದು ರೆಕಾರ್ಡ್ ಬೇಸಿಸ್ ಮೇಲೆ ತೆಗೆದಿರೋದು ರೀ. ಅದರ ಕ್ರೈಸ್ತರ ಒಂದು ಏನ್ರಿ ಇತಿಹಾಸದ ರೆಕಾರ್ಡ್ ಮೇಲೆ ನೋಡಿರ್ತೀನಿ. ಅಲ್ಲಿ ಬೆನರ್ ಅವರು ತಂಗಿಗೆ ಮತ್ತು ತಾಯಿಗೆ ಕುಷ್ಠರೋಗ ಬಂದಿರ್ತಾರೆ. ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ಅವರು ಶಿಲುಬೆ ಮೇಲೆ ಇರ್ಬೇಕಾದ್ರೆ ಅವ್ರು ಕೆಡ ಗುಹೆಯಲ್ಲಿ ವಾಸ ಮಾಡ್ತಿರ್ತಾರೆ. ಆ ನೀರು ಅವ್ರ ಮೇಲೆ ಆಗ್ತಾರೆ ಗೊತ್ತಿಲ್ದ್ರ ಬೀಳ್ತಾರೆ ನೋಡಿರ್ತೀನಿ. ಆ ನೀರು ಬಿದ್ದಿದ ತಕ್ಷಣ ಅವ್ರ ಕುಷ್ಠರೋಗಗಳು ಏನಾಗೈತಲ್ಲ ವಾಸಿ ಆಗೋಯ್ತರಿ. ಆದ್ರ ಇದು ಜೋಸಫಸ್ ಬರೆದಿರಂತ ಹಿಸ್ಟೋರಿಯನ್ ರೆಕಾರ್ಡ್, ಪಕ್ಕಾ ರೆಕಾರ್ಡ್ ರೀ ಇದು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸೊಗಳೇ ಏನ್ರಿ, ಮತ್ತೆ 27ನೇ ಅಧ್ಯಾಯ ಅಲ್ಲಿ ಬರೋಂಥ ವಾರ್ತೆ ಬಂದ್ಬಿಟ್ಟು ಏನ್ರಿ, ಯಾವುದೋ ಸತ್ತೋಗಿರೋಂಥ ವ್ಯಕ್ತಿಗಳು ಎದ್ದು ಬಂದ್ಬಿಟ್ರು ಅದರ ನಗರದಲ್ಲಿ ಅಂತ ಎಲ್ಲ ಜನಗಳಿಗೆ ಕಾಣಿಸ್ಕೊಂಡ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ, ಅಲ್ಲಿ ಖಂಡಿತವಾಗೂ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾ ಇಲ್ಲ. ಯಾಕಂದರೆ ಒಂದು ಕಡೆ ವಾಕ್ಯ ಸತ್ತವ್ರು ಯಾರು ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ ಕ್ರಿಸ್ತನ ಎಡೆ ಬರೀಕೆ ತನಕ ಅಂತ ಹೇಳಬೇಕ್ರೆ, ಸೆಂಟ್ರಲ್ ಮಾತ್ರ ಯಾರೋ ಒಬ್ಬರು ಇಬ್ಬರು ಎದ್ದೋಗ್ಬಿಟ್ರು ಅಂತ ಹೇಳೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ವಾಕ್ಯ ವಾಕ್ಯನೇ, ವಾಕ್ಯ ಬಹು ಸ್ಪಷ್ಟವಾಗಿರ್ತಾರೆ ದೇವ್ರ ವಾಕ್ಯ. ಅದರ ಏನ್ರಿ, ನಾವು ಯಹೋವನ ವಾಕ್ಯ ಹುಡುಕಿ ಓದ್ಬೇಕಷ್ಟೇ. ಅದರ ತಪ್ಪಾಗಿದ್ರೆ ನಮ್ಮ ಕಡೆ ತಪ್ಪಾಗಿರ್ತಾರೆ ಹೊರತು ಸತ್ಯವೇದದಲ್ಲಿ ದೇವ್ರ ಕಡೆಯಿಂದ ಯಾವುದು ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿನೇ, ಏನಾರೋ ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಾವು ಸತ್ಯವೇದನ ಅರ್ಥ ಮಾಡ್ಕೊಂತ ವಿದ್ಯದಲ್ಲಿ ಏನಾಗಿರ್ತಾರೆ ಪ್ರಾಬ್ಲಮ್ ಇರ್ತಾರೆ ಅಷ್ಟೇ ಹೊರತು ಬೇರೇನೂ ಇಲ್ಲ ರೀ. ಅದರ ಅದಕ್ಕೆ ನೋಡ್ಬೇಕ್ರೆ ನೀವು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನೋಡ್ಬೋದು ನೋಡಿರ್ತೀರಿ. ಯೇಸು ಕ್ರಿಸ್ತು ಸಾಯ್ಬೇಕಾದ್ರೆ ದೇವರು ತನ್ನ ಕೋಪನ ಎಲ್ಲ ವಿದ್ಯದಲ್ಲಿ ನೋಡಿಸ್ಬಿಟ್ರಿ, ಭೂಮಿ ಅದರದು, ಬಂಡೆಗಳು ಸೀಳೋದು, ಸಮಾಧಿಗಳು ತೆರೆಯೋದು, ಅದು ಮಾತ್ರ ಅಲ್ಲ, ಆಲಯದಲ್ಲೇ ಇತ್ತು ತೆರೆ ತೆರೆ ಹರಿದು ಹೋಗ್ಬಿಡ್ತಾರೆ. ಹೆಂಗಿಂದ ಹರಿತು? ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಡ ಅಲ್ಲರೇ ಅದರ ಕೆಳಗಡೆಯಿಂದ ಹರಿದು ಬಿಡಿದ್ರೆ ಏನು ಮಾಡಿರೋದು? ಪರಿಸರ ಸದಿಸೋದು, ಶಿಷ್ಯನ ಮೇಲೆ ತಪ್ಪನ್ನು ಹೊರಿಸ್ಬಿಟ್ಟಿರೋರು. ಮೇಲ್ಗಡೆಯಿಂದ ಸೀಳ್ತಾರೆ ನೋಡ್ರಿ ಅಂತೀನಿ ಅದರ. ಯಾಕೆ ಅದರ ದೇವರು ಪರ್ಮಿಷನ್ ಕೊಟ್ಟಿದ್ದು ಪರಲೋಕಕ್ಕೆ ಬರೋಕ್ಕೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಒಳ್ಳೆ ಈ ಥರ ಎಲ್ಲ ದೇವ್ರ ಕೋಪ ವ್ಯಕ್ತಪಡಿಸಿರ್ಬೇಕಾದ್ರೆ ಭಯಂಕರವಾಗಿ ಮಳೆ ಏನಾಗಿರ್ತಾರೆ ಆಗಿರ್ತಾರೆ ಅಲ್ವರ. ಯೇಸು ಕ್ರಿಸ್ತನ ರಕ್ತದಲ್ಲಿ ಎಷ್ಟು ಪವರ್ ಇದೆ ನಮ್ಗೆ ಚೆನ್ನಾಗಿ ಗೊತ್ತು. ಬಟ್ಟೆಯಲ್ಲಿ ಎಷ್ಟು ಪವರ್ ಇರ್ಬೇಕಾದ್ರೆ ಕರ್ತಾಧಿಕರ್ತ ರಾಜಾದಿ ರಾಜನ ಒಂದೊಂದು ಅಂಗದಲ್ಲೂ ಒಂದೊಂದು ರಕ್ತದ ಹನಿಗಳಲ್ಲಿ ಏನಿದೆ ಅಷ್ಟೊಂದು ಪವರ್ ಇದೆ. ಅದ್ರ ಅದೇ ನೋಡ್ಬೇಕ್ರೆ ಇದು ಕುಷ್ಠರೋಗಿಗಳು ವಾಸಿ ಮಾಡೋದ್ ಬಗ್ಗೆ ಹೇಳ್ತಾ ಹೊರತು ಬೇರೆ ಯಾವ್ದ್ರ ಬಗ್ಗೆನೂ ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಇದರಿಂದ ನಮಗೆ ಬಹು ಸ್ಪಷ್ಟವಾಗಿ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ಆತ್ಮ ಏನಾಗ್ತಾರೆ ಸಾಯ್ತಾರೆ ಅಂತ ಅಲ್ವರ. ಇನ್ನೊಂದು ಕೊನೆಯದಾಗಿ ಇನ್ನೊಂದು ಇದೆ, ಓದ್ಬಿಡೋಣ, ಓದಿ ದಯವಿಟ್ಟು. ರೆವಲೇಷನ್ 6:9-10 ಓದಿ ಯಾರಾದ್ರು. ಪ್ರಕಟಣೆ 6:9-9.
ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ಒಡೆಯನೆ ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು.
ನೋಡ್ರ ಅಲ್ಲಿ 5ನೇ ಮುದ್ರೆ ಹೊಡೆದಾವಾಗ ಬಲಿಪೀಠದ ಕೆಳಗಡೆ ಏನ್ರಿ ಸತ್ತೋಗಿರೋ ಆತ್ಮಗಳಿದಂತೆ, ಅವು ದೇವತೆ ಕುಕ್ಕುದಂತೆ. ದೇವರೇ ನಮ್ಮನ್ನು ಸಾಯಿಸಿದ್ದಕ್ಕಾಗಿ ಇನ್ನು ಎಷ್ಟು ವರ್ಷ ಹಿಂಗೆ ಇರ್ತೀರಾ, ಅದಕ್ಕೆ ನ್ಯಾಯ ತೀರ್ಪು ಯಾವಾಗ ಕೊಡ್ತೀರಾ ಅಂತಂದ್ರು. ಅದರ ಅದಕ್ಕೆ ಇದಂಗೆ ಆತ್ಮ ಸತ್ತೋಗಿದ ಮೇಲೆ ಅಲ್ವರ ಈ ಆತ್ಮ ಹಿಂಗೆ ಮಾತಾಡಕ್ಕೆ ಸಾಧ್ಯ ಅಲ್ವರ. ಅದು ಈ ಆತ್ಮ ಹೆಂಗಿತ್ತಂತೆ ಬಲಿಪೀಠ ಕೆಳಗಡೆ ಇತ್ತಂತೆ. ಅದಕ್ಕೆ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ, ಇದು ಅರ್ಥ ಏನು? ಇದರ್ಥ ಏನಪ್ಪಾ ಅಂತಂದ್ರೆ ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆಯಲ್ಲೇ ಬರ್ದಿಲ್ಲ. ಪ್ರಕಟಣೆ ಬರ್ದಿದ್ ಹೆಂಗೆ ಏನ್ರಿ? ಸಿಂಬಾಲಿಕ್ ಲ್ಯಾಂಗ್ವೇಜ್, ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂದ್ರೆ ಏನ್ರಿ? ಚಿಹ್ನೆಗಳ ಭಾಷೆಗಳಲ್ಲಿ ನಮಗೆ ಬರ್ದಿದ್ದಾರೆ ಅವರ. ಓದ್ ನೋಡಿ ಬೈಬಲಲ್ಲೇ ಕೊಟ್ಟಿದ್ದಾರೆ. ಪ್ರಕಟಣೆ ಒಂದು ಒಂದು ಓದಿ.
ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು.
ಏನ್ ಮಾಡದಂತೆ ದಾಸನಂತೆ ಯೋಹಾನನಿಗೆ ಏನ್ ಮಾಡದಂತೆ?
ಸೂಚಿಸಿದನು.
ಸೂಚಿಸಿದ್ರು. ಏನ್ ಸೂಚಿಸಿದ್ರು ಅಂತೆ? ಹೇಳಿದ್ರು ನೋಡ್ಸು ಅಂತ ಹೇಳ್ಬಿಟ್ಟು ಸೂಚಿಸು ಅಂತ ಕೇಳಿದ್ರು. ಸೂಚಿಸಿದ್ರು ಅನ್ನೋ ತಮ್ಮನಿಗೆ ಸೂಚನೆಗಳ ಮುಖಾಂತರ ತಿಳಿಸಿರೋದ್ರಿ. ಅದಕ್ಕೆ ಪ್ರಕಟಣೆಯಲ್ಲಿ ಏನ್ ನೋಡ್ತೀರಿ ಏನ್ರಿ? ಕುದುರೆ ನೋಡ್ತೀರಿ, ರಥಗಳು ನೋಡ್ತೀರಿ ಅಲ್ವರ, ಮುದ್ರೆಗಳನ್ನ ನೋಡ್ತೀರಿ, ಸಿಂಹಾಸನ ನೋಡ್ತೀರಿ ಅಲ್ವರ, ಒಂದು ಸ್ತ್ರೀನ ನೋಡ್ತೀರಿ, ಘಟಸರ್ಪ ನೋಡ್ತೀರಿ. ಇವೆಲ್ಲ ಲಿಟ್ರಲ್ಲ, ಇವೆಲ್ಲ ನೇರವಾಗಿರೋ ಭಾಷೆನ. ಉದಾಹರಣೆಗೆ ಒಂದು ವಾಕ್ಯ ಓದೋ ನೋಡಿದ್ದೀನಿ ಇಲ್ಲಿ. ಪ್ರಕಟಣೆ 13:1-2 ಯಾರಾದರೂ ಓದ್ರಿ. ರೆವಲೇಷನ್ 13:1-2 ಯಾರಾದ್ರು ಓದ್ರಿ. ಪ್ರಕಟಣೆ 13:1-2.
ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ
ಎಷ್ಟು
ದೇವದೂಷಣ
ತಲೆ?
ನಾಮಗಳು ಇದ್ದವು.
ಎಷ್ಟು ತಲೆ ಐತೆ? ಎಷ್ಟು ಕೊಂಬಿತ್ತು?
7 ತಲೆಗಳು.
ಇರಿ ಬರಂಬುದರ ಎಷ್ಟು ತಲೆ ಐತೆ? ಎಷ್ಟು ಕೊಂಬಿತ್ತು?
7 ತಲೆ, 10 ಕೊಂಬು.
ವೆರಿ ಗುಡ್. ನಿಧಾನವಾಗಿ ಕೂದಿ. ಮುಂದೆ ಕೂದಿ ಹೆಂಗೆ? ನೆಕ್ಸ್ಟ್.
10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು.
ಆಮೇಲೆ
ನಾನು ಕಂಡ ಮೃಗವು ಚಿರತೆಯಂತಿತ್ತು.
ಹೆಂಗಿತ್ತು ಬ್ರದರ್?
ಚಿರತೆಯಂತಿತ್ತು.
ಕೀರ್ತಿ ಅಂತಿತ್ತು. ನೆಕ್ಸ್ಟ್.
ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ,
ಕಾಲುಗಳೆಂಗಿದೆ?
ಕರಡಿ
ಕರಡಿ ಕಾಲು
ಕಾಲು
ಕರಡಿ ತರ. ನೆಕ್ಸ್ಟ್.
ಅದರ ಬಾಯಿ ಸಿಂಹದ ಬಾಯಿಯಂತೆಯೂ
ಓ,
ಇದ್ದವು.
ಬಾಯಿ ಹೆಂಗಿದೆ?
ಸಿಂಹದ ಬಾಯಿ.
ಸಿಂಹದ ಬಾಯಿ. ನೆಕ್ಸ್ಟ್.
ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು
ಮಹಾ
ಕೊಟ್ಟನು.
ಅಧಿಕಾರವನ್ನು ಕೊಟ್ಟನು. ಇವಾಗ ಈ ಮುರುಘ ನೋಡಕ್ಕೆ ಹಿಂಗಿದೆ ವ್ಯವಸ್ಥೆ ಮಾಡಿರ್ತೀನಿ ಏನ್ರಿ? ತಲೆಗಳು, ಕೊಂಬುಗಳು, ಅದ್ರಲ್ಲಿ ಮುಕುಟಗಳಾಗಿತ್ತಂತೆ. ಅದರ ಬಾಡಿ ನೋಡಕ್ಕೆ ಹೆಂಗಿದೆ? ದೇಹ ಹೆಂಗಿದೆ ಅಂತೆ? ದೇಹ ಹೆಂಗಿದೆ? ಚಿರತೆ ತರ ಇದೆ ಅಲ್ವರ. ಮುಖ ಹೆಂಗಿದೆ? ಕಿಮ್ಮು ತರ ಇದೆ. ಕೈಗಳು, ಕೈ ಕಾಲುಗಳು ಹೆಂಗಿದೆ ಅಂತೆ? ಕರಡಿ ತರ ಇದೆ ಅಂತೆ. ಅಂದ್ರ ಇವಾಗ ಈ ಮುರುಘ ಎಲ್ಲಿ ಸಿಗ್ತದೆ? ಎಲ್ಲೈತೆ ಈ ಮುರುಘ? ಈ ಮುರುಘ ಎಲ್ಲೈತೆ?
ಇಲ್ಲೆಲ್ಲೂ ಇಲ್ಲ ಬಿಡು.
ಎಲ್ಲೂ ಇಲ್ಲ. ಅದು ಅದು ಒಂದು ಚಿಹ್ನೆಯ ರೂಪದಲ್ಲಿ ನಮ್ಮ ಹತ್ರ ಮಾತಾಡಿರೋದು ಅಲ್ವರ. ಇದು ನೇರವಾಗಿರೋ ಭಾಷೆ ಅಲ್ಲ ರೀ. ಇದೇ ರೀತಿ ಪ್ರಕಟಣೆಯಲ್ಲಿ ಇವನ ಓದಿರಂತ ವಾಕ್ಯ ಬಂತಲ್ಲ ಏನ್ರಿ ಅಲ್ಲಿ ಐದನೇ ಮುದ್ರೆ ಒಡೆದವಾಗ ಆರನೇ ಅಧ್ಯಾಯ 9 ಮತ್ತು 10 ಅದು ಕೂಡ ನೇರವಾಗಿರೋ ಭಾಷೆ ಇಲ್ಲ ರೀ. ಅದು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಮುದ್ರೆ ನೋಡ್ಬೇಕು. ಯಾಕೆ ಮುದ್ರೆ? ಆ ಮುದ್ರೆ ಒಡೆದವಾಗ ಏನಾಯ್ತು, ಏನದು ಮುದ್ರೆ ಅಂತ ನೋಡ್ಬೇಕು. ಫಸ್ಟ್ ಓದ್ಬೇಕು ಬಲಿಪೀಠ. ಬಲಿಪೀಠ ಎಷ್ಟಿತ್ತು ಸೈಜ್? ಬಲಿಪೀಠದ ಅಳತೆ ಏನು? 7x7 ಫೀಟ್ ಆಯ್ತರ. ಆ 7x7 ಫೀಟ್ ಬಲಿಪೀಠ ಕೆಳಗಡೆ ಯಾಕೆ ಹೋದ್ವು ಆತ್ಮಗಳು? ಮೇಡನೇ ಇರ್ಬೋಯ್ತಲ್ಲ, ಯಾಕೆ ಆತ್ಮಗಳು ಕೆಡಕ್ ಹೋದ್ವು? ಏನಾಗ ಬಲಿಪೀಠ ಅಂತ ಅರ್ಥ ಅಲ್ವರ? ಇವೆಲ್ಲ ಏನ್ ಮಾಡೋದು ನಾವು, ನಾವು ಓದ್ಬೇಕ್ರಿ ಅಲ್ವರ. ಅದಕ್ಕೆ ಕುದುರೆಗಳು, ಆ ಮುದ್ರೆಗಳು, ಒಂದೊಂದೇ ಮುದ್ರೆ ಹೊಡೆದಾಗ ಕುದುರೆಗಳ ಬಣ್ಣಗಳು ಏನಾಯ್ತು, ಅಲ್ಲಿ ಏನಕ್ಕೆ ಚೇಂಜ್ ಆಯ್ತು, ಇವೆಲ್ಲ ಓದಬೇಕು. ಇವೆಲ್ಲ ಓದಿದ ಮೇಲೆ ಆ ಒಂದು ಆತ್ಮ ಮಾತಾಡ್ತಾನ ಅರ್ಥ ನಮ್ಗೇನಾಗ್ತದೆ ಅದು ಗೊತ್ತಾಗ್ತಾರೆ ಅದರ. ಆದರೆ ಒಂದು ಮಾತ್ರ ಇದು ನೇರವಾಗಿರೋಂಥ ಭಾಷೆ ಅಲ್ಲ. ಈ ವಾಕ್ಯನ ಇಟ್ಕೊಂಡು ಆತ್ಮ ಸಾಯಲ್ಲ ಅಂತ ಹೇಳೋದಕ್ಕೆ ಖಂಡಿತವಾಗೇನಿಲ್ಲ ಏನ್ರಿ, ಸಾಧ್ಯನೇ ಇಲ್ಲ. ಅದಕ್ಕೆ ಬೈಬಲ್ನಲ್ಲಿ ಏನ್ರಿ ಇದರ ನಾವು ಪ್ರಕಟಣೆ ಅಂತ ಒಂದು ಅಧ್ಯಯನ ಇದೆ, ರೆವಲೇಷನ್ ಸ್ಟಡೀಸ್ ಅಂತಲೇ ಇದೆ, ದೇವಸಿದ್ಧ ನೋಡೋಣ. ಆದರೆ ಇವೆಲ್ಲ ವಾಕ್ಯಗಳನ್ನ ನಮ್ಗೆ ಕ್ಲಿಯರ್ ನೋಡಬೇಕಾದ್ರೆ ನಮಗೆ ಬಹು ಸ್ಪಷ್ಟವಾಗಿ ಏನಪ್ಪ ಗೊತ್ತಂದರೆ ಆತ್ಮ ಏನಾಗ್ತದೆ ಸಾಯ್ತದೆ. ಆತ್ಮ ಏನಿದೆ? ಸಾವಿದೆ. ಅದರಿಂದ ಬೈಬಲ್ನಲ್ಲಿ ಆತ್ಮ ಸಾಯ್ದಿರಂಥ ರೀತಿಯಲ್ಲಿ ಅಭಿಪ್ರಾಯ ಕೊಡೋಂಥ ಒಂದೇ ಒಂದು ವಾಕ್ಯ ಕೂಡ ಏನಾಗಿಲ್ಲ ಇಲ್ಲ. ನಾವು ಇದುವರೆಗೂ ಎಲ್ಲ ವಾಕ್ಯಗಳು ನಿಮ್ಮಿದ್ರಿ ಪರಿಗಣಿಸ್ಬಿಡಿದ್ರಿ, ಓಕೆನಾ? ಸರಿ, ಇವಾಗ ಯಾರಿಗೆ ಏನಾರ ಡೌಟ್ಸ್ ಇತ್ತು ಅಂದರೆ ಧಾರಾಳವಾಗಿ ಸಂಕೋಚ ಇಲ್ಲದ್ರೆ ಕೇಳಿ, ನಿಮ್ಮ ಎಲ್ಲ ಪ್ರಶ್ನೆಗಳು ಸತ್ಯವೇದ ಮುಖಾಂತರ ಉತ್ತರ ಕೊಡೋಣ. ಯಾರಿಗೇನು ಡೌಟ್ಸ್ ಇದೆಯಾ ಧಾರಾಳ ಕೇಳಿ. ಗೊಪ್ಪಲ ಬ್ರದರ್, ಏನ ಪ್ರಶ್ನೆ?
ಬ್ರದರ್, ಇದು ಏದೆನ್ ತೋಟದಲ್ಲಿ
ಹ್ಞೂ
ಒಳ್ಳೇದ್ರು ಕೆಟ್ಟದ್ರನ್ನ ಅರಿವುಂಟು ಮಾಡುವ ಜೀವವೃಕ್ಷವನ್ನು ಇಟ್ಟಿದ್ರು ಅಲ್ಲಿ ತಿನ್ನ
ಹ್ಞೂ
ಅಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ರು.
ಹ್ಞೂ
ಆದ್ರೆ ಇಲ್ಲಿ ಪರದೇಶಿನಲ್ಲಿ ಅಲ್ಲಿ ಜೀವದಾಯಕ ವೃಕ್ಷವನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾರೆ, ಅಲ್ಲಿ
ಹ್ಞೂ
ಅದನ್ನ ತಿನ್ಬೋದು ಅಲ್ಲಿ
ಎಲ್ಲಿ
ಪರದೇಶಿ ಇಲ್ಲಿ
ತಿನ್ಬೋದು?
ತಿನ್ನೋದಕ್ಕೆ ಕೊಡೋದು ಅಂತ ಹೇಳ್ತಾರೆ.
ತಿನ್ನೋದಿಕ್ ಕೊಡ್ತೀನಿ
ಅದೇ
ಅಂತ ಹೇಳಿರತ್ತಾನೆ ಜಯ, ಒಂದೊಂದಿಗೆ ತಿನ್ನೋದಿಕ್ ಕೊಡ್ತೀನಿ
ಅದೇ
ಅಂತ.
ಅಲ್ಲಿ ಏದೆನ್ ತೋಟದಲ್ಲಿ ತಿನ್ಬಾರ್ದು ಅಂತ ಹೇಳಿ,
ಏನೇನೋ
ಒಳ್ಳೇದ್ರು
ತಿನ್ಬೇಡ
ಕೆಟ್ಟ
ಅಂತಂದ್ರ
ಒಳ್ಳೇದ್ ಕೆಟ್ಟದ್ರ ಅರಿವನ್ನು ಉಂಟು ಮಾಡುವಂತ ಹಣ್ಣನ್ನು ತಿನ್ಬೇಡ ಅಂತ ಅಲ್ಲಿ.
ಅಷ್ಟೇ ಹೇಳಿದ್ದು, ಜೀವದಾಗಿ ವೃಕ್ಷನ ತಿನ್ಬೇಡ ಅಂತ ಹೇಳಿಲ್ಲ ಅಲ್ಲಿ ಅಲ್ವರ.
ಹೌದು.
ಹಾಂ ಓಕೆ, ಬೇರೆ ಬೇರೆ ಪ್ರಶ್ನೆ.
ಬ್ರದರ್, ಯೇಸು ಸ್ವಾಮಿ ಇತ್ತಾಗ ಸತ್ತಾಗ
ಹ್ಮ್
ಅಲ್ಲಿ ಸಮಾಧಿಗಳು ತೆರೆದವು ಅಂತ ಇದೆಯಲ್ಲ,
ಹ್ಮ್
ತೆರೆದ್ಮೇಲೆ ಏನಾಯ್ತು ಬ್ರದರ್?
ಅದೇ ಸಮಾಧಿಗಳಂತ ಏನೋ ನೋಡಿದ್ರಲ್ಲ, ಸಮಾಧಿಗಳಂದ್ರೆ ನಮ್ಮ ಕಾಲದಲ್ಲಿ ಸಮಾಧಿಗಳಲ್ಲ, ಆ ಕಾಲದ ಸಮಾಧಿಗಳು ಹೆಂಗಿತ್ತು?
ಕಲ್ಲಿನ ಗುಹೆ ನೋಡು.
ಹ್ಮ್ ಕಲ್ಲಿಂದ ಕೆತ್ತಲ್ಪಟ್ಟಿತ್ತು ಅದರ. ಯೇಸು ಕ್ರಿಸ್ತ ಸತ್ತಿರೋದೆ ಗೊಲ್ಗೊತ್ತಾ ಬೆಟ್ಟ, ಅದ್ರ ಕೆಳಗಡೆ ಏನಾಗಿದೆ ಸಮಾಧಿಗಳು ತುಂಬ, ಗುಹೆಗಳು ತುಂಬ ಇದೆ ಅಲ್ವರ. ಆ ಗುಹೆಯಲ್ಲಿ ವಾಸ ಮಾಡಂತೆ ಕುಷ್ಠರೋಗಿಗಳು ಏನಾಗಿದೆ ಅದರಲ್ಲಿ ಹೊರಗಡೆ ಬಂದಿರೋದು. ಸತ್ತವ್ರು ಹೆಂಗೆದ್ ಬರ್ತಾರೆ? ಸತ್ತವ್ರು ಯಾವಾಗ ಎದ್ದು ಬರೋದು? ಯೇಸು
ಎರಡನೇ
ಕ್ರಿಸ್ತನ ಎರಡನೇ ಬರೋಣ ನಂತರ. ಹಾ, ಮತ್ತೆ ಇವ್ರು ಹೆಂಗೆ ಎದ್ ಬಂದ್ಬಿಟ್ರು? ವಾಕ್ಯ
ರಕ್ತ ಎಲ್ಲಾನು
ವಾಕ್ಯ ಬಂದ್ಬಿಟ್ಟು ಒಂದು ಹಿಂಗೆ ಹಿಂಗೆ ಅಂತಾರೆ ವಾಕ್ಯ. ಇಲ್ಲ ಇಲ್ಲ, ವಾಕ್ಯ ಕರೆಕ್ಟಾಗಿ ಹೇಳ್ತಾರೆ. ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿರೋರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವೊಂದು ಪದಗಳನ್ನ ತಪ್ಪಾದ ರೀತಿಯಲ್ಲಿ ಹಾಕಿರ್ಬೇಕು, ನಮ್ಗೇನಾಗ್ತಾರೆ ತಪ್ಪಾಗಿ ಅರ್ಥ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಭಾಷೆಗಳು ಬೇರೆ ಬೇರೆ ಟ್ರಾನ್ಸ್ಲೇಷನ್ ಇಟ್ಕೊಂಡಿರ್ತಾರೆ. ಸ್ಟಡಿ ಮಾಡಿದಾಗ ನಮಗೆ ಕ್ಲೀನಾಗಿ ಏನಾಗ್ತದೆ ಅರ್ಥ ಆಗ್ತದೆ. ಓಕೆನಾ? ಸರಿ, ಸುಜಾತ ಸಿಸ್ಟರ್ ನಿಮ್ಗೇನು ಡೌಟ್ ಇದೆಯಾ?
ಇಲ್ಲ ಬ್ರದರ್.
ಸರಿ, ಭಾರತಿ ಸಿಸ್ಟರ್ ಯಾರಿದ್ದು? ಭಾರತಿ ಸಿಸ್ಟರ್ ರೆಸ್ಪಾಂಡೇ ಮಾಡಲ್ವಲ್ಲ. ಓಕೆ, ಸರಿ, ಕಮಲಮ್ಮ ಸಿಸ್ಟರ್ ಏನು ಡೌಟ್ಸ್ ಇದೆಯಾ? ಗೋಪಾಲ್
ಇಲ್ಲ
ಬ್ರದರ್?
ಇಲ್ಲ ಬ್ರದರ್.
ಓಕೆ, ಗೋಪಾಲ್
ಇಲ್ಲ
ಬ್ರದರ್
ಬ್ರದರ್.
ಸರಿ.
ಇಲ್ಲ ಬ್ರದರ್.
ಇಲ್ಲ, ಇನ್ನೊಬ್ಬರು ಅವ್ರಿಗೆ ಗೋಪಾಲ್ ಅಂತ, ಸಕಲೇಶ್ಪುರಿಂದ ಅವ್ರಿಗೆ. ಗೋಪಾಲ್ ಬ್ರದರ್, ಸಕಲೇಶ್ಪುರ ಗೋಪಾಲ್ ಬ್ರದರ್ ಏನು ಡೌಟ್ಸ್ ಇದೆಯಾ? ಓಕೆ, ಜೋಯಲ್ ಬ್ರದರ್ ಏನೋ ಡೌಟ್ಸ್ ಇದೆಯಾ?
ಇಲ್ಲ ಬ್ರದರ್. ಥ್ಯಾಂಕ್ ಯು.
ಜೋಸೆಫ್ ಬ್ರದರ್ ಏನೋ ಡೌಟ್ಸ್ ಇದೆಯಾ?
ಇಲ್ಲ ಬ್ರದರ್. ಥ್ಯಾಂಕ್ ಯು ಸೋ ಮಚ್.
ಓಕೆ, ಲಕ್ಷ್ಮಿ ಸಿಸ್ಟರ್ ಏನೋ ಪ್ರಶ್ನೆಗಳಿದೆಯಾ?
ಇಲ್ಲ ಬ್ರದರ್.
ಓಕೆ, ಬ್ರದರ್ ಇಮ್ಯಾನ್ಯುಯಲ್, ಇಮ್ಯಾನ್ಯುಯಲ್ ಬ್ರದರ್ ನಿಮಗೇನೋ ಪ್ರಶ್ನೆ ಇದೆಯಾ? ಓಕೆ, ಪ್ರಜ್ವಲ್ ಬ್ರದರ್ ನಿಮಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್. ಥ್ಯಾಂಕ್ ಯು.
ಓಕೆ, ಶ್ವೇತಾ ಸಿಸ್ಟರ್,
ಇಲ್ಲ ಬ್ರದರ್.
ಸೈಮನ್ ಸೊಸಾಲಿಕರ್ ಬ್ರದರ್ ಪ್ರಶ್ನೆ ಇದೆಯಾ ಬ್ರದರ್? ಸರಿ, ರಾಜ್ ಬ್ರದರ್, ಏನೇ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್ಸ್.
ಓಕೆ, ಯಾರು ಏನೇ ಪ್ರಶ್ನೆ ಇದ್ರೋ ನೀವು ಸಂಕೋಚ ಪಡಿ. ಸುಶೀಲ ಅಷ್ಟರ್, ಏನು ಪ್ರಶ್ನೆ ಇದೆಯಾ?
ಏನೇ ಇಲ್ಲ ಇಲ್ಲ ರೀ,
ಓಕೆ, ನೀವು ಯಾವ ಊರಿಂದ?
ಯಾತೀರ್ ಇಲ್ರಿ, ಸ್ವಲ್ಪ ನನ್ನ ಕೆಲಸ ಇರ್ತದೆ.
ಹೌದ್ರಾ, ಸರಿ, ತೊಂದರೆ ಇಲ್ಲ, ಆಗಲಿ.
ಬ್ರದರ್ ಬ್ರದರ್
ಓಕೆ, ಬದರ್ ಹೇಳಿ, ಗೋಪಾಲ ಬದರ್ ಹೇಳಿ.
ಅದು ಕ್ರಿಸ್ತನಲ್ಲಿ, ಇದು ಕ್ರಿಸ್ತನ ಎರಡನೇ ಬರವಣಿಗೆಯಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರೋರು ಅಂದ್ರೆ ಯಾರು ಬರುವಂತ ಬ್ರದರ್?
ಕ್ರಿಸ್ತನಲ್ಲಿ ಸತ್ತವರು ಅಂದ್ರೆ ಕ್ರೈಸ್ತವರು ಅಲ್ಲ ಬ್ರದರ್?
ಅಂದ್ರೆ ಕ್ರೈಸ್ತರು ಅಂದ್ರೆ ಎಲ್ರು ಯಾವ ತರ ಅಂತ?
ಕೊಲೋಶಿಯನ್ಸ್ 3 ಅಂತ ಏನು ಹೇಳ್ತಾರಲ್ಲ, ಏನ್ರಿ ನೀವು ಸತ್ತಿರಲ್ಲ, ನೀವು ಕ್ರಿಸ್ತನಲ್ಲಿ ಏನ್ರಿ ಊನಲ್ಲಿ ಪಟ್ಟಿದ್ದೀರಲ್ಲ ಅಂತ ಹೇಳ್ತಾರಲ್ಲ, ಕ್ರೈಸ್ತವ್ರ ಬಗ್ಗೆ ಹೇಳ್ತಾರೆ. ಅದರಲ್ಲಿ ನಾವು ಸಭೆ ಅಂತ ಕ್ಲಾಸ್ ನೋಡಿದಿರಲ್ವಾ, ಜ್ಞಾಪನ ಇದೆ ಸಭೆ ಬಗ್ಗೆ ಪಾಠ
ನೋಡಿದ್ದೆ.
ಅಲ್ವಾ? ಸರಿ, ಬೇರೆ ಏನೋ ಪ್ರಶ್ನೆ ಇದೆಯಾ? ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು 6:30 ಕ್ಲಾಸ್ ಇರ್ತಾರೆ, ದಯವಿಟ್ಟು 6:30 ಜಾಯ್ನ್ ಆಗಿ. ಆಯ್ತಾರ? ಇವಾಗ ನಾವೇನು ಗೊತ್ತಾ, ಏನಕ್ಕೆ ಇದು ಹೇಳ್ತೀರಿ ಅಂತಂದರೆ, ಇದಾಗಿ ಮೇಲೆ ಬರೋಂಥ ಪಾಠಗಳು ತುಂಬ ಸೀರಿಯಸ್ ಆಗಿರೋಂಥ ಪಾಠ. ಆಯ್ತಾರ? ನೀವು ಇದುವರೆಗೂ ನೋಡಿರೋದು ಏನಿಲ್ಲ, ನಿಮ್ಮ ತಟ್ಟೆಯಲ್ಲಿ ಬಂದ್ಬಿಟ್ಟು ಉಪ್ಪಿನಕಾಯಿ ಹಾಕಿದ್ದೀರಿ, ಸ್ವಲ್ಪ ಪಲ್ಯ ಹಾಕಿದ್ದೀರಿ ಅಷ್ಟೇ. ಇನ್ನು ನೆಕ್ಸ್ಟು ಕಾಯಿ ಪಲ್ಯಗಳು ಏನ್ರಿ, ಇನ್ನು ಟೊಮೆಟೊ ಭಾತು, ಬಿರಿಯಾನಿ ಏನ್ರಿ ಎಲ್ಲ ಬರ್ತದೆ. ಅವೆಲ್ಲ ನೀವು ಜೀರ್ಣ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಟೈಮಿಗೆ ಬಂದರೆ ನೀವು ಇನ್ನೂ ವಿಚಾರಗಳೇನು ಮಾಡೋದು ಜಾಸ್ತಿ ನೀವು ಕೇಳ್ಬೋದು. ಆಮೇಲೆ ಈ ಕ್ಲಾಸಸ್ನ ತಪ್ಪಿಸ್ಕೊಳಕ್ಕೆ ಹೋಗ್ಬಿಡಿ. ಆಯ್ತಾ? ನಿಮ್ಗೆ 1000 ಕೆಲಸಗಳಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆಯ್ತಾ? ದಯವಿಟ್ಟು ಅವೆಲ್ಲ ಕೆಲಸಗಳನ್ನ ಒತ್ತೆ ಇಡಿ. ಇವಾಗ ನೀವು ಕೇಳಿರೋ ಸತ್ಯಗಳನ್ನ ಲೈಫಲ್ಲಿ ಎಲ್ಲಾದ್ರೂ ಕೇಳಿದ್ದೀರಾ?
ಇಲ್ಲ ಇಲ್ಲ ಬ್ರದರ್,
ಇಲ್ಲ
ಎಲ್ಲೂ ಕೇಳಿಲ್ಲ. ಇಲ್ಲ ಬ್ರದರ್,
ಯಾವ ಇದಕ್ಕೆ ನೀವು
ಗ್ರಂಥದಲ್ಲೂ.
ಪ್ರಾಮುಖ್ಯತೆ ಕೊಡಬೇಕಲ್ವ್ರ? ವಾರಕ್ಕೊಂದಿನ ದೇವರಿಗೋಸ್ಕರ 1 ಅವರ್ ನೀವು ಒತ್ತೆ ಇಡ್ಬೋದಲ್ವಾ? ಒತ್ತೆ ಇಡ್ಬೋದಲ್ವಾ?
ಇಡ್ಬೋದು.
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 ಮತ್ತೆ ಅದನ್ನ ದಯವಿಟ್ಟು ಮಾಡಿ. ಆಯ್ತಾ? ಯಾಕಂದ್ರೆ ಫೋನ್ ಮಾಡೋದು, ಈ ಫೋನ್ ಮಾಡೋದಕ್ಕೆ ಏನು ಬಿಡ್ತಾರೆ, 15-20 ನಿಮಿಷ ಹೋಗ್ಬಿಡ್ತಾರೆ. ನೀವು ಆಟೋಮೆಟಿಕ್ ಆಗಿ ಬಂದ ಅಂತಂದ್ರೆ ಕ್ಲಾಸಸ್ ಕರೆಕ್ಟ್ ಆಗಿ ಶುರು ಮಾಡಿದ್ರೆ ಇನ್ನೂ ಡೀಟೇಲ್ ಆಗಿ ಎಷ್ಟೋ ವಿಚಾರಗಳನ್ನ ಮಾಡೋದು ನಾವು ನೋಡ್ಬೋದು. ಆಯ್ತಾ? ಆಮೇಲೆ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ನೀವೇ ಮಾಡೋದು, ನನಗೆ ವಾಟ್ಸಪ್ ನಂಬರ್ ಇದೆಯಲ್ಲ, ನೀವು ದಯವಿಟ್ಟು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಮೆಸೇಜ್ ಮಾಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀರಿ. ಆದರೆ ಇದಕ್ಕೆ ನಿಮ್ಮ ಕಾನ್ಸಂಟ್ರೇಷನ್ ಬೇಕು ರೀ, ನಿಮ್ಗೆ ಇಂಟ್ರೆಸ್ಟ್ ಬೇಕು, ಆಸಕ್ತಿಯನ್ನ ಕೂತ್ಕೊಂಡು ಕೇಳಬೇಕು. ಆಸಕ್ತಿಯನ್ನು ಕೂತ್ಕೊಂಡು ಕೇಳಲ್ಲ, ಈ ಕಿವಿನ ಕೇಳ್ತೀನಿ ಆ ಕಿವಿನ ಬಿಡ್ತೀನಿ ಅಂದರೆ ದಯವಿಟ್ಟು ಪ್ರಯೋಜನ ಆಗಲ್ಲ. ಆಯ್ತಾ? ಅಬ್ಸರ್ವ್ ಮಾಡೋದಕ್ಕೆ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ. ಅದು ಏನ್ರಿ ನಿಮ್ಮ ಒಂದು ಕಾಲನ ವ್ಯರ್ಥ ಮಾಡ್ದಂಗೆ, ನಮ್ಮ ಒಂದು ಕಾಲನ ಕೂಡ ವ್ಯರ್ಥ ಮಾಡ್ದಂಗೆ. ಅದರ ಇದು ಆಸಕ್ತಿ ಇರೋ ದೇವ್ರ ಮಕ್ಳುಗಳಿಗೆ. ಆಯ್ತಾ? ಯಾಕಂದ್ರೆ ವಾಕ್ಯ ಬಂದ್ಬಿಟ್ಟು ಎಲ್ಲರಿಗೂ ಏನಾಗಲ್ಲ ರೀ, ಆಗಲ್ಲ. ನಾವು ಬೈಬಲ್ ಓದಿದ್ದಿಲ್ಲ, ಬಿತ್ತುವನ ಸಮಯ ಏನ್ರಿ ಬಿತ್ತನೆ ಮಾಡ್ತಾ ಇರ್ಬೇಕಾದ್ರೆ ಸೇತನ ಏನ್ ಮಾಡ್ತಾನೆ ಹೇಳ್ರಿ? ಹಾ, ಪಕ್ಷಿ ಬಳೆ ಏನ್ ಮಾಡ್ತಾ ಬಂದು ತೊಗೊಂಡೋಗ್ಬಿಡ್ತಾನೆ ಕೇಳ್ತೀರಿ, ಪಕ್ಷಿಗಳು ತೊಗೊಂಡ್ಬಿಡ್ತಾನೆ. ಯೇಸು ಕ್ರಿಸ್ತ ಹೇಳ್ತಾರೆ ಅದು ಮನಸ್ಸೊಳಗೆ ಹೋಗಲ್ಲ, ಈ ಕಿವಿಯಿಂದ ಬಿಡ್ತಾರೆ, ಹಂಗೆ ಸೇತನ ಮಾಡ್ತಾನೆ ಕಿವಿಯಿಂದ ತೆಗಿತಾ ಇರ್ತಾನೆ. ಕೇಳೋ ಪ್ರಶ್ನೆಗಳಿಗೆ ಎಲ್ಲರೂ ದಯವಿಟ್ಟು ಮಾಡೋಕ್ಕೆ ಉತ್ತರ ಕೊಡಬೇಕು. ನಿಮ್ಗೆ ಗೊತ್ತಾಗಿಲ್ವಾ, ನೀವು 1000 ಸತಿ ಕೇಳಿ ನಾನು ಹೇಳ್ಕೊಡ್ತೀನಿ, ಪರವಾಗಿಲ್ಲ. ಆದರೆ ನಿಮ್ಗೆ ಇದುವರೆಗೂ ನೋಡಿಸಿರೋದು ನಾವು ವಾಕ್ಯನ ಬಿಟ್ಟು ಏನೂ ನೋಡಿಸಿಲ್ಲ ರೀ, ಎಲ್ಲ ವಾಕ್ಯದ ಮುಖಾಂತರ ನೋಡಿಸಿರಿ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಆಯ್ತಾ? ನಾವು ಸ್ವಂತವಾಗಿರೋಂಥ ಸಾಕ್ಷಿಗಳಾಗಲಿ, ನಾವು ಸ್ವಂತವಾಗಿರೋಂಥ ಕಟ್ಟುಕತೆಗಳಾಗಲಿ, ನಾವು ಸ್ವಂತವಾಗಿರೋಂಥ ತಮಾಷೆಗಳಾಗಿ ಯಾವುದೇನು ಮಾಡೋಕ್ಕೋಗಿಲ್ಲ. ಎಲ್ಲ ನೋಡಿಸಿದ್ದೀನಿ ರೀ, ವಾಕ್ಯ. ಅದರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಿ. ಯಾಕೆ ಗೊತ್ತಾ, ನಾವೆಲ್ಲೋ ಯಾರ ಶಿಷ್ಯನಾಗಬೇಕು, ನಾವೆಲ್ಲ ಯಾರ ಶಿಷ್ಯನಾಗೋದಕ್ಕೆ ಬಂದಿದ್ದೀರಿ?
ಯೇಸು ಪ್ರಭುವಿನ
ಆಮೇಲೆ
ಕ್ರಿಸ್ತನು.
ಯೇಸು ಪ್ರಭುವಿನ ಶಿಷ್ಯನರು, ಕರೆಕ್ಟಾ? ಯೇಸು ಪ್ರಭುವಿನ ಶಿಷ್ಯನರು ಯಾರು?
ಅವರ ಆಜ್ಞೆಗಳನ್ನ ಪಾಲನೆ ಮಾಡೋರು, ಅವರಂತೆ ನಡೆಯುವರು.
ಅಲ್ವರ? ಓದಿ
ತಿಳಿದುಕೊಳ್ಳ
ಯೋಹಾನ 8:31 ಓದ್ರಿ ದಯವಿಟ್ಟು. ಯೋಹಾನ 8:31. ಯೋಹಾನ 8:31 ಬೈಬಲ್ ಓದಿ ಅಂತ ಹೇಳಿದ ತಕ್ಷಣ ಪಟ 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 ಇರಬೇಕು. ಓದಿ,
ಓದ್ಲ ಬ್ರದರ್.
ಓದ್ರಿ.
ಆಗ ಯೇಸು
ಯೇಸು ತನ್ನನ್ನು ನಂಬಿದ ಯಹೂದಿಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ.
ನೋಡ್ರ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ರೆ ನಿಜವಾಗಿ ಏನಾಗಿರ್ತೀರಾ? ನನ್ನ ಶಿಷ್ಯನಾಗಿರ್ತೀರಿ.
ಶಿಷ್ಯರಾಗಿ
ಯಾವಾಗ ನಿಜವಾದ ಶಿಷ್ಯನಾಗೋದು? ವಾಕ್ಯದಲ್ಲಿ
ಸತ್ಯವನ್ನು
ನೆಲೆಗೊಂಡಿದ್ರೆ, ವಾಕ್ಯದಲ್ಲಿ ನೆಲೆಗೊಂಡ ವಾಕ್ಯನೇ ಗೊತ್ತಿಲ್ಲ ಅಂತಂದ್ರೆ ನಾನೇನೋ ಇಮ್ಯಾಜಿನೇಷನ್ ಮಾಡ್ಕೊಡ್ತೀನಿ, ನಾನೇನೋ ಕಲ್ಪನೆಗಳು ಮಾಡ್ಕೊಡ್ತೀನಿ. ಎಲ್ಲ ಸತ್ಯ ತಿಳ್ಕೊಂಬಿಟ್ರೆ, ನೀವು ತಿಳ್ಕೊಂಬಿಟ್ರೆ ಸತ್ಯ ಆಗ್ಬಿಡ್ತದಾ? ನಾನು ತಿಳ್ಕೊಂಬಿಟ್ರೆ ಸತ್ಯ ಆಗ್ಬಿಡ್ತಾರಾ? ಇಲ್ಲ ರೀ, ಸತ್ಯವೇದಲ್ಲಿರೋದು ಸತ್ಯ ರೀ, ನಿನ್ನ ವಾಕ್ಯವೇ ಸತ್ಯವು. ಬೈಬಲ್
ಸತ್ಯ.
ಹೇಳ್ತಾರ ಇಲ್ವಾ, ನನ್ನ ಮಾತು ಸತ್ಯ ಅಲ್ಲ, ನಿಮ್ಮ ಮಾತು ಸತ್ಯ ಅಲ್ಲ ರೀ, ವಾಕ್ಯ ಸತ್ಯ ರೀ, ವಾಕ್ಯದಲ್ಲಿ ಇದೆಯಾ ನಂಬ್ರಿ ಅಲ್ವರ. ಅದರಿಂದ ದಯವಿಟ್ಟು ಹೇಳ್ತೀನಿ, ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಆಯ್ತಾ? ಪ್ಲೀಸ್, ಇದು ಜಾಸ್ತಿ ದಿನ ಇರಲ್ಲ, ಕರೆಕ್ಟಾಗಿ ಏನೋ ಒಂದು ಇನ್ನೊಂದು 6 ತಿಂಗಳಿದ್ರೆ ಇರ್ಬೋದ್ರಿ. ದಯವಿಟ್ಟು ವಾರಕ್ಕೆ ಒಂದಿನ ಏನೇ ಕೆಲಸ ಇರಲಿ ಎಲ್ಲೇ ಇರಲಿ ಆನ್ಲೈನ್ ಮೊಬೈಲ್ ಎಲ್ಲ ಕಡೆ ಸಿಗ್ತಾರೆ ಇವತ್ತು, ಎಲ್ಲೂ ಸಿಗಂಗಿಲ್ಲ, ಏರೋಪ್ಲೇನ್ ಎಲ್ಲ ಸಿಗ್ತಾರೆ ಇಂಟರ್ನೆಟ್ ಇವತ್ತು, ಹಂಗೆ ಮಾಡ್ಬಿಟ್ಟಾರೆ. ಆದ್ರೆ ನೀವು ಯಾವ ಟ್ರೇನು ಊರು ಕಾರು ಎಲ್ಲಿದ್ರು ಸರಿ, ದಯವಿಟ್ಟು ಹೆಡ್ಫೋನ್ ಹಾಕ್ಕೊಂಡು ಗಮನ ಇಟ್ಟು ಸೀರಿಯಸ್ ಆಗಿ ಕೇಳ್ರಿ. ಅದರ ನಿಮ್ಮ ರಕ್ಷಣೆ ಸಂಬಂಧವಾಗಿ ವಿಚಾರ ಇದು. ಅದರ ನನಗಿದ್ರಿಂದ 1 ರೂಪಾಯಿ ಲಾಭ ಇಲ್ಲ ರೀ, ನನಗೇನು ಯಾರು ದುಡ್ಡು ಕೊಡೋದಿಲ್ಲ, ನಿಮ್ಮ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಳೋದು, ನಂಗೆ ಯಾರು ಬೇಡ ಬೇಡ, ನನಗೇನು ಲಾಭ ಆಗಲ್ಲ ಇದರಿಂದ. ಆಯ್ತರ ನಿಮಗೆ ಪ್ರಯೋಜನ ಆಗತ್ತರ, ನಿಮ್ಮ ರಕ್ಷಣೆ ಸಾಧಿಸ್ಕೊಳಕ್ಕೆ ಪ್ರಯತ್ನ ಮಾಡಿ. ಅದರ ನಾವೆಲ್ಲ ಕ್ರಿಸ್ತನ ಹಿಂದೆ ಜಡೆಯಲ್ಲಿ ನಡೆದು ನಾವು ಪರಲೋಕ ರಕ್ಷಣೆಗೆ ಹೋಗ್ಬೇಕು ಅಂತಂದರೆ ಕ್ರಿಸ್ತನ ಮಾತಿಗೆ ವಿಧೇಯನಾದ್ರೆ ನಮ್ಮನ್ನ ದೇವರು ಕಾಪಾಡೋದು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್. ನೆಕ್ಸ್ಟ್ ವೀಕ್ ಕರೆಕ್ಟಾಗಿ ಬನ್ನಿ. ಕೊನೆಗೆ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಕೊನೆಗೆ ಪ್ರಾರ್ಥನೆ ಮಾಡುವಂತೆ ನಮ್ಮ ನಡುವೆ ಗೋಪಾಲ ಬುದ್ಧ ಪ್ರೇಯರ್ ಮಾಡ್ತೀರಾ?
ಹಾ ಮಾಡ್ತೀನಿ ಬ್ರದರ್.